योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वकादीन् प्राणान् नमो भगवते पुरुषाय तुभ्यम्। जयति हरिरचिन्त्यः सर्वदेवैकवन्द्यः परमगुरुरभीष्टावप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः। यस्माद् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं मुनिकृन्तति। वाणिते करवाण्यम्बा चरणौ हृदि सर्वदा मद्वाक्यसरणिर्भूयात् श्रीमदाचार्यभावका। हराय भजकानिष्टहराय पुरवैरिणे भवाय भवते भूयात् शिवाय शिरसा नमः। उमेशाद्या सुरावोहं ईडे चेतोऽभिमानिनः यूयं सर्वे प्रकुरुता मनो मे मध्वभावकम्। श्रीमध्वः कल्पवृक्षस्तु जयार्यः कामधुस्मृतः चिन्तामणिस्तु व्यासार्यः मुनित्रयमुदाहृतम्। वादिराजगुरुद्वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् मम। श्रीगुरुभ्यो नमः। हरिः ओम्। श्रीवद्विष्णुङ्गिरिनिष्ठा अतिगुणगुरुतमश्रीमदानन्दतीर्थ त्रैलोक्याचार्यपादोज्ज्वलजलजलसत्पांसवो अस्मान् पुनन्तु। वाचां यत्र प्रणेत्री त्रिभुवनमहिता शारदा शारदेन्दुज्योत्स्ना भद्रस्मितश्री धवलितगुभा प्रेमभारम्बभार। ಇವತ್ತಿನಿಂದ ಒಂದು ಸಪ್ತಾಹ ಶ್ರೀಹರಿವಾಯುಸ್ತುತಿಯ ಬಗ್ಗೆ ಪ್ರವಚನ ಇಲ್ಲಿ ಯೋಜಿತವಾಗಿದೆ. ಶ್ರೀಹರಿವಾಯುಸ್ತುತಿ ಇಡೀ ಸಂಸ್ಕೃತ ಸಾಹಿತ್ಯದಲ್ಲೇ ಅತ್ಯಂತ ವಿಶಿಷ್ಟವಾದಂಥ ಒಂದು ಕೃತಿ. ಅದಕ್ಕೆ ಕಾರಣಗಳು ಅನೇಕ. ಅದರಲ್ಲಿ ಒಂದು ಮುಖ್ಯವಾದ ಕಾರಣ ಅಂದರೆ ಶ್ರೀಮದ್ ಆಚಾರ್ಯರನ್ನು ಅವರ ಒಟ್ಟು ಅವತಾರ ತ್ರಯಗಳೊಂದಿಗೆ ಸಾಕ್ಷಾತ್ತಾಗಿ ದರ್ಶನ ಮಾಡ್ತಾ ಆಗಲೇ ರಚಿತ ಮಾಡಿದಂಥ ಕೃತಿ ಅದು. ಆದ್ದರಿಂದನೇ ಸಿದ್ಧಿಗೆ ಕಾರಣವಾಯಿತು. ನೋಡಿ ನೋಡ್ತಾ ಬರೆಯೋದು ಬೇರೆ, ಮಾಡಲ್ಲಿ ಇಟ್ಕೊಂಡು ಬರೆಯೋದು ಬೇರೆ, ಒಮ್ಮೆ ನೋಡಿ ಆಮೇಲೆ ಬರೆಯೋದು ಬೇರೆ. ಎದುರಿಗೆ ಇದ್ದಾಗ ಅತ್ಯಂತ ಸ್ಪಷ್ಟವಾದ ಚಿತ್ರ ಬರೋ ಹಾಗೆ ಶ್ರೀಮದ್ ಆಚಾರ್ಯರನ್ನು ಅಷ್ಟು ಸ್ಪಷ್ಟವಾಗಿ ಅವರ ಸಮಸ್ತ ಹಿರಿಮೆಯನ್ನು ತಮಗೆ ಅರ್ಥವಾಗುವ ರೀತಿಯಲ್ಲಿ ಕಂಡು ಆ ಕ್ಷಣದಲ್ಲೇ ರಚನೆ ಮಾಡಿದಂಥ ಕೃತಿ ಶ್ರೀ ಹರಿವಾಯುಸ್ತುತಿ. ಇನ್ನೊಂದು ಕಡೆಗೆ ಇಡೀ ನಮ್ಮ ವೈಷ್ಣವ ಪರಂಪರೆಯಲ್ಲಿ ಅದು ಸಂಸ್ಕೃತ ಸಾಹಿತ್ಯದೊಳಗೆ ಪುರಶ್ಚರಣೆ ಒಂದು ಸ್ತೋತ್ರ ಅಂದರೆ ವಾಯುಸ್ತುತಿನೇ ಜ್ಞಾಪಕ ಆಗೋದು. ಅಷ್ಟೋತ್ತರ ಅಂದರೆ ರಾಘವೇಂದ್ರ ಸ್ತೋತ್ರಕ್ಕೆ, ಪುರಶ್ಚರಣೆ ಅಂದರೆ ಹರಿವಾಯುಸ್ತುತಿ. ಇಂಥ ಒಂದು ವಿಶಿಷ್ಟವಾದಂಥ ಹಿರಿಮೆ ಪಡೆದಿರತಕ್ಕಂಥ ಸ್ತೋತ್ರ ಶ್ರೀ ಹರಿವಾಯುಸ್ತುತಿ. ಇನ್ನೊಂದು ಕಡೆಗೆ ಪ್ರತಿನಿತ್ಯದಲ್ಲೂ ಕೂಡ ಪ್ರತಿಯೊಬ್ಬ ಮಾಧ್ವನಿಂದ ಕೂಡ ಪಠ್ಯವಾಗತಕ್ಕಂಥ ಕೃತಿ. ಮಾಧ್ವರ ವಿಶಿಷ್ಟವಾದ ಲಕ್ಷಣ ವಿಷ್ಣು ಸಹಸ್ರನಾಮ ಹೇಳೋದಲ್ಲ, ಹರಿವಾಯುಸ್ತುತಿ ಹೇಳೋದು, ಅದು ಮುಖ್ಯ. ವಿಷ್ಣು ಸಹಸ್ರನಾಮ ಎಷ್ಟೋ ಕೈ ಹೇಳ್ತಿರ್ತಾರೆ, ಸಾವಿರಾರು ಜನ ಮಾತಲ್ಲಿ ಹೇಳ್ತಿರ್ತಾರೆ. ಆದರೆ ಹರಿವಾಯುಸ್ತುತಿಯನ್ನು ಮಾತ್ರ ಮಾಧ್ವರೇ ಹೇಳಬೇಕು. ಮಾಧ್ವರ ಒಂದು ವಿಶಿಷ್ಟವಾದ ಲಕ್ಷಣ ಹರಿವಾಯುಸ್ತುತಿ ಅಂತ ಹೇಳೋದು. ಆ ದೃಷ್ಟಿಯಿಂದ ಕೂಡ ಈ ಹರಿವಾಯುಸ್ತುತಿ ತೀರ ವಿಲಕ್ಷಣ. ಬರೆದಿದ್ದು ಒಬ್ಬೊಬ್ಬ ಗೃಹಸ್ಥರು, ಅದನ್ನು ಹೇಳದೇ ಇರೋ ವಿದ್ವಾಂಸರೇ ಇಲ್ಲ ಆಮೇಲೆ ಪ್ರಪಂಚದೊಳಗೆ. ಒಂದು ಕೃತಿಯನ್ನು ಇಡೀ ಸಮಾಜ ಒಪ್ಪಿಕೊಳ್ಳೋದು ಭಾರಿ ಕಷ್ಟ. ಅಂದರೆ ಮಾಧ್ವರಲ್ಲಂತೂ ಭಾರಿ ಕಷ್ಟ. ಯಾವ ಮಠದವ್ರು ಬರೆದು ಶುರು ಮಾಡಿಬಿಡ್ತಾರೆ, ಯಾವ ಮಠದವ್ರು ಅಂತಲೇ ಶುರು ಮಾಡಿಬಿಡ್ತಾರೆ. ಆದರೆ ಮಠಾತೀತವಾಗಿ ಪ್ರಚಾರಕ್ಕೆ ಬಂದಿದ್ದು ವಾಯುಸ್ತುತಿಯ ವೈಶಿಷ್ಟ್ಯ. ಮಠಾತೀತವಾಗಿ ಘಟ್ಟದ ಮೇಲೆ ಘಟ್ಟದ ಅವೆಲ್ಲ ಇಲ್ಲೇ ಇಲ್ಲ, ವಾಯುಸ್ತುತಿ ಬರೆದು ಹೋದರೆ ಮಾಧ್ವನೇ ಅಲ್ಲ ಅಷ್ಟೇ. ಇಂಥ ಒಂದು ಹೇಳ್ತೇವಲ್ಲ ಸಾರ್ವಜನಿಕವಾದಂಥ ಒಂದು ಅಂಗೀಕಾರ ಮುದ್ರೆ ಬೀಳೋದು ಅಂದರೆ ಅಸಾಮಾನ್ಯವಾದದ್ದು. ಜೊತೆಗೆ ಯತಿಗಳು ಹೇಳಬೇಕು, ಇನ್ನೂ ಆಶ್ಚರ್ಯ ಅಂದರೆ ಯತಿಗಳು ಹೇಳಬೇಕು. ಬರೀ ಗೃಹಸ್ಥರು ಬರೆದಿದ್ದರೆ ಯತಿಗಳು ಹೇಳಬೇಕು, ಪೀಠಾಧೀಶರು ಹೇಳಬೇಕು. ಹೇಳಬೇಕಲ್ಲ, ಹೇಳಲೇಬೇಕು. ಮತ್ತೆ ಹೇಳಬಹುದು ಅಲ್ಲ, ಹೇಳಬೇಕು ಅಲ್ಲ, ಹೇಳಲೇಬೇಕು. ಇಂಥ ಒಂದು ವೈಶಿಷ್ಟ್ಯ ಬರೋದಂದ್ರೆ ನಿಜವಾಗಲೂ ಕೂಡ ಎಷ್ಟು ಆಚಾರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಎಂಬುದಕ್ಕೆ ಸಾಕ್ಷಿ. ಬರೆಯೋರು ಬರೀಬಹುದು, ಆದರೆ ಯಾರ ಮೇಲೆ ಬರೆದಿರ್ತಾರೆ ಅವ್ರು ಒಪ್ಪಬೇಕಲ್ಲ, ಅದು ಬಹಳ ಮುಖ್ಯ. ಇವತ್ತು ವಿದ್ಯಾರ್ಥಿ ಬರೆದು ಬಂದ್ಬಿಡ್ತಾನೆ, ಎಕ್ಸಾಮ್ ಅಂದ್ರೆ ಒಪ್ಪದೆ ಹೋದ್ರೆ ಬರೆದಿಲ್ಲ ವೇಸ್ಟ್ ಅದು. ಇವತ್ತು ಯಾರ ಬಗ್ಗೆ ಸ್ತೋತ್ರ ಮಾಡಿರ್ತಾರೋ ಅವ್ರ ಬಗ್ಗೆ ಆ ಮಾತನ್ನು ಅವ್ರು ಒಪ್ಪದೆ ಹೋದರೆ ಆ ಮಹತ್ವ ಇರೋದಿಲ್ಲ ಅದಕ್ಕೆ. ಇವತ್ತು ವಾಯುಸ್ತುತಿಯ ಬಗ್ಗೆ ಯಾರ ಬಗ್ಗೆ, ಶ್ರೀಮದ್ ಆಚಾರ್ಯರ ಬಗ್ಗೆ, ಯಾವ ಶ್ರೀಮದ್ ಆಚಾರ್ಯರ ಬಗ್ಗೆ ತ್ರಿವಿಕು ಪಂಡಿತ ಆಚಾರ್ಯರು ಬರೆದರೋ ಅದನ್ನು ಅವರು ಒಪ್ಪಿದ್ರು, ಅದು ಬಹಳ ಮುಖ್ಯ. ಅಂದರೆ ಯಥಾರ್ಥವಾದಂಥ ವಿಚಾರಗಳನ್ನು ತುಂಬಿಸಿಕೊಂಡಿರತಕ್ಕಂಥ ಕೃತಿಯಾದ್ದರಿಂದಲೇ ಅಷ್ಟು ಮಹತ್ವ. ಇಷ್ಟೆಲ್ಲ ಹಿನ್ನೆಲೆಯಲ್ಲಿ ವಾಯುಸ್ತುತಿಯನ್ನು ತಿಳಿಯೋದು ಅಂದರೆ ನಿಜವಾಗಲೂ ಮಾಧ್ವರಾಗೋದು ಅಂತ ಅರ್ಥ. ಮತ್ತು ಬ್ರಾಹ್ಮಣರೆಲ್ಲ ಮೋಕ್ಷಕ್ಕೆ ಹೋಗ್ತಾರೆ ಅಂತೇನು ಗ್ಯಾರಂಟಿ ಇಲ್ಲ, ಆದರೆ ಮಾಧ್ವರು ಹೋಗ್ತಾರೆ ಅಂತ ಗ್ಯಾರಂಟಿ ಇರೋದ್ರಿಂದಾಗಿಯೇ ಹರಿವಾಯುಸ್ತುತಿಯನ್ನು ಓದೋದ್ರಿಂದ ಖಚಿತವಾಗಿ ಮುಕ್ತಿಯ ದ್ವಾರವನ್ನು ತಿಳಿಸಿಕೊಡ್ತಕ್ಕಂಥ ಕೃತಿಯದು. ಮತ್ತೆ ಹೇಳ್ತಾರೆ, ದೇವರಿಗೆ ಬಹಳ ಪ್ರಿಯರಾಗೋದು ತನ್ನ ಸ್ತೋತ್ರ ಮಾಡೋರಲ್ಲಂತೆ, ವಾಯುದೇವರ ಸ್ತೋತ್ರ ಮಾಡೋರಂತೆ ದೇವರಿಗೆ ಭಾರಿ ಪ್ರಿಯರಾಗೋದು. ಸರ್ವದೇವೋತ್ತಮೋ ವಾಯು ಇತಿ ಜ್ಞಾನಾನ್ನ ಚಾಪರಂ ಪ್ರಿಯಮಸ್ತಿ ಹರೇ ಕಿಂಚಿತ್ ತಥಾ ವಾಯೋರ್ ಹರೇರ್ ವಿಧಃ. ಭಾಗವತ ತಾತ್ಪರ್ಯದಲ್ಲಿ ಆಚಾರ ಹೇಳುತ್ತಾರೆ, ಸರ್ವದೇವೋತ್ತಮೋ ವಾಯು, ಸರ್ವಜೀವರಲ್ಲಿ ಉತ್ತಮರು ವಾಯುದೇವರು ಅಂತಕ್ಕಂಥ ಜ್ಞಾನ ಇದೆಯಲ್ಲ, ಇದು ದೇವರಿಗೆ ಅತ್ಯಂತ ಪ್ರಿಯವಾದ ಜ್ಞಾನ. ಹರಿ ಸರ್ವೋತ್ತಮತ್ವ ಹರಿಗೆ ಪ್ರಿಯ ಅಲ್ಲ, ವಾಯುಜೀವೋತ್ತಮತ್ವ ಹರಿಗೆ ಭಾರಿ ಪ್ರಿಯ. ಇದನ್ನು ಅರ್ಥ ಮಾಡಿಕೊಂಡ್ರೆ ಹರಿಯ ಒಲಿಮೆ ನಮಗಾಗಬೇಕು ಅಂತಿದ್ರೆ ವಾಯುಜೀವೋತ್ತಮತ್ವ ಜ್ಞಾನ ಬೇಕು. ಅದನ್ನು ಹೇಳೋದಕ್ಕೆ ಮುಕುಂದ ಭಕ್ತಿಯೈ ಗುರುಭಕ್ತಿ ಜಾಯೈ ಸತಾಂ ಪ್ರಸತ್ಯೈ ಚ ನಿರಂತರಾಯಿ. ಈ ಮಾತಿನಲ್ಲಿ ವಾಯುದೇವರ ಮಹಿಮೆ ತಿಳ್ಕೊಳ್ಳೋದು ಎಷ್ಟು ಮುಖ್ಯ, ದೇವರಿಗೆ ಅತ್ಯಂತ ಪ್ರಿಯ ಅಂತ. ಹಾಗಿದ್ರೆ ಹರಿಸರ್ವತ್ವತ್ವ ಬಿಟ್ಟೇ ಬಿಡಬಹುದಲ್ಲ ಅಂತ ಕೇಳಿದರೆ, ಇಲ್ಲ, ತಥಾ ವಾಯೋರ್ ಹರಿಯರ್ ವಿಧ. ಇಲ್ಲಿ ವಾಯುದೇವರಿಗೆ ಭಾರಿ ಖುಷಿ ಕೊಡೋದು ವಾಯುಜೀವೋತ್ವತ್ವ ಅಲ್ವಂತ, ಹರಿಸರ್ವೋತ್ತಮತ್ವ ಅವರಿಗೆ ಭಾರಿ ಖುಷಿ ಕೊಡೋದು. ಹರಿಸರ್ವೋತ್ತಮತ್ವ ವಾಯುದೇವರಿಗೆ ಪ್ರಿಯ, ವಾಯುಜೀವೋತ್ತಮತ್ವ ಹರಿಗೆ ಪ್ರಿಯ. ಆದರೆ ನಮಗೆ ಎರಡೂ ಬೇಕೀಗ, ಹರಿಸರ್ವೋತ್ತಮತ್ವನೂ ಬೇಕು ವಾಯುಜೀವೋತ್ತಮತ್ವನೂ ಬೇಕು. ಮೋಕ್ಷ ಕೊಡೋರು ಹರಿ ಆದ್ದರಿಂದ ನಮಗೆ ಹರಿಭಕ್ತಿ ಬೇಕು, ಮೋಕ್ಷ ಕೊಡಿಸೋರು ವಾಯುದೇವರಾದ್ದರಿಂದ ವಾಯುದೇವರಲ್ಲಿ ಭಕ್ತಿ ಬೇಕು. ಮೋಕ್ಷ ಕೊಡಿಸುವ ಗುರುಗಳು, ಮೋಕ್ಷ ಕೊಡುವ ದೇವರು. ವಿಷ್ಣುರ್ಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ ಅಂತ ಕೇಳಿರುತ್ತೆ. ವಿಷ್ಣುರ್ಹಿದಾತ ಮೋಕ್ಷಸ್ಯ, ಮೋಕ್ಷಸ್ಯ ದಾತ ವಿಷ್ಣುರ್ಹಿ, ಮೋಕ್ಷವನ್ನು ಕೊಡುವವನು ವಿಷ್ಣು ಒಬ್ಬನೇ. ಈ ಶಬ್ದಕ್ಕೆ ಯಾವ ಕಾರಣ ಹೌದು, ಅದು ಅತ್ಯಂತ ಸಕಲ ಶಾಸ್ತ್ರಗಳಲ್ಲೂ ಪ್ರಸಿದ್ಧವಾದ ವಿಚಾರ, ವಿಷ್ಣುವೇ ಮೋಕ್ಷದಾತ. ಎಲ್ಲ ಪುರಾಣಗಳು, ಕಥೆಗಳು, ವೇದಗಳು ಎಲ್ಲ ನಾಣ್ಯ ಪಂಥ ಯನಾಯ ವಿದ್ಯತೆ. ಹರಿಸರ್ವೋತ್ತಮತ್ವ ಜ್ಞಾನದ ಹೊರತು ಬೇರೆ ಯಾವುದು ಕೂಡ ಮೋಕ್ಷಕ್ಕೆ ದಾರಿ ಅಲ್ಲ, ಯಾಕೆ ಮೋಕ್ಷ ಕೂಡ ಹರಿಯಾದ್ದರಿಂದ. ಅದೇ ರೀತಿಯಲ್ಲಿ ಮೋಕ್ಷ ಕೊಡಿಸ್ತಕ್ಕಂಥ ಗುರುಗಳು ಅಂದರೆ ವಾಯುದೇವರೊಬ್ಬರೇ. ಇನ್ಯಾರು ಮೋಕ್ಷ ಕೊಡೋ ಜ್ಞಾನ ಹೇಳಬಹುದು? ಗ್ಯಾರಂಟಿ ಇಲ್ಲ. ವಾಯುದೇವರು ಅನುಗ್ರಹ ಮಾಡಿದ್ರು ಅಂದರೆ ಮೋಕ್ಷ ಗ್ಯಾರಂಟಿ, ಅಲ್ಲಿವರೆಗೂ ಇನ್ನೂ ಪೆಂಡಿಂಗ್ ಇದ್ದಾಗೆ ಲೆಕ್ಕ. ಆದರೆ ಅವರು ಒಪ್ಪಿದ ಮೇಲೆ ದೇವರು ಒಪ್ಪ ದೇವರ ಒಪ್ಪದ ಫಾರ್ಮ್ಯಾಲಿಟಿ ಇದ್ದಾಗಲೇ ಹೆಚ್ಚು ಕಡಿಮೆ ಆಚೆ ವಾಯುದೇವರು ಒಪ್ಪಿದ ಮೇಲೆ ಮತ್ತೆ ಮಾತೇ ಇಲ್ಲ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪ ಗದ್ಯ ಪೂರ್ತಿ ಗದ್ಯ ವಾಯುಸ್ಥಿತಿ ಇದ್ದಾಗಷ್ಟೇ. ಇದು ಹೇಗೆ ಶ್ಲೋಕರೂಪದ ವಾಯುಸ್ಥಿತಿಯೋ ಇದರ ಸಾರಾಂಶವನ್ನೆಲ್ಲ ಗದ್ಯ ರೂಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಿಳಿಸ್ತಾರೆ. ಅದರಲ್ಲಿ ಹೇಳ್ತಾರೆ, ಎಲ್ಲ ಯೋಗ್ಯರನ್ನು ಕೂಡ ದೇವರ ಹತ್ರ ಒಯ್ದು ಏನಮ್ಮೋಚಯ ಅಂತ ಪ್ರಾರ್ಥನೆ ಮಾಡೋದು ವಾಯುದೇವರು. ಈ ದೃಷ್ಟಿಯಿಂದ ವಾಯುದೇವರ ಮಹಾತ್ಮ್ಯ ಜ್ಞಾನ ನಮಗೆ ಅತ್ಯಂತ ಮುಖ್ಯ. ಅವರ ಮಹಾತ್ಮ್ಯ ಜ್ಞಾನ ಕೊಡತಕ್ಕಂತಹ ಕೃತಿಗಳಲ್ಲಿ ಹರಿವಾಯುಸ್ತುತಿಗೆ ವಿಶೇಷವಾದಂಥ ಮಹತ್ವ ಇದೆ. ಆದ್ದರಿಂದನೇ ಅದನ್ನು ಪ್ರತಿ ದಿವಸವೂ ಹೇಳತಕ್ಕಂಥದ್ದು ನಮ್ಮ ಉದ್ಧಾರಕ್ಕೆ ಅತ್ಯಂತ ಮುಖ್ಯವಾಗಿರತಕ್ಕಂಥ ಸಾಧನೆ. ಅದನ್ನು ಬರೆದ ತ್ರಿವಿಕೋ ಪಂಡಿತರ ಪರಿಚಯ ನಮಗೆ ಬೇಕೀಗ, ಯಾಕೆ ತ್ರಿವಿಕೋ ಪಂಡಿತರ ಬಗ್ಗೆ ಕೆಲವು ಪ್ರಸಂಗ ಬಂದಿರೋದಿಲ್ಲ. ತ್ರಿವಿಕೋ ಪಂಡಿತಾಚಾರ್ಯ ಯಾರವರು ಅಂತ ಒಂದು ಪ್ರಶ್ನೆ. ಒಬ್ಬ ಗುಹಾ ಅಂತ ಒಬ್ಬ ಪಂಡಿತರು, ಸುಬ್ರಹ್ಮಣ್ಯ ಪಂಡಿತರು ಅಂತ ಅವರು ಹೇಳ್ತಾರೆ. ಗುಹಾ ಅಂದರೆ ಸುಬ್ರಹ್ಮಣ್ಯ ಅಂತ ಅರ್ಥ, ಗುಹಾ ಶಬ್ದ ಸುಬ್ರಹ್ಮಣ್ಯ ಅಂತಾನೆ ಅರ್ಥ. ಸುಬ್ರಹ್ಮಣ್ಯ ಪಂಡಿತರು ಅಂತ ಒಬ್ಬ ಪಂಡಿತರು, ಕಾವು ಭಟ ಅಂತ ಕಾಸರಗೋಡಿನ ಹತ್ರ, ಕಾಸರಗೋಡಿನ ಎಕ್ಸ್ಟೆನ್ಷನ್ ಇದೆ, ಒಂದು 2 ಕಿಲೋಮೀಟರ್ ಅಷ್ಟೇ. ಮತ್ತೆ ಕಾಸರಗೋಡಿಗಿಂತ ಮುಂಚೆ ಮಂಗಳೂರಿಂದ ಕಾಸರಗೋಡಿಗೆ ಹೋದರೆ ಅದಕ್ಕಿಂತ ಮುಂಚೆ ಒಂದು 2 ಕಿಲೋಮೀಟರ್ ದೂರದಲ್ಲಿ ಒಂದು ಟೋಲ್ ನಾಕ ಬರ್ತದೆ, ಅದರ ಹತ್ರನೇ ಕಾವು ಮಠ ಇರೋ ಅಲ್ಲಿಯ ವಾಸಸ್ಥಾನ. ಅಲ್ಲಿಯವರು ಸುಬ್ರಹ್ಮಣ್ಯ ಪಂಡಿತರು ಒಳ್ಳೆ ಶ್ರೇಷ್ಠವಾದಂತಹ ಧರ್ಮಾನುಷ್ಠಾನ ಮಾಡಿಕೊಂಡಿದ್ದವು. ಅವರಿಗೆ ಒಂದು ಸಮಸ್ಯೆ ಎಂದರೆ ದಂಪತಿಗಳಿಗೆ ಮಕ್ಕಳು ಆಗ್ತಿದ್ದಿಲ್ಲ ಅಂತ ಸಮಸ್ಯೆ ಇರಲಿಲ್ಲವಂತೆ. ಮಕ್ಕಳು ಆಗ್ತಿದ್ರು ಬಹುರ್ಮೃತ ಪ್ರಜಾಪಿ, ಸತ್ತು ಹೋಗ್ತಾ ಇದ್ರು, ಹುಟ್ಟೋದು ಸಾಯೋದು ಹುಟ್ಟೋದು ಸಾಯೋದು. ದೇವಕಿಯರ ಕಥೆನೇ ಇದೆಯಲ್ಲ, 6 ಮಕ್ಕಳು ಹುಟ್ಟಿರ್ಲಿಕ್ಕೆ ಸತ್ರಲ್ಲ, ಆ ರೀತಿ ಇದ್ದಾಗ ಕಂಸ ಕೊಂದ. ಇದು ಯಾವುದೋ ಅದು ಹೇಳ್ತಾರೆ ಭಗವಂತನ ವಿಶೇಷವಾದ ಸಂಕಲ್ಪ, ಆ ರೀತಿಯಾಯಿತು, ತುಂಬ ವ್ಯಥೆಯಾಯಿತು. ಆದರೆ ಹೇಳ್ತಾರೆ ಆಕೆ ಎದೆಗುಂದಲಿಲ್ಲ, ಧೈರ್ಯ ಕಳ್ಕೊಳ್ಳಲಿಲ್ಲ, ಆಯಿತು ಅಂತ ಹೇಳಿ ಹರೀಶೌ ಅಂತ ಹೇಳಿದ್ದಾರೆ. ಹರಿ ಮತ್ತು ಈಶ, ಹರಿಹರ, ಹರಿಹರರ ಸೇವೆಯನ್ನು ಮಾಡಿದ್ದಾರೆ. ಹರಿಹರರ ಸೇವೆಯಲ್ಲಿ ವಿಶೇಷವಾಗಿ ಇಬ್ಬರು ಗಂಡ ಹೆಂಡತಿ ಇಬ್ಬರು ಮಾಡ್ತಾರೆ, ವಿಶೇಷವಾಗಿ ಈಕೆ ಮಾಡಿದರಂತೆ. ಅಷ್ಟು ಪ್ರೀತಿಯಿಂದ, ಅಷ್ಟು ಭಕ್ತಿಯಿಂದ ಹರಿವ ಮತ್ತು ಹರರನ್ನು ಆರಾಧನೆ ಮಾಡಿದ್ದರ ಫಲವಾಗಿ ಆಕೆಗೆ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ. ಆ ಹುಟ್ಟಿದ ಮಕ್ಕಳು ಸಾಯಲಿಲ್ಲ ಅಲ್ಲ, ಅವರು ನೆನೆಸಿದವರು ಸತ್ತಾಗಲಕ್ಕ ಅಂತ ಮಕ್ಕಳು ಹುಟ್ಟುತ್ತಾರೆ ಪುಣ್ಯಾತ್ಮರು. ಒಬ್ಬೊಬ್ಬರು ತ್ರಿವಿಕ್ರಮ ಪಂಡಿತರು, ಒಬ್ಬ ಶಂಕರ ಪಂಡಿತರು. ದೊಡ್ಡವರು ತ್ರಿವಿಕ್ರಮ ಪಂಡಿತರು, ಚಿಕ್ಕವರು ಶಂಕರ ಪಂಡಿತರು. ಹೆಸರು ಕೂಡ ಹೇಗಿರ್ತಾರೆ ನೋಡಿ, ಹರಿಹರರ ಸೇವೆ ಮಾಡಿದ್ದಕ್ಕೆ ಹರಿ ಅನುಗ್ರಹದಿಂದ ಹುಟ್ಟಿದ ಮಗನೇ ತ್ರಿವಿಕ್ರಮ ಅಂತ ಹೆಸರಿಟ್ಟು, ಹರಣ ಅನುಗ್ರಹ ಅಂತೇಳಿ ಶಂಕರ ಪಂಡಿತ ಶಂಕರ ಅಂತ ಹೆಸರಿಟ್ಟು. ಹರಿಹರರ ಸೇವೆಯ ಫಲವಾಗಿ ಇಬ್ಬರು ಮಕ್ಕಳು, ಇಬ್ಬರು ದೊಡ್ಡ ಪಂಡಿತರೇ ಆದರು. ಒಂದು ಹೆಸರಿನ ಜೊತೆಗೆ ಪಂಡಿತ ಅಂತ ಸೇರಿಕೊಂಡಿದ್ದು ಇವರ ಪಾಂಡಿತ್ಯದ ಒಂದು ಮುಖ ಇದು. ತ್ರಿವಿಕ್ರಮಾಚಾರ್ಯರು ಯಾರಿಗೆ ಅರ್ಥ ಆಗಲ್ಲ, ತ್ರಿವಿಕ್ರಮ ಪಂಡಿತಾಚಾರ್ಯ ಅಂದ್ರೆ ಅರ್ಥ ಆಗೋದು. ನಾರಾಯಣಾಚಾರ್ಯರು ಎಷ್ಟೋ ನಾರಾಯಣಾಚಾರ್ಯ ಇದ್ದಾರೆ, ನಾರಾಯಣ ಪಂಡಿತರು ಒಬ್ಬರೇ, ತ್ರಿವಿಕ್ರಮ ಪಂಡಿತರು ಒಂದು ಅಪ್ಪ, ನಾರಾಯಣ ಪಂಡಿತರು ಮಗ ಅಂತ ಒಂದು ವಿಚಿತ್ರವಾದಂತಹ ತಂದೆ ಮಕ್ಕಳು ಇಲ್ಲಿ ಕಾಣ್ತಾರೆ. ಆ ತ್ರಿವಿಕ್ರಮ ಪಂಡಿತರು, ಅವರಪ್ಪ ಸುಬ್ರಹ್ಮಣ್ಯ ಪಂಡಿತರು, ಮಕ್ಕಳು ನಾರಾಯಣ ಪಂಡಿತರು. ಇವರ ತಮ್ಮ ತ್ರಿವಿಕ್ರಮ ಪಂಡಿತರು, ತಮ್ಮ ಶಂಕರ ಪಂಡಿತರು. ಶಂಕರ ಪಂಡಿತರು ಆಚಾರ್ಯರ ಶಿಷ್ಯರಾಗಿ ಮೊದಲೇ ಪರಿವರ್ತನೆ ಆಗಿಬಿಟ್ಟಿದ್ರಂತಾಗಲೇ, ಆಚಾರ್ಯರ ಶಿಷ್ಯರಾಗಿ ಬಹಳ ಹಿಂದೆನೆ ಅಣ್ಣನಿಗಿಂತ ಮೊದಲೇ ಅವರು ಆಚಾರ್ಯ ಶಿಷ್ಯರಾಗಿಬಿಟ್ಟಿರ್ತಾರೆ. ಆಚಾರ್ಯರ ಅವರಿಗೆ ತಮ್ಮ ಗ್ರಂಥ ಪಾಲನೆಯ ಕೆಲಸವನ್ನು ಕೊಟ್ಟರು, ಲೈಬ್ರೇರಿಯನ್ ಅಂತೇವಲ್ಲ ಆಧುನಿಕ ಪರಿಭಾಷೆಯಲ್ಲಿ, ಆ ಕೆಲಸವನ್ನು ಕೊಟ್ಟರು. ಇದು ಒಂದು ಮುಖ್ಯವಾದ ವಿಚಾರ. ಆಚಾರ್ಯರು ಸರ್ವಜ್ಞರು, ಅವ್ರಿಗೆ ಯಾವ ಗ್ರಂಥನೂ ಬೇಡ, ಆದರೆ ಲೈಬ್ರರಿ ಇಟ್ಟಿದ್ದವರು ಆಚಾರ್ಯರು. ಇವತ್ತು ಲೈಬ್ರರಿ ಇಲ್ಲದೆ ನಾವು ಸಾಧನೆ ಮಾಡ್ತೇವೆ ಅಂದರೆ ಪುಸ್ತಕ ಇಲ್ಲದೆ ಸ್ಕೂಲ್ಗೆ ಹೋಗ್ತೇವೆ ಅಂದರೆ ಹಾಗೂ ಹಾಕಿ. ವಿದ್ಯಾರ್ಥಿಗೆ ಹೇಗೆ ಪುಸ್ತಕ ಬೇಕೋ, ವಿದ್ಯಾರ್ಥಿಗೆ ಪುಸ್ತಕ ಬೇಕು ಓದಲಿಕ್ಕೆ, ಅಧ್ಯಾಪಕರಿಗೆ ಪುಸ್ತಕ ಬೇಕು ಪಾಠ ಹೇಳಲಿಕ್ಕೆ, ಅದಕ್ಕೆ ತಕ್ಕಂತೆ ಒಂದು ಗ್ರಂಥಾಲಯ ಇರಲೇಬೇಕು. ಮಠ ಛಾತ್ರಾದಿ ನಿಲಯ, ಮಠ ಅಂದರೆ ವಿದ್ಯಾರ್ಥಿಗಳಿರಬೇಕು, ವಿದ್ಯಾರ್ಥಿಗಳು ಪುಸ್ತಕ ಇರಬೇಕು, ಪುಸ್ತಕಕ್ಕೊಬ್ಬ ಪಾಲಕ ಇರಬೇಕು. ಈ ದೃಷ್ಟಿಯಿಂದ ಆಚಾರ್ಯರು ತಮಗೆ ಪುಸ್ತಕ ಬೇಡ, ಆದರೆ ಪುಸ್ತಕ ನೋಡಿದ ಜ್ಞಾನ ಬರೋದಿಲ್ಲ ಜನಗಳಿಗೆ ಅಂಥೇಳಿ ದೊಡ್ಡ ಗ್ರಂಥ ಭಂಡಾರ ಇಟ್ಟಿತ್ತು. ತಾವೇ ಹೇಳ್ತಾರೆ, ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ, ಕ್ವಚಿತ್ ಅಂತರಿತಾನಪಿ, ಕ್ವಚಿತ್ ಕುರ್ಯುಶ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿತ್ ಅನ್ಯಥ. ಗ್ರಂಥಗಳನ್ನು ಹಾಳು ಮಾಡ್ತಾರೆ ಜನ, ಆ ರೀತಿ ಹಾಳಾಗಬಾರದು ಅಂತ ಹೇಳಿ ದೊಡ್ಡ ಗ್ರಂಥ ಭಂಡಾರವನ್ನು ಇಟ್ಟಿತ್ತು. ಇದು ನಮಗೆ ಎಚ್ಚರಿಕೆ ಕೊಡ್ತಾರೆ. ಮೋಕ್ಷ ಸಾಧನೆಯಲ್ಲಿ ವಿದ್ಯಾರ್ಥಿ ಹೀರೋಗಿದ್ದು ಪಠ್ಯಪುಸ್ತಕ ವರ್ಷ ಪೂರ್ತಿ ಪಠ್ಯಪುಸ್ತಕ ತಗೊಂಡ್ಬಿಡ್ತಾರೆ. ಅದು ಮೊದಲ ಹಂತ. ಯಾರಲ್ಲಿ ಗ್ರಂಥಗಳಿಲ್ಲ ಅವರು ಎಂದೂ ಓದೋ ಚಾನ್ಸಸ್ಸೇ ಇರೋದಿಲ್ಲ. ಆದ್ದರಿಂದ ಇವತ್ತು ನಾವು ಓದ್ತೇವೆ ಬಿಡ್ತೇವೆ, ಒಂದು ಗ್ರಂಥ ಸಂಗ್ರಹ ಮಾಡೋದನ್ನು ಆಚಾರ್ಯಿಂದ ಕಲಿಯಬೇಕು ನಾವು. ಗ್ರಂಥ ಸಂಗ್ರಹ, ಗ್ರಂಥ ಸಂರಕ್ಷಣೆ, ಅದಕ್ಕೆ ಶಂಕರ ಪಂಡಿತರ ನೇಮಿಸಿದ್ರು. ಇದು ಗಮನಿಸಬೇಕಾದ ಅಂಶ. ಶಂಕರ ಪಂಡಿತರು ಶಿಷ್ಯರಾಗಿದ್ದಾರೆ, ಆಚಾರ್ಯ ಏನು ಮಾಡಬಹುದಾಗಿತ್ತು, ಬೇರೆ ಹೆಸರು ಬದಲಾಯಿಸಿಬಿಡಬಹುದಾಗಿತ್ತು, ಶಂಕರಮ್ಮನ್ನು ತೆಗೆದುಹಾಕಿಬಿಟ್ಟು ಬೇರೆ ಹೆಸರಿಡಬಹುದಾಗಿತ್ತು. ಆದರೆ ಶಂಕರಾಂಬ ಪದ ಕೆಟ್ಟ ಪದ ಅಲ್ಲ, ರುದ್ರದೇವರ ಹೆಸರಿಡ್ಬೋದು, ಅದೇ ಕೆಟ್ಟದಾಗಬೇಕು ಈ ಮಧ್ಯೆ. ಇದು ಆಚಾರ್ಯ ವಿಶಾಲ ಮನೋಭಾವ ತೋರಿಸ್ತದೆ. ತಮ್ಮ ಶಿಷ್ಯರ ಹೆಸರನ್ನು ಬದಲಾಯಿಸಿಬಿಟ್ಟು ವೈಷ್ಣವ ಹೆಸರು ಇಡಬಹುದಾಗಿತ್ತು, ಬೇಕಾದ್ರೆ ಆಚಾರ್ಯ ಇರಲಿಲ್ಲ, ಅದೇ ಹೆಸರನ್ನೇ ಇಟ್ಟರು. ಎಲ್ಲ ಹೆಸರು ದೇವರನ್ನ ಹೇಳೋ ಹೆಸರುಗಳು, ಮೊದಲಿಗೆ ಶಂಕರವದು ರುದ್ರದೇವರ ಹೆಸರು. ಕಿಂಕರ ಶಂಕರಾಧ್ಯ ಹೆಸರನ್ನ ಯಾಕೆ ಚೇಂಜ್ ಮಾಡಬೇಕು, ಇದಕ್ಕೆ ಅರ್ಥ ಬಂತು. ಕಿಂಕರ ಶಂಕರಾಧ್ಯ ಶಂಕರ ಪಂಡಿತಾಚಾರ್ಯ ಅಧ್ಯ, ಶಂಕರ ಪಂಡಿತಾಚಾರ್ಯ ಮೊದಲಾದವರು ಶಿಷ್ಯರೇ ಆಗಿದ್ದಾರೆ, ಸ್ವತಃ ಶಂಕರ ಶಿಷ್ಯರು ಆಚಾರ್ಯರಿಗೆ. ಆ ಹೆಸರು ಬದಲಾಯಿಸಲಿಲ್ಲ ಆಚಾರ್ಯ, ನೆನ್ಪಿಟ್ಕೊಂಡಿರಬೇಕು. ಹೆಸರು ಮುಖ್ಯವಾಗಲಿಲ್ಲ, ದೀಕ್ಷೆ ಮುಖ್ಯ ಆಯಿತು. ಅನೇಕ ದಿವಸ ಕಳೆದೋಯಿತು. ತಿರುಕುರು ಪಂಡಿತಾಚಾರ್ಯರು ದೊಡ್ಡ ಕವಿಗಳಾಗಿ ರೂಪುಗೊಂಡವರು, ಚಿಕ್ಕ ವಯಸ್ಸಿನ ದೊಡ್ಡ ಕವಿಗಳಂತವ್ರು. ಅದು ಕವಿಕುಲ ತಿಲಕ ಅಂತವ್ರ ಹೆಸರು, ಶ್ರೀಮತ್ ಕವಿಕುಲ ತಿಲಕ ತಿರುಕುರು ಪಂಡಿತಾಚಾರ್ಯ ಅಂತಾನೆ ಅವರು ಪ್ರಸಿದ್ಧಿ ಬಂದಿದ್ದು. ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇನೆ ಹೇಳ್ತಾರೆ, ಕವಿರಾಸೀತ್ ಕಲಭಾಷಣ ಏವ ಸೂರಿಪೋತಃ ಕವಿರಾಸೀತ್ ಅರವದ್ಯ ಪದ್ಯವಾದಿ. ಚಿಕ್ಕ ಮಗು ಇನ್ನು ತೊದಲ್ನುಡಿ ಆಡ್ತಾ, ಕಲಭಾಷಣ ಅಂದ್ರೆ ತೊದಲ್ನುಡಿ ಆಡ್ತಾ ಇದ್ರಂತೆ. ಆಗ ಅವರ ಮಾತುಗಳೆಲ್ಲ ಕಾವ್ಯವಾಗ್ತಾ ಇತ್ತು, ನೆನಪಿರಬೇಕು. ಎಷ್ಟೋ ಜನದ ಕಾವ್ಯನ ತೊದಲ್ನುಡಿ ಆಗಿಬಿಡುತ್ತೆ ಎಷ್ಟೋ ಸರ್, ಅದನ್ನ ಅವರೇ ಓದ್ಕೋ ವಿರೋಧ ಒಂದಕ್ಕಾಗೋದಿಲ್ಲ. ಅಂಥದ್ದು ಅವರು ತೊದಲ್ನುಡಿ ಕಾವ್ಯ ಆಗ್ತಾ ಇತ್ತು, ಅಂಥ ಒಂದು ಕಾವ್ಯ ಪ್ರತಿಭೆ ಅವರಲ್ಲಿತ್ತು. ಅದು ಹೇಳ್ತಾರೆ, ಕಾವ್ಯ ವೇದಾಂತ ವೇದ ಮೂರರಲ್ಲಿ ನಿಸ್ಸೀಮರಾಗಿದ್ದಕ್ಕೆ ತ್ರಿವಿಕ್ರಮ ಅಂತ ಹೆಸರು ಬಂದಿತ್ತು ಅವರಿಗೆ. ಭಾವಪ್ರಕಾಶಿಗೆ ನಾರಾಯಣ ಪಂಡಿತರು ಬರೀತಾರೆ, ಯಾತಕ್ಕೆ ತ್ರಿವಿಕ್ರಮ ಅಂತ ಹೆಸರು ಬಂದಿತ್ತು ಅಂದರೆ ಕಾವ್ಯ ವೇದ ವೇದಾಂತ ಮೂರರಲ್ಲೂ ಕೂಡ ಅಸಾಧಾರಣ ಪಾಂಡಿತ್ಯ ಇದ್ದಿದ್ದರಿಂದ ಅವರಿಗೆ ತ್ರಿವಿಕ್ರಮ ಅಂತ ಹೆಸರು ಬಂದಿತ್ತು. ಆ ಕಥೆ ಹೇಳ್ತಾರೆ ಅವರ ಬಗ್ಗೆ. ಒಬ್ಬೊಬ್ಬ ಭಿಕ್ಷುಕ, ಒಬ್ಬ ಸನ್ಯಾಸಿ ಮನೆ ಬಂದು ನಿಂತ್ಕೊಂಡಂತೆ, ಬಂದು ಭಿಕ್ಷಾ ಅಂತ ಕೇಳಿದರಂತೆ. ಇವರು ಚಿಕ್ಕ ಮಗು, ಅವರು ಉತ್ತರ ಕೊಟ್ಟರಂತ, ಏಕಕ್ಷಪಣಕ ಶಾಖಾಹರ್ತ ಭಾವಕ್ಷಪಣಕ ಶಾಖಾದಾದಾಹ ಯತ್ರ ಕ್ಷಪಣಕ ಬಹುಶಾಖಾದಾಹ ತತ್ರ ಕ್ಷಪಣಕ ಶಾಖಾಶಾಖ. ಆ ಕ್ಷಪಣಕ್ಕೆ ಓಡೋಗಿರ್ತ ಬಹುಶಃ ಇರಲಿಕ್ಕೆ ಸಾಧ್ಯ ಇಲ್ಲ, ಅವರು ಭಿಕ್ಷೆ ಬೇಡ ಬಂಡು ಬೇಡ ಅಂತ ಓಡೋಗ್ಬಿಟ್ಟಿರ್ತಾರೆ. ಆ ಚಿಕ್ಕ ಮಗು ಇದನ್ನು ಮಾತಾಡಿತ್ತಂತೆ, ಏಕಕ್ಷಪಣಕ ಶಾಖಾಹರ್ತ. ಎಲ್ಲೋ ಕ್ಷಪಣಕ ಸನ್ಯಾಸಿ, ನಮ್ಮ ಮನೆಯಲ್ಲಿ ಸಂಪಾದನೆ ಮಾಡೋನೊಬ್ಬ, ಶಾಖಾಹರ್ತ ಏಕ ಭಾವಕ್ಷಪಣಕ ಶಾಖಾದಾಹ. ತುಂಬಾ ಜನ ಊಟ ಮಾಡೋರು, ದುಡಿಯೋರೊಬ್ಬ ತಿಂಬೋರು ಬಹಳ ಜನ. ಎತ್ರ ಕ್ಷಪಣಕ ಬಹು ಶಾಖಾದಾಹ, ಯಾರ ಮನೆಯಲ್ಲಿ ದುಡಿಯೋನೊಬ್ಬ ತಿನ್ನೋರು ಜಾಸ್ತಿನೋ ತತ್ರ ಕ್ಷಪಣಕ ಶಾಖಾ ಶಾಖ. ನಿನಗೆಲ್ಲಿ ಸಿಗುತ್ತೆ ಹೋಗಯ್ಯ ಅಂತ ಅರ್ಥ ಅದಕ್ಕೆ. ನಮಗೆ ಇಲ್ಲ ನಿಮಗೆಲ್ಲ ಸಿಗಬೇಕು ಅಂತ. ಅವ್ರ ಬಡತನದ ಸ್ಥಿತಿಯನ್ನು ಕೂಡ ಹೇಳ್ತಾ ಇದ್ದ ಆ ಸಮಯದೊಳಗೆ ಅಂತ ಮಾತಾಡಿದ ಭಾರಿ ಆಶ್ಚರ್ಯವಾಗಿ ಹೋಯ್ತು ಆತನಿಗೆ. ಅದಕ್ಕೆ ಹೇಳ್ತಾರೆ, ಕವಿರಾಸಿ ಧನವದ್ಯ ಪದ್ಯವಾದಿ ಕಲಭಾಷಣ ಏವ ಸೂರಿಪೋತಃ ಕವಿರಾಸಿ ಧನವದ್ಯ ಪದ್ಯವಾದಿ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಅಷ್ಟ ಪ್ರತಿಭೆ ಹೇಗೆ ಬಂತು ಅಂತ ಕೇಳಿದರೆ ನಾ ಹೇಗೆ ನಂಬಬೇಕು ಅಂತ ಹೇಳ್ತಾರೆ. ಸೂರ್ಯ ಬಾಲ ಸೂರ್ಯ ಬೆಳಕು ಕೊಡ್ತಾನೋ ಇಲ್ಲ? ಸೂರ್ಯ ದೊಡ್ಡವನಾಗಬೇಕಾ ಬೆಳಕು ಕೊಡಬೇಕಾದ್ರೆ? ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಬೆಳಕು ಶುರುವಾಗಿರುತ್ತಾಗಲೇ. ಅದಕ್ಕೆ ದೊಡ್ಡವರ ಪ್ರತಿಭೆ ಅನ್ನೋದು ಯಾವಾಗಲೂ ವ್ಯಕ್ತವಾಗೋದಿಲ್ಲ. ಅವ್ರಿಗೆ ಬಾರನ್ ಗಿಫ್ಟ್ ಅಂತೀವಲ್ಲ ಹಾಗೆ ಬಂದಿತ್ತು. ಸೂರ್ಯನ ಬೆಳಕು ಯಾರೋ ಲೇಪ ಮಾಡಿದ್ದಲ್ಲ, ಸೂರ್ಯನಿಗೆ ಹೇಗೆ ಉಂಟೋ ಆ ರೀತಿಯಲ್ಲಿ ಇವರಿಗೆ ಪ್ರತಿಭಾ ಅನ್ನೋದು ಸಹಜವಾಗಿ ಬಂದಿತ್ತು ಅಂತ ವರ್ಣನೆ ಮಾಡ್ತಾರೆ. ಇನ್ನೂ ಸ್ವಲ್ಪ ದೊಡ್ಡವರಾಗ್ತಿರ್ಲಿಕ್ಕೇನೆ ಒಬ್ಬ ಭಾನು ಅಂತ ಒಬ್ಬ ಪ್ರಾಭಾಕರ ಪಂಡಿತ ಇದ್ದಂತೆ. ಆತನ್ನು ಸೋಲಿಸಿಬಿಟ್ಟಿರೋದು ವಾದದಲ್ಲಿ ಸೋಲಿಸ್ತಾರೆ. ಅದು ವಿಭಾಸದಲ್ಲೂ ಪಾರಂಗತರಿ ಅವರು. ಪ್ರಾಭಾಕರ ಅಂಬುದು ಕಶ್ಚಿತ್ ಭಾನು ಅಂಬೋನು ವಿಶೇಷವಾದಂಥ ಒಬ್ಬ ಪ್ರಾಭಾಕರ ಮತ. ಮೀಮಾಂಸಾ ಮತದಲ್ಲಿ ಮೂರು ಭಾಗ, ಅದರಲ್ಲಿ ಪ್ರಾಭಾಕರ ಭಾಗ ಭಾಟ್ಟರು ಅಂತ ಒಬ್ಬರು, ಪ್ರಾಭಾಕರ ಅಂತ ಒಂದು ಗುಂಪು, ಮುರಾರೆ ಶ್ರುತಿಯಪ್ಪ ಅಂತ ಮುರಾರೆ ಅಂತ ಒಬ್ಬ. ಇಬ್ಬರು ಪ್ರಸಿದ್ಧರು, ಪ್ರಭಾಕರ ಪಂಥ ಮತ್ತು ಈ ಭಾಟ್ಟ ಪಂಥ ಪ್ರಸಿದ್ಧ. ಒಬ್ಬ ಪ್ರಭಾಕರ ಮತದ ವಾದಿಯನ್ನ ಚಿಕ್ಕ ವಯಸ್ಸಿನಲ್ಲಿ ಸೋಲಿಸಿಬಿಟ್ಟಿದ್ರಂತಾಗ್ಲೇನೆ. ಅದರ ಜೊತೆಗೆ ತುಂಬಾ ಚಿಕ್ಕವರಾಗಿದ್ದಾಗಲೇನೆ ದೊಡ್ಡ ಕಾವ್ಯವನ್ನು ಬರೆದಿದ್ದರಾಗಲೇ. ಉಷಾಹರಣ ಅಂತ ಅದಕ್ಕೆ ಹೆಸರು. ಉಷಾಹರಣ ಅಂತ ಕಾವ್ಯ ಇವತ್ತು ಪ್ರಿಂಟ್ ಆಗಿ ಸಿಗುತ್ತೆ. ಅದು ಉಷಾಹರಣ ಕವಿ ಸುಮತೀಂದ್ರ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳ ಮಠದ ಅನಂತರ ಬಂದ ದೊಡ್ಡ ಜ್ಞಾನಿಗಳು ಅವರು. ಅದಕ್ಕೆ ಒಳ್ಳೆ ಟೀಕಾ ಬರೆದಿದ್ದಾರೆ ಸುಮತೀಂದ್ರ ಸ್ವಾಮಿಗಳು. ಉಷಾಹರಣ ಅಂಬುದು ಚಿಕ್ಕ ವಯಸ್ಸಲ್ಲೇ ಬರೆದ ಕಾವ್ಯ, ತುಂಬಾ ಜನ ಓದಿರೋದಿಲ್ಲ. ನಮಗೆ ಓದಾಭ್ಯಾಸನೇ ಇಲ್ಲ, ಅದರಿಂದ ಸುಮದ್ವೇದನೆ ಓದಿರೋದಿಲ್ಲ, ಅದನ್ನೆಲ್ಲ ಓದ್ತಾರೆ. ಓದಬೇಕಾದ್ರೆ ಒಳ್ಳೆ ಕೃಷ್ಣನ ಕಥೆಯನ್ನ ಉಷಾಹರಣ, ಉಷಾ ಹರಣ ಅಂದ್ರೆ ಅನಿರುದ್ಧ ಕೃಷ್ಣನ ಮೊಮ್ಮಗ, ಬಾಣಾಸುರನ ಮಗಳು ಉಷಾ, ಅವರಿವ್ರ ಪರಿಣಯದ ಕಥೆಯನ್ನು ಹೇಳ್ತಕ್ಕಂಥ ಭಾಗ ಅದು ಉಷಾಹರಣ ಅಂತ ಹೇಳಿ ಬರೆದವರು. ಆದ್ರಿಂದ ಅವರು ಕವಿಕುಲದಲ್ಲಿ ಕಂತ ಖ್ಯಾತಿ ಬಂದೋಗಿತ್ತಾಗ್ಲೇ. ಅಂಥ ಮಹಾನುಭಾವರು ಸಹಜವಾಗಿ ಆಗಿನ ಕಾಲದಲ್ಲಿ ಹೆಚ್ಚು ಜನ ಓದ್ತಿದ್ದ ಅದ್ವೈತ ಮತವನ್ನು ಮಾಯಾವಾದ ಮತವನ್ನ ಸಾಕಷ್ಟು ಓದಿದ್ರು, ವಿಶೇಷ ರೀತಿಯಲ್ಲಿ ಅಧ್ಯಯನ ಮಾಡಿದ್ರು. ಮುಂದೆ ಒಂದು ಕಾಲಕ್ಕೆ ಅವರ ತಂದೆ ವೈಕುಂಠ ಯಾತ್ರೆ ಮಾಡೋ ಕಾಲ ಬಂತು. ಸುಬ್ರಹ್ಮಣ್ಯ ಪಂಡಿತರು ಮಗನನ್ನ ಕರೀತಾರೆ. ಕರೆದು ಹೇಳಿದ್ರಂತೆ, ನೋಡು ತ್ರಿವಿಕ್ರಮ, ನಾವೇನು ನಂಬಿದ್ದೇವೆ ಈ ಮತ, ಬ್ರಹ್ಮ ನಿರ್ಗುಣ ಅಂತ ಹೇಳ್ತಾರಲ್ಲ, ಕಲವು ನ ನಿರ್ಗುಣ ಭಾವನಾ ಸುಖಾಯ, ದೇವರಲ್ಲಿ ನಿರ್ಗುಣತ್ವ ಉಪಾಸನೆ ಎಂದೂ ಕಲ್ಯಾಣಕ್ಕೆ ಕಾರಣವಾಗೋದಿಲ್ಲ. ನೆನಪಿರಬೇಕು, ನಿರ್ಗುಣ ಅಂತ ದೇವರನ್ನ ಆರಾಧನೆ ಮಾಡಿದರೆ ಹೇಗೆ ಒಳ್ಳೇದಾಗ್ತದೆ ನಮಗೆ? ನಮಗೆ ಮೋಕ್ಷ ಬೇಕು, ಅಲ್ಲಿ ಭಕ್ತಿಯಾದಿ ಗುಣಗಳು ತುಂಬಿರತಕ್ಕಂತಹ ಜಾಗ. ನಿರ್ಗುಣ ಅಂತ ಉಪಾಸನೆ ಖಾಲಿ ಪುಸ್ತಕ ಓದಿದ್ರೆ ಜ್ಞಾನ ಬರುತ್ತಾ? ನಿರ್ಗುಣ ಅಂತ ಹೇಳಿದರೆ ಗುಣ ಇಲ್ಲ, ಗುಣ ಇಲ್ಲದ ಉಪಾಸನೆಯಿಂದ ಮುಕ್ತಿ ಹೇಗೆ ಬರುತ್ತೆ ಯೋಚನೆ ಮಾಡಿ. ಒಳ್ಳೆ ಲಾಜಿಕ್ ಇದು. ಅದು ಯಾರ ನಿರ್ಗುಣತ್ವವಾದವನ್ನು ಹೇಳ್ತಾರೋ ಅವರೆಂದೂ ಕೂಡ ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ, ಅವರಿಗೂ ಇಲ್ಲ ಕೇಳಿದವರಿಗೂ ಇಲ್ಲ. ಅದಕ್ಕೆ ನಾನು ಹಿಡಿಸಿಲ್ಲ, ಅದು ನೀನು ನಂಬಲಿಕ್ಕೆ ಹೋಗಬೇಡ ಅದನ್ನ. ಆದ್ರಿಂದ ನಿರ್ಗುಣ ಅಂತ ಉಪಾಸನೆ ಮಾಡಬೇಡ, ಸಗುಣ ಅಂತಾನೆ ಉಪಾಸನೆ ಮಾಡು ಅಂತ ಹೇಳಿ ಮಗನಿಗೆ ಹೇಳಿ ವೈಕುಂಠ ಯಾತ್ರೆ ಮಾಡಿಬಿಟ್ರು. ಇವರ ತಲೆಯಲ್ಲಿ ಕೂತಿತ್ತು, ತಿರುಕುವ ಪಂಡಿತರ ತಲೆಯಲ್ಲಿ ಕೂತ್ಕೊಂಡು ತಂದೆ ಹೇಳಿದ ಮಾತು. ನಿಜವಾಗಲೂ ತಂದೆ ಹೇಗಿರಬೇಕು ಅನ್ನೋದಕ್ಕೆ ದೃಷ್ಟಾಂತ ಇದೆ. ಮಗನಿಗೆ ಯಾವುದು ಲೌಕಿಕ ವಿಚಾರ ಹೇಳಲಿಲ್ಲ, ದೇವರು ನಿರ್ಗುಣ ಅಂತ ಉಪಾಸನೆ ಮಾಡಬೇಡ, ದೇವರು ಸಗುಣನೇ ಆಗಿರಬೇಕು ಅನ್ನೋ ತೀರ್ಮಾನವನ್ನು ಕೊಟ್ಟು ವೈಕುಂಠ ಯಾತ್ರೆ ಮಾಡಿದ್ರು. ಅದೇ ಯೋಚನೆ ಮಾಡ್ತಾ ಇದ್ದಾರೆ ಇವರು. ಅದು ಹೇಗೆ ಸಾಧ್ಯ ಅಂತ ಒಂದು ಯೋಚನೆ ಮಾಡ್ತಾರೆ. ಅವ್ರು ಓದಿರೋ ಮಾಯಾವಾದ ಮತವೆಲ್ಲ ದೇವರು ನಿರ್ಗುಣ ನಿರ್ಗುಣ ಬ್ರಹ್ಮಾಹಂ ನಿರ್ಗುಣೋಹಂ ವಿಧತ ವಿಧಮಿತಿ ಶೇಷ ಪಾಖಂಡವಾದ, ತಾವೇ ಸಮಪಡ್ತಾರೆ ಅವಿವಾಹ ಸ್ಥಿತಿಯಲ್ಲಿ. ಅದರ ಬ್ರಹ್ಮಾಹಂ ನಿರ್ಗುಣೋಹಂ ವಿಧತ ವಿಧಮಿತಿ ಹಿ ಏಷ ಪಾಖಂಡವಾದ ಅಂದ್ರೆ ತ ಓದಿರೋ ಗ್ರಂಥಗಳೆಲ್ಲ ಆ ಮಾಯಾವಾದ ಮತ ನಿರ್ಗುಣತ್ವ ಹೇಳ್ತಾ ಇದೆ. ತಂದೆ ಹೇಳ್ತಾರೆ ಸರಿಯಾಗಿ ಸಾಧ್ಯವೇ ಇಲ್ಲ ಅಂತ ಹೇಳಿಬಿಟ್ಟು ಏನು ಮಾಡೋದೀಗ ಎಲ್ಲ ಯೋಚನೆ ಮಾಡ್ತಾ ಕೂತರು. ತಿರುಗ ಪಂಡಿತ ಆದರೂ ಗಾಢವಾಗಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ನಿಜವಾಗಲೂ ಕೂಡ ತತ್ವಶಾಸ್ತ್ರ ಪ್ರಯತ್ನ ಪ್ರವೇಶ ಮಾಡಿದರೆ ಯೋಚನೆ ಶುರುವಾಗಿ ಆಗುತ್ತೆ. ನಮಗೆ ಯಾವುದು ಸರಿ, ತತ್ವಶಾಸ್ತ್ರಕ್ಕೆ ಹೋಗಲಿಲ್ಲ ಇವತ್ತು, ತುಂಬ ಜನ ಹೋಗಿಲ್ಲ. ಆ ದೃಷ್ಟಿಯಿಂದ ಅವರೇನು ಮತ ಬಿಟ್ಟಿಲ್ಲ, ಒಂದು ಮತ ಹಿಡ್ಕೊಂಡೇ ಇರ್ತಾರೆ. ಅದೇ ಚಾರ್ವಾಕ ಮತ ಹಿಡ್ಕೊಂಡಿರ್ತಾರೆ ಅಷ್ಟೇ. ಮನುಷ್ಯ ಏನೂ ಓದಿಲ್ಲ ಅಂದ್ರೆ ಚಾರ್ವಾಕ ಆಗಿರ್ತಾನೆ ಅಂತ ಅಷ್ಟ. ಒಂದರಲ್ಲೂ ಸೇರಲೇಬೇಕು, ಪರೀಕ್ಷೆ ಕೂತ್ ಮೇಲೆ ಸಡೆ ತೊಗೊಂಡ್ರೆ ಫೇಲ್ ಕೂತ್ಕೊಂತ ಸೇರ್ತಾನಲ್ಲ. ಪಟ್ಲ ಏನು ಮಾರ್ಕ್ ಬರೋರು ಫೇಲ್ ಅಂತ ಗ್ಯಾರಂಟಿನೋ? ಆ ಥರ ನಾಸ್ತಿಕ್ಯ ಸಾಮಾನ್ಯ ಮನುಷ್ಯ ಗಂಟೆ ಬಿದ್ದೇ ಇದೆ. ಇವತ್ತು 100ಗೆ 99 ಪಾಲ ಜನ ಯಾವ ಮತನೂ ಬಿಟ್ಟವರಲ್ಲ, ಚಾರ್ವಾಕ ಮತ ಹಿಡಿದವರು. ದೇವರಿಲ್ಲ ಇದು ವಾದ ಅವರು, ದೇವರಿಲ್ಲ, ಧರ್ಮ ಇಲ್ಲ, ಅದಿಲ್ಲ ಇದಿಲ್ಲ ಅಂತಕ್ಕಂಥ ಮಾತಿನಿಂದ ಜನರನ್ನು ಮೋಸ ಮಾಡ್ತಾರೆ, ತಾವು ಮೋಸ ಹೋಗ್ತಾರೆ. ಆದರೆ ಶಾಸ್ತ್ರ ಓದಕ್ಕೆ ಹೊರಟ್ರೆ, ವೇದವನ್ನು ಒಪ್ಪಿ ಓದಕ್ಕೆ ಹೊರಟ್ರೆ ಅನೇಕ ಮತಗಳು ಮುಂದೆ ಬರುತ್ತೆ. ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಎಷ್ಟು ಮತಗಳು ಉಂಟು ಇದರೊಳಗೆ. ಅವು ದ್ವೈತ ಇರಲಿಲ್ಲ ಅಂತಲ್ಲ, ದ್ವೈತ ಇತ್ತು, ಅದನ್ನೇ ಆಚಾರ್ಯರು ಹೊಸ ದ್ವೈತ ಮಾಡಿದ್ದಲ್ಲ, ಪುನರುತ್ಥಾನ ಮಾಡಿದ್ರಷ್ಟೇ. ಯಾವುದು ಸರಿ ಇದರೊಳಗೆ ಅಂತ ಯೋಚನೆ ಮಾಡಿ 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 ಒಂದು ತೀರ್ಮಾನಕ್ಕೆ ಬಂದು, ಎಲ್ಲ ಸರಿ ಇರೋ ಸಾಧ್ಯತೆ ಇಲ್ಲ. ಮೊದಲನೇ, ಎಲ್ಲ ಸರಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆಧುನಿಕರ ವಾದ ಎಲ್ಲವೂ ಸರಿ, ಎಲ್ಲವೂ ಸರಿ ಹೇಗಾಗುತ್ತೆ? ಮತ್ತೆ ಎಲ್ಲವೂ ಸರಿ ಅಂದ್ರು ಒಂದೇ, ಎಲ್ಲವೂ ತಪ್ಪು ಅಂದ್ರು ಒಂದೇನೆ. ಶ್ರೀ ಟೀಕಾರಾಯರು ಸುಧಾದಲ್ಲಿ ಬರೀತಾರೆ, ಎಲ್ಲವನ್ನೂ ಸರಿ ಅಂತ ಯಾರು ಹೇಳ್ತಾರೋ ಎಲ್ಲವನ್ನೂ ತಪ್ಪು ಹೇಳದಂತೆ ಆಯ್ತು. ನಾಲ್ಕು ಜನ ಹೇಳಿದ್ರು, ನಾಲ್ಕು ಜನ ಮಾತು ಕೇಳಲಿಲ್ಲ. ನಾಲ್ಕು ಜನ ಮಾತು ಕೇಳಲಿಲ್ಲ ಅಂದ್ರು, ನಾಲ್ಕು ಜನ ಮಾತು ಕೇಳಿದ ಅಂದ್ರು ಒಂದೇನೆ, ಎರಡಕ್ಕೂ ಅರ್ಥ ಇಲ್ಲ. ಅದು ಸರಿಯಲ್ಲ. ಸರ್ವಧರ್ಮವನ್ನು ಸಹಿಷ್ಣವಾಗಿ ನೋಡೋದು ಬೇರೆ, ಎಲ್ಲದೂ ಸಮನ್ವಯ ಮಾಡೋದು ಬೇರೆ. ತಪ್ಪು ಸರಿಗಳ ಮಧ್ಯೆ ಸಮನ್ವಯ ಸಾಧ್ಯ ಇಲ್ಲ. ಆದರೆ ತಪ್ಪಿನ ಸಹಿಸಿಕೊಳ್ಳೋದು ಬೇರೆ ಕಾಲ ಬರೋವರೆಗೂ. ಆಮೇಲೆ ಸರ್ವಧರ್ಮ ಸಹಿಷ್ಣುತೆ ಅಂತಿದೆ, ಸರ್ವಧರ್ಮ ಸಮನ್ವಯ ಅಂತ ಇಲ್ಲ. ಇದ್ರೆ ಅದು ರಾಂಗ್ ಯೂಸೇಜ್ ಇದ್ದ ಹಾಗೆ. ಏನ್ ಮಾಡೋದೀಗ? ಒಂದು ಸರಿ ಇರಬೇಕು. ಹಾಗೆ ಯಾವ್ದ್ರ ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ, ವೇದವ್ಯಾಸರ ಮಾತನ್ನು ನಂಬಬೇಕು. ತೀರ್ಮಾನಕ್ಕೆ ಬಂದು ವೇದವ್ಯಾಸರು ಬರೆದಿದ್ದೇನು ಬ್ರಹ್ಮಸೂತ್ರಗಳು, ಅದಕ್ಕೆ ತಕ್ಕಂತೆ ಇದ್ರೆ ಅದು ಸರಿಯಾದದ್ದು. ಆದ್ರೆ ಸಮಸ್ಯೆ ಇದೆ, ಅದರ ಭಾಷೆಗಳು 21 ಇದೆ. ಏನ್ ಮಾಡ್ಬೇಕು ಈ ಮಧ್ಯೆ? ಅದರ ಭಾಷೆಗಳು ಕೂಡ ಒಂದೊಂದು ಆಪೋಸಿಟ್ ಭಾಷೆಗಳು, ಹೆಚ್ಚು ಕಡಿಮೆ ಅಲ್ಲ, ಪೂರ್ತಿ ವಿರುದ್ಧ ಭಾಷೆಗಳು. ಏನ್ ಮಾಡ್ಬೇಕೀಗ ಅಂತ ಯೋಚನೆ ಮಾಡಿ ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದ್ರಂತೆ. ಸರಿ, ಸದ್ಯ ತೀರ್ಮಾನಕ್ಕೆ ವಿಚಾರ ಅಲ್ಲ, ನಾನಂತೂ ಮಾಯಾವಾದ ಓದಿದ್ದೇನೆ, ಅದನ್ನೇ ಕಂಟಿನ್ಯೂ ಮಾಡ್ತೇನೆ, ಓದಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೇನೆ. ಆದರೆ ತಂದೆ ಹೇಳಿದ್ದಾರೆ ಹುಷಾರು ಅಂತ ಹೇಳಿ, ನಾನು ಹುಷಾರಾಗಿ ಓದ್ತೇನೆ ಹೊರತು ಯಾಂತ್ರಿಕವಾಗಿ ಓದೋದಿಲ್ಲ. ಇದು ಬಹುಶಃ ಓದ್ತಕ್ಕಂಥವರಿಗೆಲ್ಲ ಒಂದು ದಿಗ್ದರ್ಶನ ಇದೆ. ಯಾವ್ದನ್ನು ಬೇಕಾದರೂ ಓದಿ ವಿಚಾರಾತ್ಮಕವಾಗಿ ಓದಿದರೆ ಎಂದೂ ನಾನು ಅಟದಾರಿ ಹಿಡಿಯೋದಿಲ್ಲ. ಅಂಧೇನೈವ ನಿಯಮಾನ ಯಥಾಂಧ ಆಗಬಾರ್ದು. ಯಾರೋ ಹೇಳಿದ್ದಾರೆ ನಾವು ಕೇಳ್ತೀವಿ ಆಗಬಾರ್ದು. ನಮ್ಮ ಮನಸ್ಸಿಗೆ ಒಪ್ಪಬೇಕದು. ಒಂದು ಶಾಸ್ತ್ರದ ವಿಚಾರ, ಸಣ್ಣ ಪುಟ್ಟ ವಿಚಾರ ಅಲ್ಲ ಇದು. ಯಾತಕ್ಕೆ ಗೊತ್ತಾ? ನಮ್ಮ ಅನಾದಿ ಕಾಲದ ಭವಿಷ್ಯದ ಪ್ರಶ್ನೆ ಅದು. ಒಂದು ಅನಾದಿ ಕಾಲದಿಂದ ಏನು ಬಂದಿದ್ದೇವೆ, ಅನಂತ ಕಾಲದಲ್ಲಿ ಇರ್ತೇವೆ, ಆ ಭವಿಷ್ಯ ತೀರ್ಮಾನವಾಗದ ಹಿರಿಯ ಮತದ ಆಧಾರದ ಮೇಲೆ. ಆ ಮತ ಸರಿಯಾಗಿಲ್ಲದೆ ಹೋದರೆ ನಾವು ಹಾಳಾಗಿ ಹೋಗ್ತೇವೆ. ಅದನ್ನೇ ವಾದಿರಾಜ ಸ್ವಾಮಿಗಳು ಹೇಳುತ್ತಾರೆ, ಗೃಹಣೀಯಾತ್ ತಿಂತ್ರಿಣಿ ಶಾಖಾಂ ಶೀಘ್ರ ಶಾಖಾಗ್ರಹೇಣ ಕಿಂ. ಒಬ್ಬ ಮನುಷ್ಯ ಮೇಲೆ ಹತ್ತಬೇಕಾದ್ರೆ ಈ ಹುಣಸೆ ಮರದ ರೆಂಬೆ ಹಿಡಿಬೇಕೇ ಹೊರತು ಈ ನುಗ್ಗೆ ಗಿಡದ ರೆಂಬೆ ಹಿಡಿಬಾರದು ಅಂತ ಹೇಳಿದ್ದಾರೆ. ನುಗ್ಗೆ ಗಿಡದ ರೆಂಬೆ ಹಿಡಿಬಾರದು, ಹುಣಸೆ ಗಿಡದ ರೆಂಬೆ ಹಿಡಿರಿ. ಹುಣಸೆ ಗಿಡದ ರೆಂಬೆ ಚಿಕ್ಕದಿರಬಹುದು, ಭಾರಿ ಸ್ಟ್ರಾಂಗ್ ಅಂತ. ನಾವು ಹಿಡಿದ್ರು ಕೂಡ ಅದು ಬೀಳೋದಿಲ್ಲ, ನಾವು ಮೇಲೆ ಕತ್ತಬಹುದು. ನುಗ್ಗೆ ಗಿಡ ಆಗಲ್ಲ ಅಂತ ಹಿಡಿದು ಆಮೇಲೆ ಬೀಳುತ್ತಂತ. ಮೇಲೆ ಕತ್ತಲಿಲ್ಲ ಅಲ್ಲ, ಇರೋದನ್ನ ಕೈಕಾಲು ಮಾಡ್ಕೊಳ್ಳೋ ಸ್ಥಿತಿ ಬರುತ್ತದೆ. ನುಗ್ಗೆ ಗಿಡದ ಬೀಜ ಹಿಡಿಬೇಡ್ರಿ, ನುಗ್ಗೆಕಾಯಿ ತಿನ್ನಬೇಡ್ರಿ ಅಂತಾರೆ. ಭಾರಿ ಪಾಪುಲರ್ ಅದಲ್ಲ, ತಿನ್ನಬೇಡ್ರಿ ಅಂತ ಹೇಳಿದ್ರೆ ಏನಿರುತ್ತೆ ಗೊತ್ತೇ ಅಂತ ಅವರಿಗೆ ಶುರು ಮಾಡಿಬಿಡ್ತಾರೆ ಜನಗಳು. ಅದು ಬ್ರಿಟ್ಲ್, ಅದು ಶಕ್ತಿ ಇರೋದಿಲ್ಲ, ಅದರಿಂದ ಉಪಯೋಗ ಇಲ್ಲ. ಅದಕ್ಕೆ ಶ್ರೀಮದ್ ಆಚಾರ್ಯರ ಮತ ದೊಡ್ಡದಾಗಿರ್ತಕ್ಕಂಥ ಹುಣಸೆ ಬೀಜದ ಕೊಂಬೆಯಂತೆ ದೃಢವಾದಂಥದ್ದು. ಒಂದು ಯುಕ್ತಿಮಲ್ಲಿ ಕದಲೆ ಬರೀತಾರೆ, ಆಚಾರ್ಯರ ಮತವನ್ನು ಹಿಡೀರಿ, ಬೇರೆ ಮತಗಳೆಲ್ಲ ನುಗ್ಗೆ ಮರಗಳಿದ್ದಾಗೆ ನಮ್ಮ ಮೇಲೆ ಬಿದ್ದು ಬಿಡುತ್ತೆ ಎಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಅದಕ್ಕೆ ಆಚಾರ್ಯ ಏನು ಮಾಡಿದ್ರು ಗೊತ್ತೇನು, ಅದಕ್ಕೇನೆ ಜನಕ್ಕೆ ಅರ್ಥವಾಗಲಿ ಅಂತೇಳಿ ಆ ಧರಿಕನಿಗೆ ಏನು ಕೊಟ್ಟರು, ಹುಣಸೆ ಬೀಜ ಕೊಡ್ತಾರೆ. ಹುಣಸೆ ಬೀಜ ಕೊಟ್ಟರೆ ಅರ್ಥ ಇರು ಅಂದರೆ ಹುಣಸೆ ಬೀಜದ ಹಿಡೀರಿ ನೀವು, ಗಟ್ಟಿ ಮತ ಹಿಡಬೇಕೇ ಹೊರತು ಧನಧಾನ್ಯಾದಿಗಳೆಲ್ಲ ಟೊಳ್ಳವು, ಸಾಲ ತೀರಿಸಿ ಅಂತ ಯಾಕೆ ಒದ್ದಾಡ್ತಾ ಇದೆಯಾ, ತತ್ವಜ್ಞಾನ ಹಿಡೀರಿ ಅಂತ ಕೊಟ್ಟಿದ್ದಕ್ಕೆ ಆ ವಂಶ ಇವತ್ತಿಗೂ ಉಳ್ಕೊಂಬಂದಿದೆ ಗೊತ್ತಾ. ಆಚಾರ್ಯನ ಹುಣಸೆ ಬೀಜ ಇಸ್ಕೊಂಡಲ್ಲ ಆ ವ್ಯಕ್ತಿ, ಆ ಥರ ಪಾದಕ ಕ್ಷೇತ್ರಕ್ಕೂ ಇವತ್ತಿಗೂ ವಂಶ ಉಳ್ಕೊಂಡಿದೆ ಅಂತ ಕೇಳಿದರೆ ಆಚಾರ್ಯರ ಸಂದೇಶ ಎಷ್ಟು ವಿಚಿತ್ರವಾದ ಸಂದೇಶವಾಗಿ ಮುಟ್ಟಿತು ಅಂತ ತಿಳಿಯುತ್ತೆ. ಹಾಗಿದ್ರೆ ಏನ್ ಮಾಡಬೇಕು ಯೋಚನೆ ಮಾಡ್ತಾರೆ. ಅದು ತಿಳಿಯೋವರೆಗೂ ಕೂಡ ಸ್ಮೃತಿ ಧರ್ಮಾನ್ ಭೃಷಮ ಆಚಾರಂತ ಏವ, ಸ್ಮೃತ್ಯುತ್ವವಾದ ಆಚಾರವನ್ನು ಕೈ ಬಿಡೋದು ಬೇಡ ಯೋಚನೆ ಮಾಡಿದರು. ಒಳ್ಳೆ ಆಚಾರ ಇದ್ರೆ ನಾಳೆ ವಿಚಾರ ಬಂದೇ ಬರುತ್ತೆ, ಆಚಾರ ಕೆಟ್ಟೋದ್ರೆ ವಿಚಾರ ಬರೋ ಚಾನ್ಸೇ ಇಲ್ಲ. ಅದು ಸ್ಮೃತಿ ಧರ್ಮಾನ್ ಭೃಷಮ ಆಚಾರಂತ ಏವ, ಸ್ಮೃತ್ಯುತ್ವವಾದ ಧರ್ಮಾನುಷ್ಠಾನವನ್ನ ಸರಿಯಾಗಿ ಮಾಡಿಕೊಂಡು ಇದನ್ನು ಓದ್ಕೊಂಡಿರ್ತೇನೆ ದಾರಿ ಸಿಗುತ್ತೆ ಅಂತ ಮುಂದುವರೆದು. ಅದಕ್ಕೆ ಆಚಾರಹೀನಂ ನಪುನಂತಿ ವೇದಾಹ, ಆಚಾರ ಪ್ರಭವೋ ಧರ್ಮ. ಧರ್ಮದ ಮೂಲ ಫೌಂಡೇಶನ್ ಅಂದ್ರೆ ಸದಾಚಾರ. ಸದಾಚಾರ ಉಳಿಸ್ಕೊತೇನೆ, ಇದನ್ನು ಓದ್ತೇನೆ, ಏನಾಗುತ್ತೆ ನೋಡ ಶುರು ಮಾಡಿದ್ರಂತೆ ಅಸಾಧಾರಣ ಪ್ರಾವೀಣ್ಯ ಬಂತು. ಓದ್ತಾ ಓದ್ತಾ ಸಾಕಷ್ಟು ತಂದೆ ಹೇಳಿದ ಮಾತು ಸರಿ ಅಂತ ಅನುಭವಕ್ಕೂ ಬಂತು. ಮುಂದೆ ಒಂದು ಕಾಲಕ್ಕೆ ಆಚಾರ್ಯರ ಮತ ಎಲ್ಲ ಕಡೆಗೆ ಹರಡ್ತಾ ಇದೆ, ಅದನ್ನು ಕೇಳಿದವರೆಲ್ಲ ಆ ಕಡೆ ಆಕರ್ಷಿತರಾಗ್ತಾ ಇದ್ದಾರೆ. ಇವತ್ತು ಅಷ್ಟೇ ಬಹುಶಃ ತುಂಬಿದ ಸಭೆಗಳಲ್ಲಿ ಮಧ್ವ ಸಿದ್ಧಾಂತ ಹೇಳಿದಾಗ ಜನ ಹೇಗೆ ಅದನ್ನು ಮೆಚ್ಚುತ್ತಾರೋ ಆ ರೀತಿ ಬೇರೆ ಸಿದ್ಧಾಂತ ಹೇಳಿದ್ರೆ ಮೆಚ್ಚಲಿಕ್ಕೆ ಸಾಧ್ಯ ಇಲ್ಲ. ದೇವರಿದ್ದಾನೆ ಯಾರು ಬೆಚ್ಚದಲ್ಲಿ ಮಾತಾಡಿದರೆ, ದೇವರಿದ್ದಾನೆ, ದೇವರು ಸರ್ವೋತ್ತಮ, ಪ್ರತಿಯೊಂದು ದೇವರ ಕೈಯಲ್ಲಿದೆ, ಎಲ್ಲರೂ ಖುಷಿಯಾಗುತ್ತೆ. ಏನು ಗಲಾಟೆ ಪ್ರಶ್ನೆನೆ ಬರೋದಿಲ್ಲ ಅದರೊಳಗೆ. ದೇವರು ದೊಡ್ಡವನು, ಗುರುಗಳಿಂದ ದೇವರು ತಿಳಿಯಬೇಕು, ಇದರಲ್ಲಿ ವಿರೋಧ. ನಾನೇ ದೇವರ ಹತ್ರ ಕೂತವರೇ ಡೌಟ್ ಬರುತ್ತೆ, ನಾವೇ ದೇವರು ಇಲ್ಲ ಬಂದು ಕೂಡ್ತಿದ್ದೆ ನಾವಿದ್ರೆ, ನಮಗೆ ಗೊತ್ತಿಲ್ಲ ಅನ್ನೋದಕ್ಕೆ ನಾವು ಕೂತಿರೋದು, ಗೊತ್ತಿಲ್ಲದ ದೇವರು ಹೇಗಾಗ್ತೇವೆ? ನಿಜವಾಗಿ ಅರ್ಥ ಮಾಡ್ಕೊಂಡು ದ್ವೈತ ಮತ ಪಾಠ ಹೇಳೋದು ಭಾರಿ ಸುಲಭ, ದ್ವೈತ ಸಿದ್ಧಾಂತ ಹೇಳೋದು ಭಾರಿ ಸುಲಭ. ತುಂಬಿದ ಸಭೆಗಳಲ್ಲಿ ದ್ವೈತ ಸಿದ್ಧಾಂತ ಮನುಷ್ಯ ಕೇಳಿದರೆ ಅದು ಮನಸ್ಸಿಗೆ ಅಷ್ಟು ಆನಂದ ಉಂಟಾಗುತ್ತೆ. ಆನಂದ ಸಹಿ ಮಧ್ವಶಾಸ್ತ್ರಂ ಆಕರಣಯನ್ ಕುಸಮಯಾಗ್ರಹೀಪುರ, ಮನಸ್ಸಿಗೆ ಇಮ್ಮಿಡಿಯೇಟ್ ಆನಂದ ಕೊಡ್ತಕ್ಕ ಶ್ರವಣ ಮನಕ್ಕೆ ಆನಂದ ವೀವುದು ಅಂತ ಹೇಳ್ತಾರಲ್ಲ, ಇದಕ್ಕೆ ಅನ್ವಯವಾದ ಮಾತದು. ಶ್ರವಣ ಮನಕ್ಕೆ ಆನಂದ ವೀವುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳ ಇಹ ಪರಂಗಳಲ್ಲಿ ಇತ್ತು ಸಲಹುವುದು, ಇದೆಲ್ಲ ಗುಣಗಳನ್ನು ಹೊಂದಿರುವ ಶಾಸ್ತ್ರ ಅಂದ್ರೆ ಶ್ರೀಮದ್ ಆಚಾರ್ಯರ ಶಾಸ್ತ್ರ. ಎಲ್ಲ ಕಡೆ ಹರಡಿತ್ತು, ಎಲ್ಲರೂ ಮಾಧ್ವರಾಯ ಪರಿವರ್ತನೆ ಹೊಂದ್ತಾ ಇದ್ದಾರೆ. ಆಗ ಎಷ್ಟೋ ಜನ ವಾದಿಗಳನ್ನು ಬಂದು ಬಿಟ್ಟರು, ವಾದಿಗಳು ಭ್ರಮಣ ಕೊಡಲಿಲ್ಲ. ಪದ್ಮತೀರ್ಥ ಮೊದಲಾದ ದೊಡ್ಡ ಗುಂಪೆ ಬಂತು. ಪುಂಡರೀಕಪುರಿ ಪದ್ಮತೀರ್ಥ ಮೊದಲಾದವರು ವಾದಕ್ಕೆ ಬಂದರು. ಆಚಾರ್ಯರು ಎಲ್ಲ ರೀತಿಯಲ್ಲೂ ಸೋಲಿಸಿ ಕಳಿಸಿದರು, ಎಲ್ಲ ರೀತಿಯಲ್ಲೂ ಕೂಡ ಪೂರ್ಣವಾಗಿ ಸೋಲಿಸಿ ಕಳಿಸಿದಾಗ ಅವರೆಲ್ಲರೂ ಕೂಡ ಹತಾಶರಾದರು. ಕೊನೆಗೊಂದು ಸ್ಟೇಜಲ್ಲಿ ಏನು ಮಾಡಿದರು ಗೊತ್ತೇನು, ಆಚಾರ್ಯವೇನು ಬಾಟ ಮಂತ್ರ ಉಪಯೋಗ ಮಾಡಿದ್ರಂತ. ಅದು ಕೂಡ ಆಚಾರ್ಯರ ಮೇಲೆ ಆಚಾರ್ಯವೇನು ಬಾಟ ಮಂತ್ರಗಳು ಯೋಚನೆ ಜನ ಹೇಗಿರಬೇಕು, ಇದಕ್ಕಿಂತ ಅದೇ ಗಟ್ಟಿ ಇತ್ತು. ಅದೆಲ್ಲ ಆಚಾರ ಬಂದು ಏನಾಗುತ್ತೆ, ಸೂರ್ಯನ ಮುಂದೆ ಮಣ್ಣು ತೂರಿದಾಗ ಇವ್ರ ಮೇಲೆ ಬೀಳುತ್ತೆ ಹೊರತು ಏನು ಕೆಲಸಕ್ಕೆ ಬರಲಿಲ್ಲ. ಬರೀ ಗ್ರಂಥಾಪರಣ ಮಾಡಿದರು ಕೊನೆಗೆ, ಆಚಾರ ಲೈಬ್ರರಿನೇ ಹಾರಿಸಿಬಿಟ್ರು. ಆಚಾರ ಏನು ಮಾಡಿದ್ರಾಗ ಅವ್ರು ಏನು ತಿಳ್ಕೊಂಡಿದ್ರು ಗೊತ್ತಾ, ಆಚಾರ ಲೈಬ್ರರಿ ಹಾರಿಸಿಬಿಟ್ರೆ ಆಚಾರ ಮಾತಾಡೋದು ನಿಂತು ಗೊತ್ತು ತಿಳ್ಕೊಂಡ್ಬಿಟ್ರು. ಅದು ಪುಸ್ತಕ ನೋಡಿ ಆಚಾರ ತಿಳ್ಕೊಂಡಿದ್ರು, ಅವ್ರನ್ನ ಪುಸ್ತಕ ಹೇಳ್ತಾರೆ ಮಧ್ವಾಚಾರ್ಯ ತಿಳ್ಕೊಂಡಿದ್ರು. ಪುಸ್ತಕ ಬರಲಿಕ್ಕೆ ಬಂದವರು ಇವತ್ತು ಪುಸ್ತಕ ನೋಡ್ಲಿಕ್ಕೆ ಬಂದವರಲ್ಲ ಆಚಾರ್ಯರು. ಇವ್ರು ಎಷ್ಟು ಮೂರ್ಖರಾಗಿದ್ರು ಅಂದರೆ ಪಂಚಾಂಗಕ್ಕಾದ್ರೆ ಸೂರ್ಯ ಹುಟ್ಟಲಿಕ್ಕಿಲ್ಲ ಅಂತ ತಿಳ್ಕೊಂಡ್ರೆ ಆಗ ಹಾಕಿ. ನಮ್ಮ ಪಂಚಾಂಗಕ್ಕಾದ್ರೆ ನಮ್ಮ ಪಂಚಾಂಗ ನೋಡಿ ಸೂರ್ಯ ಹುಟ್ಟೋದಾದ್ರೆ ಹುಟ್ಟದೇ ಇದೆಯಲ್ಲ ಸೂರ್ಯ, ಒಂದೊಂದೊಂದು ಪಂಚಾಂಗಗಳಾದ್ದರಿಂದ ಸೂರ್ಯ ಸ್ವಲ್ಪ ಸ್ಟಾಪ್ ಆಗ್ಬಿಡ್ತಂತೆ ಹುಟ್ಟೋದೇ ಇಲ್ಲ ಅಂತ ಹೇಳ್ಬಿಡ್ತೀವಿ. ಆದರೆ ನಿಜವಾಗಲೂ ಕೂಡ ಸೂರ್ಯ ಹುಟ್ಟೋದು ನೋಡಿ ಪಂಚಾಂಗ ಮಾಡ್ತಾರೆ ಹೊರತು ಸೂರ್ಯನಿಂದ ಪಂಚಾಂಗ, ಪಂಚಾಂಗದಿಂದ ಸೂರ್ಯ ಅಲ್ಲ. ಆಚಾರ್ಯ ಜ್ಞಾನ ಸೂರ್ಯರವರು, ಅದು ವಿಫಲವಾಯಿತು. ಕೊನೆಗೆ ಯೋಚನೆ ಮಾಡಿದರು, ಇನ್ನು ಒಬ್ಬರು ಉಳ್ಕೊಂಡಿದ್ದಾರೆ ನಮ್ಮಲ್ಲಿ, ಲಾಸ್ಟ್ ಬ್ಯಾಟ್ಸ್ಮನ್ ಅಂತ ಆಸ್ಥಿತಿ ಬಂತೀಗ. ತಿರುಗು ಪಂಡಿತರು ಒಬ್ಬರೇ ಇದ್ದಾರೆ, ಅವರೊಬ್ಬರನ್ನ ಏನಾದ್ರೂ ಹಿಡಿಯೋಣ ನಾವು, ಅವರಿಂದ ಆದ್ರೆ ಆಗಬೇಕು ಅಂತ ಎಲ್ಲ ಬಂದು ಕೇಳ್ಕೊಂಡಿರಂತೆ ಇವರನ್ನ. ಸ್ವಾಮಿ ನೀವು ಒಬ್ಬರೇ ಇರೋದು, ಉದಾರ ಯುಕ್ತಿ ಶೂರಃ, ಭಾರಿ ಯುಕ್ತಿವಂತರು ನೀವು, ಭಾರಿ ಪ್ರತಿಭಾವಂತರು, ತುಂಬಾ ಓದಿದ್ದೀರಿ, ನಮ್ಮಲ್ಲಿ ದೊಡ್ಡ ಧುರೀಣರು ನೀವೀಗ, ದಯವಿಟ್ಟು ನಮ್ಮನ್ನೆಲ್ಲ ಕಾಪಾಡಬೇಕು. ನಮ್ಮ ಮತ ಮಧ್ವಾಚಾರ್ಯರು ಅನ್ನೋರಿಂದ ತುಂಬಾ ತುಂಬಾ ಹಾಳಾಗ್ತಾ ಇದೆ, ದಯವಿಟ್ಟು ಉದ್ಧಾರ ಮಾಡಬೇಕು ಅಂತ ಹೇಳಿದ ತಕ್ಷಣ ತಿರುಕು ಪಂಡಿತ ಆಚಾರ್ಯರಿಗೆ ಒಂದು ಅವಕಾಶ ಸಿಕ್ಕಿ, ಆಚಾರ್ಯ ಜೊತೆ ವಾದ ಮಾಡೋ ಅವಕಾಶಕ್ಕಿಂತ ಹೆಚ್ಚಾಗಿ ಇವರೆಲ್ಲ ಕೇಳಿದ್ದರಿಂದ ನಾನಾಗಿ ಹೋಗೋ ಪ್ರಸಂಗ ಬರಲಿಲ್ಲ. ಇವರಾಗಿ ಕಳಿಸ್ಕೊಡ್ತಾರೆ, ಟಿ ಎ ಡಿ ಅವ್ರದ್ದು ಅಂತಾಗುತ್ತೆ, ಆ ಟೈಪ್ ಕಾನ್ಸೆಪ್ಟ್ ಬಂದಾಗ ನಾನಂತೂ ಹೋಗೋದಿಲ್ಲ, ಅವ್ರು ಏರ್ಪಾಟ್ ಮಾಡ್ತಾರೆ, ಅಡ್ಮಿಂಟ್ ಮಾಡೋ ಸ್ಥಿತಿ ಇಲ್ಲ. ಅವ್ರು ಮಾಡ್ತಾರೆ, ಆ ರೀತಿ ಒಪ್ಕೊಂಡ್ರಂತೆ, ಯೋಚನೆ ಮಾಡಿ ಶುರು ಮಾಡ್ತಾರೆ, ಪ್ರಿಪರೇಷನ್ ಮಾಡ್ಕೋಬೇಕಲ್ಲ, ಆಚಾರ ಹತ್ರ ವಾದ ಮಾಡ್ಬೇಕಾ, ಆಚಾರ ಬಗ್ಗೆ ಕೇಳಿದ್ದಾರೆ, ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಈಗಾಗಲೇ ಅಂತ ಹೇಳಿದ ಮೇಲೆ ಭಾರಿ ಪ್ರಿಪರೇಷನ್ ಮಾಡ್ಕೋಬೇಕಾಯ್ತು. ರೆಫರೆನ್ಸ್ ಏನಾಗ, ಅವ್ರ ಗ್ರಂಥ ತಾನೇ ಓದಿ ಹೋಗ್ಬೇಕೀಗ, ಅವ್ರ ಗ್ರಂಥ ಎಲ್ಲಿ ಸಿಗುತ್ತೆ ಅಂತ ಯೋಚನೆ ಮಾಡಿದರೆ ಕೂತಲ್ಲೇ ಕಲ್ಪವೃಷ್ಟಕಾಮದೇವರು ಬಂದಾಗಿತ್ತು. ಅವ್ರ ತಮ್ಮ ಇದ್ರಲ್ಲ, ಅಲ್ಲಿ ಆಚಾರ ಶಿಷ್ಯರಾಗಿದ್ರು, ಲೈಬ್ರೇರಿಯನ್ ಆಗಿದ್ರು, ಜೊತೆಗೆ ಸಹಜವಾಗಿ ಗ್ರಂಥ ಮನೇಲಿ ತರ್ತಿದ್ರು. ಅವರು ಆಚಾರ ಗ್ರಂಥ ಪಾರಾಯಣ ಮಾಡದೆ ಇವತ್ತು ವಿದ್ವಾಂಸರಾದವರು ಸರಿಗಿರ್ಲಕ್ಕೆ ಸಾಧ್ಯನೇ ಇಲ್ಲ, ಪುಸ್ತಕ ತಂದು ಇಟ್ಕೊಳ್ತಾ ಇದ್ರು. ಯೋಚನೆ ಮಾಡಿದ್ರು, ಇನ್ನೂ ತಮಾಷೆ ನೋಡಿದ್ರ, ಇಬ್ಬರು ಅಣ್ಣ ತಮ್ಮಂದಿರು ಕೂಡ ಒಂದೇ ಮನೆಯಲ್ಲಿದ್ದಾರೆ, ಅದು ಗಮನಿಸ್ಬೇಕು. ಆಚಾರ ಮನೆ ಬಿಡು ಅಂತ ಹೇಳಿ ಕಳಿಸಿಲ್ಲ ತಮ್ಮನಿಗೆ, ಅಣ್ಣ ಬೇರೆ ಮತ ನೀ ಮೇಲೆ ಬಿಡ್ಲಕ್ಕೆ ಹೇಳಿಲ್ಲ, ಅಲ್ಲೇ ಇರು. ಆದ್ರೆ ಮತ ಬೇರೆ, ಇದು ಬೇರೆ, ಸಂಬಂಧ ಬೇರೆ. ಸಂಬಂಧ ಉಳಿಸ್ಕೊಂಡು ಮತದಲ್ಲಿ ಇರಲಿಕ್ಕೆ ಬರುತ್ತೆ ಅಂತ ತೋರಿಸ್ಕೊಂಡ್ರು ಮಧ್ವಾಚಾರ್ಯ. ಪ್ರಹ್ಲಾದ ಇರಲಿಲ್ಲ, ಪ್ರಹ್ಲಾದ ಹಾಕೊಂಡು ಬಿಟ್ಟು ಹೋಗಲಿಲ್ಲ, ಅಲ್ಲಿದ್ದೆ ಗಲಾಟೆ ಮಾಡಿದ್ದೆ ಹೊರತು ಬಿಟ್ಟು ಹೋಗಲಿಲ್ಲ. ಪ್ರಹ್ಲಾದ ಒಳ್ಳೆ ಮಗ, ಎರಡನೇ ಕಶ್ಮೀರ ಕೆಟ್ಟ ತಂದೆ, ಇವರು ಒಂದೇ ಮನೆಯಲ್ಲಿರಲಿಲ್ಲ. ತಿರುಕು ಪಂಡಿತಾರ ಇನ್ನು ಮಾಯಾವಾದಲ್ಲಿದ್ದಾರೆ, ತಮ್ಮ ಮಧ್ವಾಚಾರ್ಯ ಶಿಷ್ಯರಾಗಿಬಿಟ್ಟಿದ್ದಾರೆ. ಒಂದೇ ಮಂದಿ ಹೆಸರು ಬದಲಾಗ್ತಿಲ್ಲ, ಮನೆಯೂ ಬದಲಾಗ್ತಿಲ್ಲ, ಆಚಾರ್ಯರು ಒಂದೇ ಕಡೆ ಇದ್ದಾರೆ. ಆದ್ರಿಂದ ಅನುಕೂಲ ಆಯ್ತು. ಆದ್ರೆ ಅವ್ರು ಹೇಳ್ತಾರೆ, ಮನೆಯಲ್ಲಿ ಗ್ರಂಥ ಇದ್ದು ಒಂದೇ ಕಡೆ ಇದ್ರೆ ಅವ್ರು ಇವತ್ತಲ್ಲ ನಾಳೆ ಚೇಂಜ್ ಆಗೋ ಪ್ರಸಂಗ ಬರುತ್ತೆ, ಇಲ್ಲದ ಹೋದ್ರೆ ಪೂರ್ತಿ ಬಿಟ್ಟು ಹೋಗ್ಬಿಡುತ್ತೆ ಅಷ್ಟೇ. ಅದಕ್ಕಾಗಿ ಗ್ರಂಥದ ಮನೇಲಿ ಇಟ್ಕೊಂಡಿದ್ದು ನೋಡಿದ್ರು ಓದಬೇಕು ಅಂತ ಅಪೇಕ್ಷೆ. ತಮ್ಮನ್ನ ಕೇಳೋದಕ್ಕೆ ಭಾರಿ ಒಂಥರ ಸಂಕೋಚ, ಓ ಪ್ರಿಪೇರ್ ಆಗ್ತೀರಾ ಅಂತ ಅಣ್ಣ ಕೇಳಿಬಿಟ್ಟು ತಮ್ಮ ಕೇಳಿಬಿಟ್ರೆ ಅದು ಸಂಕೋಚ. ಅದಕ್ಕೇನು ಮಾಡ್ತಿದ್ರಂತೆ, ತಮ್ಮ ಮಲಗೋವರೆಗೂ ಕಾದು ಮಲಗಿದ ಮೇಲೆ ಇವರು ಓದ ಶುರು ಮಾಡ್ತಿದ್ರು. ಅವ್ರು ಮಲಗಿದ ಮೇಲೆ ಆ ತಮ್ಮನು 8 ಗಂಟೆಗೆ ಮಲಗೋ ತಮ್ಮ ಅಲ್ಲ, ಅವರು 4 ಗಂಟೆಗೆ ಕೆಲವರು 2 ಗಂಟೆಗೆ ಮಲಗಿಬಿಟ್ಟಿರ್ತಾರೆ ಆರಾಮವಾಗಿ. ಅಂತ ತಮ್ಮ ಅಲ್ಲ, ಆಚಾರ್ಯರ ಶಿಷ್ಯ ಅಂದ ಮೇಲೆ ಹೇಳ್ತಾರೆ ಆಚಾರ್ಯ, ಅತ್ಯಶಕ್ಕೆ ತುರಿದ್ರಾದು ಪುನರೇವ ಸಮಾಚಾರಿ, ನಿದ್ರೆ ಕಣ್ಣು ಮುಚ್ಕೊಂಡು ಹೋಗ್ಬೇಕು ಅಷ್ಟೊತ್ತು ಓದ್ತಿದ್ರಂತ ರಾತ್ರಿ. ಅನೇಕರಿಗೆ ಗೊತ್ತಿಲ್ಲ, ಪಾರಾಯಣಕ್ಕೆ ಹೊತ್ತು ಗೊತ್ತುಗಳೇ ಇಲ್ಲ, ಅದಕ್ಕೆ ಯಾವಾಗ ಬೇಕಾದ್ರೂ ಮಾಡಬಹುದು. ಜಪ ಬೇರೆ, ಪುರಸ್ಕರಣೆ ಬೇರೆ, ಪಾರಾಯಣ ಬೇರೆ. ಆಚಾರ ಗ್ರಂಥ ಓದೋದಕ್ಕೆ, ಸುಮ್ಮನೆ ಗ್ರಂಥ ಓದೋದಕ್ಕೆ ಎಷ್ಟು 24 hours ಓದಿ ನಿಮಗೆ ಏನು ಯೋಚನೆ ಇಲ್ಲ. ಅದು ಗೊತ್ತಾ ಕೂತಿರ್ತಿದ್ರು, ಕೊನೆಗೆ ಯಾವಾಗಲೂ ಮಲಗ್ತಿದ್ರು. ಇವರು ಹಾಗೆ ಹೇಳ್ತಿದ್ರು, ಮನೆಗೆ ತಕ್ಷಣ ಎದ್ದು ಬಂದು ಪುಸ್ತಕ ಬೇರೆ ಶುರು ಮಾಡ್ತಿದ್ರು. ಕ್ಷಣದಾಸು ವಿಚಕ್ಷಣ ಪ್ರವಿಚಿತ್ಯ ಪ್ರಚುರ ಪ್ರಜ್ಞ ಮನೋಜ್ಞ ಶಾಸ್ತ್ರ ಸಾರಂ ಆಗ ಓದೋದು. ಮತ್ತೆ ಅವ್ರು ಹೇಳೋದ್ರೆ ಹೇಳ್ಬೇಕಲ್ಲ, ಮತ್ತೆ ಅವ್ರು ಬೆಳಿಗ್ಗೆ ಎದ್ದು ಕೇಳೋರಲ್ಲ, ಬೇಗ ಎದ್ದು ಬಿಡ್ತಾರೆ. ಮತ್ತೆ ಮಿನಿಮಮ್ ಟೈಮ್ ಅವರಿಗೆ ರಾತ್ರಿ 12:00 ಎದ್ದು 4 ಗಂಟೆ ಒಳಗೆ ಹೋಗಿ ಮುಗಿಸಿರ್ಬೇಕು. ಈ ರೀತಿ ಮಾಡಿ ಮಾಡಿ ಪ್ರಿಪೇರ್ ಆಗ್ತಾ ಹೋದ್ರಂತೆ, ಅವರಿಗೆ ಆಗಲೇ ಭಾರಿ ಆಶ್ಚರ್ಯವಾಯ್ತಂತೆ. ಅದಕ್ಕೆ ಜನಗಳು ಮಧ್ವಾಚಾರ ಸಿದ್ಧಾಂತ ಒಪ್ತಾರೆ ಎಂದು ಗೊತ್ತಾಯ್ತು ಅವರಿಗೆ. ಅವ್ರ ಮನಸ್ಸೇ ಒಪ್ತಾ ಇದೆ. ತಂದೆ ಏನು ಹೇಳಿದ್ರು, ನಿರ್ಗುಣತ್ವ ಉಪಾಸನೆ ಮಾಡಬಾರದು ಅಂತ ಹೇಳಿ, ಇವ್ರು ಬರೀ ಗುಣಪೂರ್ಣತ್ವ ಉಪಾಸನೆ ಇರೋದ್ರೊಳಗೆ. ನಾರಾಯಣಂ ಗುಣ ಸರ್ವೈಹಿ ಉದೀರ್ಣಂ ದೋಷವರ್ಜಿತಂ ನೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ನಯತಿ ಪ್ರದಾಯ ಜ್ಞಾನಪ್ರದಾಯ ವಿಭುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ಮಾತೆತ್ತಿದ್ರೆ ಗುಣಪೂರ್ಣ, ಮನಸ್ಸಿಗೆ ಭಾರಿ ಹಿಡಿತ ಅವರಿಗೆಲ್ಲ ಕೂಡ. ಚೆನ್ನಾಗಿ ಓದಿದ್ರು, ಆಗಲೇ ಶಿಷ್ಯರಾಗಿಬಿಟ್ರಂತ, ಆಚಾರ್ಯ ಶಿಷ್ಯರಾಗೇ ಬಿಟ್ರು, ಶುರು ಮಾಡಿದ್ದು ವಾದ ಮಾಡಲಿಕ್ಕೆ ಅಂತೇಳಿ, ಆಗಿದ್ದು ಶಿಷ್ಯರು ಪೂರ್ತಿ ಹಿಡಿದೋಯ್ತು. ಆ ಯೋಚನೆ ಮಾಡ್ತಾರೆ, ಆಯ್ತು ಆಯ್ತು ಸರಿ ಹೋಯ್ತು ಈಗ. ಆದರೂ ಕೂಡ ಆಚಾರ್ಯರ ನೇರವಾಗಿ ಕಂಡು ಪೂರ್ಣವಾಗಿ ನಿಶ್ಚಯ ಮಾಡಿಕೊಂಡೇ ಅವರು ಶಿಷ್ಯನಾಗಬೇಕು ಅಂತ ತೀರ್ಮಾನ ಮಾಡಿಕೊಂಡು ಅಲ್ಲಿಂದ ಹೊರಳಕ್ಕೆ ಹೊರಟು. ಅಲ್ಲಿ ಒಂದು ಮಾತು ಹೇಳ್ತಾರೆ ತಿರುಕು ಪಂಡಿತ ಆಚಾರ್ಯರ ಬಗ್ಗೆ, ನಾರಾಯಣ ಪಂಡಿತ ಅವರು ಮಕ್ಕಳು ಬರೀತಾರೆ ಸುಬುದ್ಧ ವಿಜಯದೊಳಗೆ, ನನು ವಿಮೃಶ್ಯ ಕೃತಿ ಕುರುತೇ ಖಿಲಂ. ಒಬ್ಬ ವಿಚಾರವಂತನಾದವನು ಮತ್ತೆ 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 ಯೋಚನೆ ಮಾಡಿ ಒಂದು ಕೆಲಸ ಮಾಡ್ತಾನೆ ಹೊರತು ಅವಸರ ಪಟ್ಟು ಮಾಡೋದಿಲ್ಲ. ತಿರುಕು ಪಂಡಿತಾಚಾರ್ಯರು ಬಹಳ ವ್ಯವಸಾಯಾತ್ಮಿಕ ಬುದ್ಧಿ, ಏಕೇ ಗುರುನಂದನ, ಗಟ್ಟಿಮುಟ್ಟಾದ ಸಿದ್ಧಾಂತ ಹೇಳಬೇಕು, ಅವಸರ ಪಡಬಾರದು. ನಾವು ಅವಸರ ಪಡಬಾರದು ಅಂದ್ರೆ ರಿಟೈರ್ ಆದ್ಮೇಲೆ ಓದಬೇಕು ಅಂತ ಅರ್ಥ ಅಲ್ಲ, ಅದಕ್ಕೆ ಅಥವಾ ಮುಂದಿನ ಜನ್ಮ ಅಂತ ಅರ್ಥ ಅಲ್ಲ, ಅದೇ ದಾರಿಯಲ್ಲಿ ಅವಸರ ಪಡಬೇಡ, ಒಂದು ನಿಂತು ಬಿಡು ಅಂತ ಅರ್ಥ ಅಲ್ಲ, ಕೇರ್ಫುಲ್ ಆಗಿ ಹೋಗು ಅಂತ. ವೆಹಿಕಲ್ ಒಂದು ಆಪ್ಟಿಮಮ್ ಸ್ಪೀಡ್ ಮೇಂಟೈನ್ ಮಾಡಬೇಕು, ಅವನು ಹುಚ್ಚಾಪಟ್ಟೆ ಹೋಗಬಾರ್ದು ಅಂತ ಅರ್ಥನೇ ಹೊರತು ಸ್ಲೋ ಅಂತ ಅರ್ಥ ಅಲ್ಲ. ಯೋಚನೆ ಮಾಡಿದ್ರು ಅಷ್ಟೊತ್ತಿ ಸರಿಯಾಗಿ ಒಂದು ಪ್ರಸಂಗನೂ ಬಂದುಬಿಡ್ತು. ಆಚಾರ್ಯರು ಚಾತುರ್ಮಾಸ್ಯಕ್ಕೆ ಅಂತ ಹೇಳಿ ವಿಷ್ಣುಮಂಗಲದಲ್ಲಿ ಕೂತರು. ಏನು ಪುಣ್ಯ ಅವ್ರು, ದೇವರು ಪುಣ್ಯ, ಅಲ್ಲಿಂದ ಒಂದು 2 ಕಿಲೋಮೀಟರ್ ಅಷ್ಟೇ ದೂರ, ಅಷ್ಟು ಹತ್ರ ಬಂದುಬಿಟ್ಟಿದ್ದಾರೆ ಆಚಾರ್ಯರು. ಆಚಾರ್ಯ ಚಾತುರ್ಮಾಸ್ಯ ಕೂತಿದ್ದೆ ಉದ್ಧಾರ ಮಾಡಲಿಕ್ಕೆ ಅಂತ, ಇವರು ತಿಳ್ಕೊಂಡ್ಬಿಟ್ಟಿದ್ದ ಆಚಾರ್ಯ ಉದ್ಧಾರ ಮಾಡಲಿಕ್ಕೆ ಅಂತ ಕೂತಾಗಿಬಿಟ್ಟಿದೆ. ಭಾರಿ ಹತ್ರ ಅದು, ರೌಂಡ್ ಅಬೌಟ್ ರೂಟಲ್ಲಿ 8 ಕಿಲೋಮೀಟರ್ ಆಗ್ತದೆ, ಶಾರ್ಟ್ ರೂಟಲ್ಲಿ 2.5 ಕಿಲೋಮೀಟರ್ ಆಗ್ತದೆ ಅಷ್ಟೇ. ಕಾವು ಮಠಕ್ಕೂ ವಿಷ್ಣುಮಂಗಲಕ್ಕೂ ಭಾರಿ ಹತ್ರ, ಅದೇ ಚಾತುರ್ಮಾಸ್ಯ ಕೊಡ್ತಾರೆ ಆಚಾರ್ಯರು. ಆ ಸುದ್ದಿ ಗೊತ್ತಾಗುತ್ತೆ, ಭಾರಿ ಖುಷಿಯಾಗುತ್ತೆ. ಅದು ನೋಡ್ಲಿಕ್ಕೆ ಅಂತ ಹೋಗ್ತಾರೆ, ಅವರು ನೋಡ್ಲಿಕ್ಕೆ ಅಂತ ಹೋಗ್ತಾರೆ ಆಚಾರ್ಯರ ತುಂಬಿದ ಸಭೆ. ಜಯಸಿಂಹರಾಜ ಅದ್ರ ಬಗ್ಗೆ ತುಂಬ ವರ್ಣನೆ ಮಾಡ್ತಾರೆ ಮಧ್ಯ ವಿಜಯದೊಳಗೆ. ಆಚಾರ್ಯರು ನೋಡ್ಲಿಕ್ಕೆ ಎಷ್ಟು ಜನ ಸೇರಿದ್ರು ಅಂದರೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಸೇರೋದಕ್ಕೆ 2 ಕಾರಣ ಇರ್ತಿತ್ತು. ಆಚಾರ್ಯರು ಭಾರಿ ಸುಂದರರು, 3 ಲಕ್ಷಣೋಪೇತಮಗ್ರಿಂ. ಕಲಿಯುಗದಲ್ಲಿ ಅಂಥವ್ರು ಮತ್ತೊಬ್ಬರು ಹುಟ್ಟಲಿಲ್ಲ, ಅವರೊಬ್ಬರೇ. 3 ಲಕ್ಷಣೋಪೇತಮಗ್ರಿಂ, 32 ಸಲ್ಲಕ್ಷಣ ಭರಿತರು. 3 ಲಕ್ಷಣೋಪೇತಾನಾಂ ಶ್ರೀಮದಾನಂದ ತೀರ್ಥ ಶ್ರೀಮಚ್ಚರಣಾನಾಂ ರಾತ ಸಂಕಲ್ಪ ಗದ್ದೆ ಒದ್ದವರಿಗೆ ಗೊತ್ತಿರುತ್ತದೆ. ಅಂಥ ಸುಂದರ ನೋಡ್ಲಿಕ್ಕೆ ಜನ ಬರ್ತಿದ್ರು. ಅವ್ರ ಮಾತು ಸಾಕ್ಷಾತ್ ಭಾರತೀಪತಿಯ ಮಾತದು, ಒಂದು ಸಾಕ್ಷಾತ್ ಭಾರತೀಯ ರಮಣನ ಮಾತು ಅಂದ್ರೆ ಹೇಗಿರಬಹುದು. ಹೀಗಾಗಿ ವಿದ್ವಾಂಸರು ಅವಿದ್ವಾಂಸರು ಎಲ್ಲ ಸೇರ್ತಿದ್ರು, ಭಾರಿ ದೊಡ್ಡ ಸಭೆ. ಜಯಸಿಂಹರಾಜ ಸಿಂಹಾಸನದಲ್ಲಿ ಕೂತಿದ್ದಾನೆ. ಆಚಾರ್ಯ ಅತ್ಯಂತ ಗೌರವದಿಂದ ಕಂಡ ಪುಣ್ಯಾತ್ಮ ಜಯಸಿಂಹರಾಜ. ಇವರಲ್ಲಿಗೆ ಬರ್ತಾರೆ, ವಾದ ಶುರು ಆಗಬೇಕು. ಸ್ವಲ್ಪ ಮೊದಲು ಒಂದು ಆಚಾರ್ಯರು ಭಾಷ್ಯ ಅಲ್ಲಿ ಕೂತ ಕಾಲಕ್ಕೆ ವಿಷ್ಣುಮಂಗಲದೊಳಗೆ ಅಲ್ಲಿ ಹೋಗಬೇಕು ಜನಗಳು. ತುಂಬ ಜನ ಅಲ್ಲಿ ಹೋಗಿ ನೋಡಿರೋದಿಲ್ಲ. ಅಲ್ಲಿ ವಿಷ್ಣುವಿನ ವಿಗ್ರಹ ಇದೆ, ಪಕ್ಕದಲ್ಲಿ ಒಂದು ತೀರ್ಥ ಇದೆ, ಚಕ್ರತೀರ್ಥ ಅಂತ ಅದಕ್ಕೆ ಹೆಸರು. ವಿಷ್ಣುಮಂಗಲ ದೇವಸ್ಥಾನ, ಪಕ್ಕದಲ್ಲಿ ಚಕ್ರತೀರ್ಥ, ದೊಡ್ಡ ವಿಶಾಲವಾದ ಕಾಂಪೌಂಡ್ ಅದಕ್ಕೆ. ಆ ಚಕ್ರತೀರ್ಥ ಅಂತ ಯಾವುದಕ್ಕೆ ಕರೀತಾರೆ ಅಂದರೆ, ಒಳ್ಳೆ ಮಳೆಗಾಲದಲ್ಲಿ ನೋಡಿ ಸುಮ್ಮನೆ ನೀರು ತಿರುಗುತ್ತೆ ಅದರೊಳಗೆ. ಅಷ್ಟರ ಮಟ್ಟಿಗೆ ವಿಚಿತ್ರವಾದ ಹಂಪೆಯ ಚಕ್ರತೀರ್ಥ ನೋಡಿರ್ತಾರಲ್ಲ, ಅದು ನದಿಯಲ್ಲಿ ಚಕ್ರತೀರ್ಥ, ಇದು ಬರೀ ತೀರ್ಥ ಚಕ್ರತೀರ್ಥ. ಆಚಾರ್ಯರು 4 ತಿಂಗಳ ಚಾತುರ್ಮಾಸ ಕೂತ ಜಾಗ ಅದು. ಪ್ರತಿನಿತ್ಯ ಅಲ್ಲಿ 3 ಹೊತ್ತು ಸ್ನಾನ ಮಾಡ್ತಿದ್ದಾರೆ ಆಚಾರ್ಯರು. ಜನ ನೋಡಿಯೇ ಇಲ್ಲ ಅದನ್ನೆಲ್ಲ. ಅಲ್ಲಿ ನೋಡಿ ಅಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಎಷ್ಟು ಜನ್ಮ ಪಾವನ ಆಗ್ತದೋ ಸಾಧ್ಯನೇ ಇಲ್ಲ. ಅಲ್ಲಿ ಕೂತಿರ್ತಾರೆ ಪ್ರತಿ ದಿವಸ ಆಚಾರ್ಯ ಸ್ನಾನ ಮಾಡ್ಕೊಂಡು ಬರೋದನ್ನ. 14 ಸರ್ಗ ಪೂರ್ತಿ ಅಲ್ಲಿ ಆಚಾರ ಅನ್ಯಕ ಮಾಡ್ತಿದ್ದ ವರ್ಣನೆ ಬರುತ್ತೆ. ಮಧ್ಯವಿದ 16 ಸರ್ಗಗಳಲ್ಲಿ 14 ಸರ್ಗ ಪೂರ್ತಿ ಅಲ್ಲಿ ನಿತ್ಯಾನ್ಯಕ ವರ್ಣನೆ ಆಗಿನ ಕಾಲಕ್ಕೆ. ಇವರು ಪ್ರತಿನಿತ್ಯ ಭಾಷ್ಯ ಪ್ರವಚನ ಆಚಾರ್ಯರು, ಪ್ರತಿನಿತ್ಯ ಭಾಷ್ಯ ಪಾಠ ಹೇಳ್ತಾ ಇರ್ತಾರೆ. ಇವರು ಜಾಯಿನ್ ಆಗ್ತಾರೆ ಹೋಗಿಬಿಟ್ಟು. ಭೂಯೋ ಭೂತಸ್ತೋ ಭೂಯ ವ್ಯಾಖ್ಯ ವಾಚಕ್ಯೌ ಭಾಷ್ಯಮದ್ಭುತಂ ಗ್ರಾಮೇ ಗ್ರಾಮೀಣ ಸಾಮಾನ್ಯೇ ವಸಂತತ್ರ ಅಮರಾಲಯೇ. ಅಲ್ಲಿ ವಾಸ ಮಾಡಿಕೊಂಡು ಪ್ರತಿನಿತ್ಯ ಹೇಳ್ತಾ ಇರ್ತಾರೆ. ಬೇಕಾಷ್ಟರುಗಳು ಸೇರ್ತಾರೆ ಆಚಾರ್ಯರ ಮುಂದೆ, ಇವರು ಹೋಗಿ ಕೂಡ್ತಿರ್ತಾರೆ. ಅದು ಎಲ್ಲ ಹೇಳೋದನ್ನೆಲ್ಲ ಕೇಳ್ತಾರೆ. ನಾರಾಯಣೋ ಅನಂತ ಗುಣೋ ವೇದಾಖ್ಯೋ ವೇದವೇದಿತ ವಿಶ್ವಕರ್ತೇತಿ ವಿಶ್ವಜ್ಞ ಶ್ರುತ್ಯ ಯುಕ್ತ್ಯಾಪ್ಯಸಿ ಶತ. ಆಚಾರ್ಯರು ಹರಿಸರ್ವೋತ್ತಮತ್ವವನ್ನು, ಗುಣಪೂರ್ಣತ್ವ ದೋಷ ದೂರತ್ವಗಳನ್ನು, ಶ್ರುತಿ ಮತ್ತು ಯುಕ್ತಿ ಸ್ಮೃತಿ ಎಲ್ಲ ಸಾಧನೆ ಮಾಡ್ತಾ ಹೋಗ್ತಾರೆ, ಎಲ್ಲ ಕೇಳ್ತಾರೆ ಅವರು. ಅದೆಲ್ಲ ಮುಗಿತದೆ, ಆಗ ವಾದಕ್ಕೆ ಕೊಡ್ತಾರೆ ಆಚಾರ್ಯರ ಮುಂದೆ. ಅದೆಲ್ಲ ಕೇಳಿದ ಮೇಲೆ ವಾದಕ್ಕೆ ಅಂತ ಕೊಡ್ತಾರೆ, ವಾದ ಪ್ರಾರಂಭವಾಗುತ್ತೆ. ಅವರು ಪ್ರಶ್ನೆ, ಇವರು ಉತ್ತರ, ಪ್ರಶ್ನೆ ಉತ್ತರ. ಆ ರೀತಿ 1 ದಿವಸ 2 ದಿವಸ ಅಲ್ಲ, 15 ದಿವಸಗಳ ಪಂಚ ಹೇಳ್ತಾರೆ. ಸರಿಯಾಗಿ 15 ದಿವಸಗಳ ಕಾಲ ಇವರು ಪ್ರಶ್ನೆ ಅವರು ಉತ್ತರ ನಡೀತಾ ಹೋಯ್ತು. ಈ ವಾದ ಅಂದರೆ ಇವತ್ತು ನಡೆಯುವ ವಾಕ್ಯಾರ್ಥಗಳಂತ ವಾದ ಅಲ್ಲ, ಅದು ವಾದ ಕಥಾ ಅಂತ ಕರೀತಾರೆ. ವಾದ ಕಥಾ ಬೇರೆ, ಒರೀ ನಾ ತಿಳ್ಕೊಂಡಿರೋ ವಾದ ಅಂದರೆ ಇದು ಪರಸ್ಪರವಾಗಿರ್ತಕ್ಕಂಥ ಒಂದು ಯಾವುದೇ ಟೈಪ್ ವಾಕ್ಯಾರ್ಥನೂ ವಾದ ಅಂದ್ಬಿಡ್ತೇವೆ ನಾವು. ಟೆಕ್ನಿಕಲಿ ವಾದ ಅದಲ್ಲ. ವಾದ ಅಂದರೆ ತತ್ವ ನಿರ್ಣಯ ಉದ್ದೇಶ ಕೇವಲ ಗುರು ಶಿಷ್ಯ ಯೋಹ. ಗುರು ಮತ್ತು ಶಿಷ್ಯರಿರಬೇಕು. ಶಿಷ್ಯ ಪ್ರಶ್ನೆ ಕೇಳಬೇಕು, ಗುರು ಉತ್ತರ ಕೊಡಬೇಕು. ಶಿಷ್ಯ ಒಪ್ಪುವವರಿಗೂ ಗುರುಗಳು ಉತ್ತರ ಕೊಡಬೇಕು. ಒಪ್ಪಬೇಕಂತ ಸೋಲ್ ಶಿಷ್ಯನ ಸ್ವಲ್ಪ ಪ್ರಶ್ನೆ ಇಲ್ಲ, ಶಿಷ್ಯನ ಒಪ್ಪಿಸಬೇಕಷ್ಟೇ. ಅಥವಾ ಒಪ್ಪಿಟ್ಬಿಟ್ರೆ ವಾದ ಮುಗಿದಾಗ ಲೆಕ್ಕ. 15 ದಿವಸಗಳ ಕಾಲ ಪ್ರಶ್ನೋತ್ತರ ನಡೀತು. ಸಪ್ತಾಷ್ಟಾನಿ ದಿನಾನ್ನೇವಂ ವಾದಂ ಕೃತ್ವಾ ತಹಾಮುನ ನಿರುತ್ತರಂ ತಂ ನಿಶ್ಚೋದ್ಯಂ ಚಕ್ರೇ ಚಕ್ರಾಯುಧ ಪ್ರಿಯ. 15 ದಿವಸಗಳ ಕಾಲ ವಾದ ಮಾಡಿ ನಿಜವಾದ ಅರ್ಥ ತತ್ವ ನಿರ್ಣಯ ಮಾಡಿಕೊಂಡು ಉತ್ತರ ಏನೋ ಅವ್ರ ಪ್ರಶ್ನೆ ಉಳಿಲಿಲ್ಲ ಅವರಲ್ಲಿ. ನಿಶ್ಚೋದ್ಯಂ ನಿರುತ್ತರಂ, ಯಾವ ಪ್ರಶ್ನೆನೂ ಉಳ್ಕೊಳ್ಳಿಲ್ಲ ಅಂತ ತಿರುಗ ಪಂಡಿತ ಆಚಾರ್ಯರಿಗೆ. ಆಗ ಅವರು ಸಾಷ್ಟಾಗ ನಮಸ್ಕಾರ ಮಾಡ್ತಾರೆ ಆಚಾರ್ಯರಿಗೆ. ಅಲ್ಲಿ ಒಂದು ಬದಲಾವಣೆಯಾಗಿರುತ್ತೆ. ತುಂಬಿದ ಸಭೆಗೆ ತಿರುಗು ಪಂಡಿತಾಚಾರ್ಯರು ಬಂದಾಗ ಜಯಸಿಂಹರಾಜ ಸ್ವಾಗತ ಮಾಡ್ತಾನೆ. ಆಗ ಅವರು ಆಶೀರ್ವಾದ ಮಾಡಿರ್ತಾರೆ ಜಯಸಿಂಹರಾಜನಿಗೆ. ಏನಂತ ಗೊತ್ತೇನು? ಆನಂದ ತೀರ್ಥ ಪದಪದ್ಮ ರೇಣು, ಆನಂದ ತೀರ್ಥ ಭಗವತ್ ಪದಪದ್ಮ ರೇಣು, ಸ್ವಾನಂದದೋ ಭವತು ತೇ ಜಯಸಿಂಹ ಭೂಪ. ಜಯಸಿಂಹರಾಜ, ಶ್ರೀಮದ್ ಆಚಾರ್ಯರ ಪಾದ ಧೂಳಿ ನಿನಗೆ ಸ್ವಾನಂದದ ಭವತು, ಸ್ವರೂಪಾನಂದದ ಅಂದರೆ ಮೋಕ್ಷಪ್ರದವಾಗಲಿ ಅಂತ ಆಶೀರ್ವಾದ ಮಾಡಿರ್ತಾರೆ. ಆಚಾರ್ಯರ ಪಾದ ಪದ್ಮದ ಧೂಳಿ ನಿನಗೆ ಮೋಕ್ಷವನ್ನು ಕರುಣಿಸಲಿ ಅಂತ ಹೇಳಿ ಮಾಡಿರ್ತಾರೆ. ಈಗೇನು ಮಾಡ್ತಾರೆ ಗೊತ್ತಾ? ಆ ಪಾದ ಧೂಳಿ ನನಗೆ ಸದ್ಗತಿಯನ್ನು ತೊಳ್ಳಿದ್ದು ನಿನಗೆ ಅಲ್ಲ ನನಗೆ ಅಂತ ಹೇಳ್ಕೋತಾರೆ. ಈಗ ಪ್ರಣಮ್ಯ ಚಷ್ಟ ಶಿಷ್ಟೋಸೌ ಕ್ಷಮ್ಯತಾಂ ನಾಥ ಚಾಪಲಂ ಪದಪದ್ಮರಜೋ ದಾಸ್ಯಂ ಧ್ರುವಮ್ಮೇ ದೀಯತಾಮಿತಿ. ಆಚಾರ್ಯರೇ, ದಯವಿಟ್ಟು ನಾನು ಚಾಪಲ, ನಿಮ್ಮ ಮುಂದೆ ಪ್ರಶ್ನೆಗೆ ಉತ್ತರ ಪಡಿಬೇಕು ಅಂತ ಏನೇನೋ ಮಾತಾಡಿಬಿಟ್ಟಿದ್ದೇನೆ, ನನ್ನ ಕ್ಷಮಿಸಿಬಿಡಿ ಅಂತ ಹೇಳಿ ಸಾಷ್ಟಾಗ ನಮಸ್ಕಾರ ಮಾಡಿ ನಿಮ್ಮ ಶಿಷ್ಯನ ಸ್ವೀಕಾರ ಮಾಡಬೇಕು ಅಂತ ಕೇಳ್ತಾರೆ. ಆಚಾರ್ಯ ಸ್ವೀಕಾರ ಮಾಡ್ತಾರೆ. ಅವತ್ತಿನಿಂದ ತಿರುಕು ಪಂಡಿತರು ಆಚಾರ್ಯರ ಪ್ರಧಾನ ಶಿಷ್ಯರಲ್ಲ ಒಬ್ಬರಾಗ್ತಾರೆ. ಗೃಹಸ್ಥ ಶಿಷ್ಯರಲ್ಲಿ ಅವರದ್ದೇ ಅತ್ಯಂತ ಶ್ರೇಷ್ಠವಾದ ಸ್ಥಾನ, ಅತ್ಯಂತ ಪ್ರಿಯ ಶಿಷ್ಯರಾಗಿ ರೂಪುಗೊಳ್ಳುತ್ತಾರೆ. ಇದಿಷ್ಟು ಕೂಡ ತಿರುಕು ಪಂಡಿತರು ಪರಿವರ್ತನೆಯಾದಂಥ ಒಂದು ಭಾಗ. ಇದರ ಅರ್ಥ ಏನು ಅಂದರೆ, ಅವರ ಅಂಧಶ್ರದ್ಧೆಯಿಂದ ಪರಿವರ್ತಕರಾಗಲಿಲ್ಲ. ಆಚಾರ ವಿಚಾರವನ್ನು ಕೇಳಿ ಮನಸ್ಸು ಒಪ್ಪಿಕೊಂಡು ಪೂರ್ತಿಯಾಗಿ ಆಚಾರ್ಯ ತಮ್ಮನ್ನು ಒಪ್ಪಿಸಿಕೊಂಡು ಶಿಷ್ಯರಾದರೆ ಹೊರತು, ಇವತ್ತು ಮಾಧ್ವರು ಅಂದ್ರೆ ಏನರ್ಥ? ಹುಟ್ಟಿ ಬಂದು ಮಾಧ್ವರು ಅಷ್ಟೇ. ಇದೆ 99% ಹುಟ್ಟಿನಲ್ಲಿ ಮಾಧ್ವರೇ ಹೊರತು ವಿಚಾರದಲ್ಲಿ ಮಾಧ್ವರು ಅಂತ ಹೇಳೋದಕ್ಕೆ ಬರೋದಿಲ್ಲ. ಅವರನ್ನು ಎಷ್ಟೋ ಸರ್ತಿ ಮನೆಯಲ್ಲೇ ಗಲಾಟೆ ಮಾಡ್ತಿರ್ತಾರೆ. ಆಚಾರ ವಿಚಾರದ ಬಗ್ಗೆ ಒಪ್ಪಲದಿರ್ತಾರೆ, ಸಾಕಷ್ಟು ಸಿಗ್ತಾರೆ. ವಿಚಾರದಲ್ಲಿ ಮಾಧ್ವರಲ್ಲ ಅವರು, ಹುಟ್ಟಿನಲ್ಲಿ ಮಾಧ್ವರು ಅಷ್ಟೇ. ಹುಟ್ಟಿನಲ್ಲಿ ಮಾಧ್ವರಿ ಮೋಕ್ಷ ಅಂತ ಹೇಳಿಲ್ಲ, ವಿಚಾರದಲ್ಲಿ ಮಾಧ್ವರ ಆದರೆ ಮಾತ್ರ ಮೋಕ್ಷನೇ ಹೊರತು ಹುಟ್ಟಿದವರಿಗೆಲ್ಲ. ಅದೆಲ್ಲ ಕೂಡ ಅಡ್ಮಿಷನ್ ಆದ ತಕ್ಷಣ ಅವನಿಗೆ ಪಾಸ್ ರ್ಯಾಂಕ್ ಸಿಗೋದೇ ಇಲ್ಲ, ಅವನು ಓದಿ ಕೋರ್ಸ್ ಕಂಪ್ಲೀಟ್ ಮಾಡಬೇಕು. ಮತ್ತು ಮಾಧ್ವರು ಅಂದ್ರೆ ಸೀಟ್ ಸಿಕ್ಕಾಗ ಲೆಕ್ಕ ಅಷ್ಟೇ. ಮಧ್ವಾಚಾರ ಶಿಷ್ಯನಲ್ಲಿ ಸೀಟ್ ಸಿಕ್ಕಾಗೆ ಸರ್ವಬಲ ಮಂಗಳ ಮಾಡಿದರೆ ಮಾಧ್ವರ ಆಗ್ತಾನೆ, ಹೊರತು ಇಲ್ಲದ ಹೋದರೆ ಅವನು ಮಾಧ್ವನಾಗೋ ಚಾನ್ಸಸ್ ಇಲ್ಲ. ಬಟ್ ಡಿಸ್ಕಂಟಿನ್ಯೂಸ್ ಸ್ಟೂಡೆಂಟ್ ಇರ್ತಾನಲ್ಲ, ಇನ್ಕಂಪ್ಲೀಟ್ ಕೋರ್ಸ್ ಅದಾಗತ್ತೆ. ನಿಜವಾದ ಅರ್ಥದಲ್ಲಿ ತಿರುಗು ಪಂಡಿತ ಆಚಾರ್ಯರು ಮನಸ್ಸಿಗೆ ಒಪ್ಪಿ ಮೇಲೆ ಸಿದ್ಧಾಂತ ಹಿಡಿತಾರೆ. ಇನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಜನ ಅನೇಕರು ಪ್ರಶ್ನೆ ಮಾಡೋದುಂಟು, ಮಧ್ವಾಚಾರ್ಯರು ತಮ್ಮ ಮತವನ್ನು ಯಾಕೆ ಹೆಚ್ಚಾಗಿ ಪ್ರಚಾರ ಮಾಡಲಿಲ್ಲ ಅಂತ ಕೇಳ್ತಾರೆ. ಇದೆಲ್ಲ ಯಾವುದೋ ಬೀದಿಯಲ್ಲಿ ಮಾಡೋ ತರಕಾರಿ ಇದು ಪಾನಿಪುರಿ ಇದ್ದಾಗಲ್ಲ, ತಗೊಳ್ಳಿ ತಗೊಳ್ಳಿ ರತ್ನಗಳಿದ್ದಾಗೆ. ರತ್ನಗಳನ್ನು ಮನೆ ಮನೆ ಮಾಡೋಕ್ಕೆ ಬಂದರೆ ಕೋಟ ಅಂತ ಅರ್ಥ. ಗಡ ತೊಳ್ಳ ಗಾಡಿಯಲ್ಲಿ ರತ್ನ ಬೇಕಾ ನಿಮಗೆ, ಬಂಗಾರದ ಪಾತ್ರೆ ಬೇಕಾ ಅಂತ ಕೇಳಿದರೆ, ಯಾರು ತೊಗೊಂಡ್ಬಿಟ್ಟ ಅಂದರೆ ಅವನಂತ ಮೂರ್ಖ ಮತ್ತೊಬ್ಬನಿಲ್ಲ, ನೋಡ್ತಾನೆ ಹಿತ್ತಾಳೆ ಪಾತ್ರೆ ಆಮೇಲೆ ಟೆಸ್ಟ್ ಮಾಡೋಕೆ ಹೋಗ್ತಿ ಎಲ್ಲಿ ತೊಗೊಂಡು ಗಾಡಿ ಮೇಲೆ ಬಂದರೆ ತೊಗೊಂಡಿ ಅಂತ ಕೇಳಿದರೆ ಬುದ್ಧಿ ಇದೆ, ಅಡ್ರೆಸ್ ಎಲ್ಲಿದೆ ಅಡ್ರೆಸ್ ಎಷ್ಟು ಅವನು ಅಂಗಡಿಗೆ ಹೋಗ್ತಾನೆ. ಇಲಾಖೆ ಇರ್ತಾರೆ, ಬಳಗೋಳಕ್ಕೆ ಬಂದು ಪರ್ಮಿಷನ್ ಬೇಕೆ ಅವನಿಗೆ, ನಿಂತು ಬಿಡ್ತಾ ಬಾಲ್ ನಿಲ್ಲಿಸಿರ್ತಾರೆ. ಸರಿಯಾಗಿ ನೋಡಿ ಕೊಳ್ಳಬಲ್ಲ ಅಂತ ಗೊತ್ತಾದ್ರೆ ಒಳಗ್ಬಿಡ್ತಾರೆ. ನೋಡಬೇಕು ಆ ಬೆಲೆ ಕೊಡೋ ಸಾಮರ್ಥ್ಯ ಅವನಿಗೆ ಇರಬೇಕು, ಅವನಿಗೆ ರತ್ನ ಸಿಗ್ತದೆ ಹೊರತು ಇದಲ್ಲ. ಒಂದು ಮಾತನ್ನು ಕಾಳಿದಾಸ ಹೇಳ್ತಾರೆ, ನರತ್ನ ಅನ್ವಿಷ್ಯತಿ ಮೃಗ್ಯತೆ ಹಿತತ್. ರತ್ನ ಕೊಳ್ಳೋರು ಹುಡ್ಕೊಂಡು ಹೋಗೋದಿಲ್ಲ, ಕೊಳ್ಳೋ ರತ್ನನೇ ಹುಡ್ಕೊಂಡು ಬರ್ತಾರೆ ಅಂತ ಹೇಳ್ತಾರೆ. ಕೊಳ್ಳೋ ರತ್ನ ನನ್ನ ತಗೊಂಡಿ ನನ್ನ ತಗೊಂಡಿ ರತ್ನ ಅಲ್ಲ ಕೋಟ ಅಂತ ಆಗಿಬಿಡ್ತದ. ರತ್ನದ ಬೆಲೆ ಗೊತ್ತಿದ್ದವ್ರು ಹುಡ್ಕೊಂಡು ಬರಬೇಕೆ ಹೊರತು ಎಂದು ಕೂಡ ತಗೊಂಡು ಹೋಗಬಾರದು. ಮಾರ್ನಕ್ಕೆ ಅಂಡಿ ಮೇಲೆ ಬೀದಿ ಬೀದಿಯಲ್ಲಿ ಹೋದ್ರೆ ರತ್ನ ಆಗೋದಿಲ್ಲ. ಅದಕ್ಕೆ ಆಚಾರ್ಯರ ಸಿದ್ಧಾಂತವನ್ನ ಬೀದಿ ಬೀದಿ ಹೇಳೋದು ಸಾಧ್ಯ ಇಲ್ಲ. ಅದು ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಬುದ್ಧಿ ಬೇಕು, ಜೊತೆಗೆ ಅದಕ್ಕೆ ತ್ಯಾಗ ಬೇಕು. ಲೌಕಿಕ ಬಿಡತಕ್ಕಂಥ ತ್ಯಾಗ, ಅರ್ಥ ಮಾಡಿಕೊಳ್ಳೋ ಬುದ್ಧಿ, ಅರ್ಥದ ಮೇಲೆ ಪೂರ್ತಿ ಹಿಡಿತಕ್ಕಂಥ ಶ್ರದ್ಧೆ ಇಲ್ಲದವರಿಗೆ ಏನು ಪ್ರಯೋಜನ ಇಲ್ಲ. ಆಚಾರ್ಯರ ಸಿದ್ಧಾಂತವನ್ನು ಪ್ರಸಾರ ಮಾಡಿದರೆ ಹೊರತು ಪ್ರಚಾರ ಮಾಡಲಿಲ್ಲ. ಪ್ರಚಾರ ಬೇರೆ ಪ್ರಸಾರ ಬೇರೆ. ಯೋಗ್ಯರಿಗೆ ತಿಳಿಲಿ ಅಂತ ಹೇಳಿದರೆ ಪ್ರಸಾರ, ನಮ್ಮ ಮತ ಜಾಸ್ತಿ ಆಗಲಿ ಅಂತ ಕಂಡುಕೊಂಡು ಒಂದು ಕೊಡ್ತಾರಲ್ಲಿ ಮತಾಂತರ ಮಾಡ್ತಿದ್ದಾರೆ ಅದು ಪ್ರಚಾರ. ಮತಾಂತರದ ದೃಷ್ಟಿ ಆಚಾರ್ಯಗೆ ಇದ್ದಿದ್ದರೆ ವಂಡ್ರಸ್ ಮಾಡ್ತಾ ಇದ್ರು, ಆಚಾರ್ಯಗೆ ಅದು ಬೇಕಿಲ್ಲ. ಆಚಾರ್ಯ ಬೇಕಿದ್ದು ಅವರಾಗಿ ಕನ್ವಿನ್ಸ್ ಆಗಿ ಬರಬೇಕು ಹೊರತು ಬೇರೆ ಅಲ್ಲ. ಸ್ವರ್ಮೂಲ ಗ್ರಂಥಗಳು ಇರೋದೇ ಅದಕ್ಕೋಸ್ಕರ ಆದ್ರಿಂದ ಓದಿ ಬರಬೇಕು. ತಿರುಕು ಪಂಡಿತರು ಪೂರ್ತಿ ಅದರ ಲಾಭ ಪಡೆದ ಪುಣ್ಯಾತ್ಮರು. ಅನೇಕ ದಿವಸಗಳನ್ನು ಕಳೀತು. ಒಂದು ದಿವಸ ಇದು ಅವ್ರ ಕತೆ ಬೇರೆ ಇದೆ, ಅದೀಗ ಬೇಡ. ಆಚಾರ್ಯರು ನೈವೇದ್ಯ ಮಾಡ್ತಾ ಇದ್ದಾರೆ. ದ್ವಾದಶ ಸ್ತೋತ್ರವನ್ನು ನೈವೇದ್ಯ ಕಾಲಕ್ಕೆ ಹೇಳೋದು ಶಾಸ್ತ್ರ ವಿಧಿ. ನೈವೇದ್ಯ ಮುಂಚೆ ದ್ವಾದಶ ಸ್ತೋತ್ರ ಹೇಳೋ ಹೊತ್ತಿಗೆ ನೈವೇದ್ಯ ಮುಗಿಯೋದು ಸಾಮಾನ್ಯ ಪದ್ಧತಿ. ಅವತ್ತು ಒಂದು ಸರ್ತಿ ಆಯಿತು, ಎರಡು ಸರ್ತಿ ಆಯಿತು, ಇನ್ನೂ ಮುಗಿದ ಗಂಟೆ ಶಬ್ದ ಕೇಳಿಸಲಿಲ್ಲ. ಮೂರು ಸರ್ತಿನೂ ಮುಗಿತಾ ಬಂದು ಇನ್ನೂ ಇಲ್ಲ. ಯಾಕೆ ಅರ್ಧ ತೆರೆ ಹಾಕಿರ್ತಾರೆ ನೈವೇದ್ಯಕ್ಕೆ, ಅರ್ಧ ತೆರೆ ಹಾಕಿರ್ತಾರೆ, ತೆರೆ ಹಾಕಬೇಕಲ್ಲ. ಉಳಿದವ್ರು ನೋಡಬಾರ್ದು ನೈವೇದ್ಯ ಪದಾರ್ಥನ, ಮಾಡೋರು ನೋಡಬಾರ್ದು, ಮುಖಕ್ಕೆ ಹಾಕೋ ಜಪ ಮಾಡ್ತಿರ್ತಾರೆ, ಅದು ನಿಯಮ, ವಿಶೇಷ ನಿಯಮ. ಇದೇನಿದು, ಯಾಕೆ ಹೀಗಾಗಲಿಲ್ಲ ಅಂತ ಯೋಚನೆ ಬಂತು. ಇನ್ಯಾರಿಗೂ ಧೈರ್ಯ ಇಲ್ಲ, ಆಚಾರ್ಯ ಜೊತೆ ಮಾತಾಡೋ ಸಾಧ್ಯ ತಲೆಗೆ ಯಾರಿಗೂ ಸಾಧ್ಯ ಇಲ್ಲ. ಅತ್ಯಂತ ಪ್ರಿಯ ಶಿಷ್ಯರಲ್ಲ, ಮೆಲ್ಲಗೆ ಸರಿಸಿ ನೋಡಿದ್ರು ಆ ತೆರೆ ಹಾಕಿರ್ತಾರಲ್ಲ, ಸರಿಸಿ ನೋಡ್ತಾರೆ ಕುತೂಹಲದಿಂದ. ಕುತೂಹಲ ಅಲ್ಲ ಯೋಗ ಅವರಿಗೊಂದು, ಜನ್ಮ ಜನ್ಮಾಂತರದ ಯೋಗ ಕೂಡಿ ಬರುತ್ತೆ. ತೆರೆ ನಿವರಿಸಲಿಕ್ಕಾಗೋದಿಲ್ಲ, ಪ್ರೇರೇಪಣೆ ಅವರು ಮಾಡಬೇಕಷ್ಟೇ. ಹಿರಣ್ಮಯೇನ ಪಾತ್ರೇಣ ಸತ್ಯಶಾಪಿಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣೋ ಸತ್ಯಧರ್ಮಾಯ ದೃಷ್ಟೈ. ಅವರು ತೆಗಿಬೇಕಷ್ಟೇನೆ, ಮೆಲ್ಲ ತೆಗೆದು ನೋಡ್ತಾರೆ, ಶಾಕ್ ಆಗೋಯ್ತವ್ರೆ. ನಡೆದಿದ್ದೇನು ಗೊತ್ತೇನು, ಅಲ್ಲಿ ಸಾಕ್ಷಾತ್ ಹನುಮಂತ ದೇವರು, ಭೀಮಸೇನ ದೇವರು, ಮಧ್ವಾಚಾರ್ಯರು, ಮುಂದೆ ರಾಮದೇವರು, ಕೃಷ್ಣದೇವರು, ವೇದವ್ಯಾಸ ದೇವರು, ಅವರಿಗೆ ಪೂರ್ತಿ ಆ ರೂಪತ್ರಯದಿಂದ ನೈವೇದ್ಯ, ರೂಪತ್ರಯದಿಂದ ರೂಪತ್ರಯಗಳಿಗೆ ನೈವೇದ್ಯ ಮಾಡ್ತಾ ಇದ್ದಾರೆ. ಅದನ್ನು ನೋಡಿ ಪರಮಾಶ್ಚರ್ಯವಾಯಿತು, ಪರಮಾನಂದವಾಯಿತು. ಆಚಾರ್ಯ ಗ್ರಂಥ ಓದಿ ತಿಳ್ಕೊಂಡಿದ್ರಾಗಲೇ ಪ್ರತಿ ಗ್ರಂಥದ ಕೊನೆಗೆ ಆಚಾರ್ಯ ಹೇಳುತ್ತಾರೆ, ಮುಖ್ಯವಾಗಿ ಸುಮಾರು 37ರಲ್ಲಿ 17 ಗ್ರಂಥದ ಕೊನೆಗೆ ಶೋಕ ಬರೀತಾರೆ. ಎಷ್ಟೇ ತ್ರೀಣ್ವಿಜಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಭಟ್ಟ ದರ್ಶತ ವಿತ್ತಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್ ವಾಯೋ ರಾಮವಚೋನಯಂ ಪ್ರಥಮಕಂ ಪೃಷ್ಠೋ ದ್ವಿತೀಯಂ ವಪುಹು ಮಧ್ವೋ ಯತ್ತು ತೃತೀಯಕಂ ಕೃತಮಿದಂ ಭಾಷ್ಯಂ ಹರೌ ತೇನಹಿ. ಪ್ರಥಮದಲ್ಲಿ ಹನುಮಂತ, ದ್ವಿತೀಯದಲ್ಲಿ ಕಲಿಭೀಮ, ತೃತೀಯದಲ್ಲಿ ಗುರುಮಧ್ವ ಮುನಿಯು ಎನಿಸಿ, ಇದೇ ಅರ್ಥದ ಮಾತು ಹೇಳಿದ್ದಾರೆ. ಆದರೆ ಓದಿದ್ರಾಗಲೇನೆ ಈಗ ನೋಡ್ತಾರೆ, ಸಾಕ್ಷಾತ್ ನೋಡ್ತಾ ಇದ್ದಾರೆ, ಅದು ಶ್ರವಣವಾಗಿದ್ದು ದರ್ಶನವಾಯ್ತೀಗ. ಆ ಕ್ಷಣದಲ್ಲಿ ಅವರು ಬಾಯಿಂದ ಮಾತು ಹೊರಗೆ ಬಂತು, ಅದೇ ವಾಯುಸ್ತುತಿಯಾಗಿದ್ದು. ಕೂತು ಬರದ ಗ್ರಂಥ ಅಲ್ಲ ಅದು, ಸ್ಪಾಂಟೇನಿಯಸ್ ಓವರ್ ಫ್ಲೋ ಅಂತಾರಲ್ಲ, ಆ ರೀತಿ ಬಂತು. ಅದರ ಮೊದಲ ಶ್ಲೋಕನೇ ಶ್ರೀಮದ್ ವಿಷ್ಣುಂಗ್ರಿ ನಿಷ್ಠಾ ಅತಿ ಗುಣ ಗುರುತಮ ಶ್ರೀಮದ್ ಆನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲ ಜಲ ಸತ್ಪಾಂಸವೋ ಅಸ್ಮಾನ್ ಪುನಂತು ವಾಚಾಮ್ಯತ್ರ ಪ್ರಣೇತ್ರಿ ತ್ರಿಭುವನ ಮಹಿತ ಶಾರದಾ ಶಾರದೇಂದು ಜ್ಯೋತ್ಸ್ನಾ ಭದ್ರಸ್ಮಿತ ಶ್ರೀ ಧವಲಿತ ಕಕುಭಾ ಪ್ರೇಮ ಭಾರಂ ಬಭಾರ. ಆಚಾರ್ಯರ ಪಾದ ಧೂಳು ನಮ್ಮನ್ನು ಪವಿತ್ರವನ್ನಾಗಿ ಮಾಡಲಿ ಎಂದು ಶುರು ಮಾಡಿದ. ಶ್ರೀಮದ್ ವಿಷ್ಣುಂಗ್ರಿ ನಿಷ್ಠಾತಿ ಗುಣಗುರುತಮ ಶ್ರೀಮದ್ ಆನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲ ಜಲ ಸತ್ಪಾಂಸವ ಅಸ್ಮಾನ್ ಕುನಂತು. ಅಲ್ಲಿಗೆ ಅನ್ವಯ, ಶ್ರೀಮದ್ ಆಚಾರ್ಯರ ಪಾದ ಪದ್ಮಗಳಲ್ಲಿ ಹೊಡಿತಾ ಇರತಕ್ಕಂಥ ಧೂಳಿಗಳು ಅಸ್ಮಾನ್ ನಮ್ಮನ್ನು ಕುನಂತು ಪಾವನರನ್ನಾಗಿ ಮಾಡಲಿ ಅಂತ ಶುರು ಮಾಡಿದ. ಅಂದ್ರೆ ಪಾದದ ವರ್ಣನೆಯಿಂದ ಪ್ರಾರಂಭ ಮಾಡಿದಾಗ ಪಾದ ಧೂಳಿಗಳ ವರ್ಣನೆ, ಪಾದದ ವರ್ಣನೆ ಅಲ್ಲಿಂದ ಪ್ರಾರಂಭ ಮಾಡ್ತಾರೆ. ಇಲ್ಲಿಯಿಂದಲೇ ಶಾಸ್ತ್ರ ಶುರುವಾಗುತ್ತೆ, ಪಾದದಿಂದನೇ ಅದಕ್ಕೆ ಶುರು ಮಾಡ್ತಾರೆ ಅಂತ ಪದ್ಧ. ಪಾದದಿಂದ ವರ್ಣನೆಯಿಂದ ಯಾತಕ್ಕೆ ಮಾಡಿ, ಮುಖದಿಂದ ಮಾಡಬಹುದಾಗಿತ್ತಲ್ಲ ಅಂದರೆ ಅದಕ್ಕೆ ಹೇಳ್ತಾರೆ. ಯಾವಾಗಲೂ ಕೂಡ ದೇವತೆಗಳನ್ನು ದೊಡ್ಡವರನ್ನ ಪಾದದಿಂದ ವರ್ಣನೆ ಮಾಡಬೇಕಂತೆ, ಸಾಮಾನ್ಯರನ್ನ ತನೆಯಿಂದ ವರ್ಣನೆ ಮಾಡಬೇಕಂತೆ. ದೊಡ್ಡವರಿಗೆ ಅದಕ್ಕೆ ಪಾದಕ್ಕೆ ನಮಸ್ಕಾರ ಅಂತ ಕರೆಯೋದು, ಪಾದಕ್ಕೆ ದೊಡ್ಡವರು ನಮಸ್ಕಾರ ಮಾಡ್ತಾರೆ, ದೊಡ್ಡವರು ಚಿಕ್ಕವರು ತಲೆ ಮೇಲೆ ಕೈ ಇಡ್ತಾರೆ, ಇದು ಪದ್ಧತಿ. ಅದಕ್ಕೆ ಹೇಳ್ತಾರೆ ಪಾದದಿಂದ ವರ್ಣನೆ ಮಾಡ್ತಾ ಮಾಡ್ತಾ ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ಗುರುಗಳ ದೊಡ್ಡವರಾದ್ದರಿಂದ ಆಪಾದ ಮೌಲಿ ಪರ್ಯಂತಂ ಸ್ಮರೇತ್, ಪಾದದಿಂದ ಮೌಲಿಯವರೇ ಚಿಂತನೆ ಮಾಡಬೇಕು. ಗುರು ಧ್ಯಾನದ ಕ್ರಮ ಅದು, ಗುರುಗಳ ಧ್ಯಾನ, ಗುರುಭ್ಯೋ ನಮಃ ಅಂತ ಹೇಳ್ತಾರೆ ಗುರುಮಂತ್ರದ ಹೇಳೋದಕ್ಕಿಂತ ಮುಂಚೆ, ಆ ಈ ರೀತಿಯಲ್ಲಿ ಚಿಂತನೆ ಮಾಡಬೇಕು ಗುರುಗಳನ್ನು. ಆ ರೀತಿ ಮಾಡ್ತಾ ಇದ್ದಾರೆ. ಮೊದಲನೇದು ಶುರು ಮಾಡಿದ್ದೆ ಶ್ರೀಮದ್ ವಿಷ್ಣುಂಗ್ರಿ ನಿಷ್ಠಾ, ಒಟ್ಟು 41 ಶ್ಲೋಕ ಇರೋದು ವಾಯುಸ್ತುತಿಯಲ್ಲಿ, 41 ಶ್ಲೋಕ ಇದೆ. ಅದು ಮೊದಲನೇ ಶ್ಲೋಕ ಶ್ರೀಮದ್ ವಿಷ್ಣುಂಗ್ರಿ ನಿಷ್ಠಾ ಪ್ರಾರಂಭವಾಗುತ್ತೆ. ಆದರೆ ಸಾಮಾನ್ಯವಾಗಿ ಅರ್ಥ ಮಾಡ್ಕೊಂಡು ಹೇಳಿದರೆ ವಾಯುದೇವರ ಅತ್ಯಂತ ಮುಖ್ಯವಾದ ಗುಣ ಯಾವುದು ಅಂದರೆ ಶ್ರೀಮದ್ ವಿಷ್ಣುಂಗ್ರಿ ನಿಷ್ಠಾ, ಪರಮಾತ್ಮನ ಪಾದದಲ್ಲಿ ಅತ್ಯಂತ ನಿಷ್ಠಾವಂತರು ಅಲ್ಲಿಂದ ಶುರುವಾಗುತ್ತ. ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದೃಕೋದರ. ರುದ್ರಾದಿ ದೇವತೆಗಳು ವಿಷ್ಣುಪಾದ ನಿಷ್ಠರೇ, ಒಮ್ಮೊಮ್ಮೆ ಏನ್ ಮಾಡ್ತಾರೆ ಅವರು ವಿರೋಧವನ್ನು ಮಾಡೋದುಂಟು. ಅನ್ನೇ ಭಾಗವತತ್ವೇಪಿ ಚಿನ್ನ ಧರ್ಮಾ ಕ್ವಚಿತ್ ಕ್ವಚಿತ್, ಒಮ್ಮೊಮ್ಮೆ ವಿರೋಧ ಮಾಡ್ತಾರೆ. ವಾಯುದೇವರು ತಮ್ಮ ಅನಾದಿ ಕಾಲದಿಂದ ಹಿಡಿದು ಅನಂತ ಕಾಲದವರೆಗಿನ ಜೀವನದೊಳಗೆ ಒಂದೇ ಒಂದು ಸರ್ತಿ ಕೂಡ ದೇವರಿಗೆ ದ್ರೋಹ ಮಾಡೋದಿಲ್ವಂತೆ. ಅದಕ್ಕೆ ಅವರಿಗೆ ಶುದ್ಧ ಧರ್ಮರಥರು ಅಂತ ಹೇಳ್ತಾರೆ. ಶುದ್ಧ ಧರ್ಮರಥರು ನೆನಪಿಟ್ಟುಕೊಡಿ, ಒಂದೆರಡು ದಿವಸ ಅಲ್ಲ, ಮತ್ತೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗಿನ ಜೀವನದಲ್ಲಿ ಒಂದು ಬಾರಿಯೂ ಕೂಡ ದೇವರಿಗೆ ಯಾವುದೇ ಅಪಚಾರವನ್ನು ಮಾಡದೇ ಇರುತ್ತೆ ಅವರ ರುಜುಗಳು ಅಂತ ಕರೀತಾರೆ. ಅವರು ಸಾಕ್ಷಾತ್ ಶ್ರೀ ವಾಯುದೇವರು, ಮಧ್ವಾಚಾರ್ಯರು. ಶ್ರೀಮದ್ ವಿಷ್ಣು ಅಂದ್ರೆ ನಿಷ್ಠಾ. ಇವತ್ತು ನಾವು ದಿವಸಕ್ಕೆ 24 ಗಂಟೆಯಲ್ಲಿ 24 ಗಂಟೆ ದ್ರೋಹ ಮಾಡೋ ಚಾನ್ಸೇ ಜಾಸ್ತಿ. ಅಸ್ಮಾತ್ ಒಂದೆರಡು ಗಂಟೆ ಜಪ ಮಾಡಬೇಕಾದ್ರೂ ಕೂಡ ದೇವ್ರ ಮನೆಗೆ ಮನಸ್ಸಿರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಅಂದರೆ ನಾವು ಒಂದು ದಿವಸ ಬಟ್ಟಿ ವಿಚಾರ ಮಾಡಿದರೂ ಕೂಡ ವಾಯುದೇವರ ಪಾದಧೂಳಿಗೂ ಸಾಟಿ ಆಗೋದಿಲ್ಲ. ಅಂಥದ್ದು ಅಹಂ ಬ್ರಹ್ಮಾಸ್ಮಿ ಅಂತಾರಲ್ಲಿ ಏನು ಕೃತಿ ಅಂತ ಹೇಳ್ತಾರೆ. ವಾಯುದೇವರ ಯೋಗ್ಯತೆ ಬರಲಿಕ್ಕೆ ರುದ್ರಾದಿ ದೇವತೆಗಳಿಗೆ ಸಾಧ್ಯ ಇಲ್ಲ. ನೆನ್ಪಿಟ್ಟುಕೊಳ್ಳಿ, ರುದ್ರಾದಿ ದೇವತೆಗಳಿಗೆ ವಾಯುದೇವರ ಯೋಗ್ಯತೆ ಬರೋದಿಲ್ಲ ಅಂದಮೇಲೆ ಕಂಡು ಕಂಡು ABCDಗಳಿಗೆಲ್ಲ ನೀನು ದೇವರು ಅಂತ ತಿಳ್ಕೊಂಡು ಎಷ್ಟು ಅನ್ಯಾಯ ಆಗುತ್ತಾಗ. ವಾಯುದೇವರು ಶ್ರೀಮದ್ ವಿಷ್ಣು ಅಂದರೆ ನಿಷ್ಠ. ಎಂಥ ವಿಷ್ಣು? ಶ್ರೀಮತ್ ವಿಷ್ಣು. ಶ್ರೀಮತ್ ಶ್ರೀ ಅಂದರೆ ಮಹಾಲಕ್ಷ್ಮಿ, ಲಕ್ಷ್ಮೀನಾರಾಯಣ ನಿಷ್ಠರಾದವರು ಅಂತ ಅರ್ಥ. ಬರೀ ನಾರಾಯಣ ಅಲ್ಲ, ಲಕ್ಷ್ಮೀನಾರಾಯಣರಿಬ್ಬರು ವಾಯುದೇವರು ದೊಡ್ಡವರಾದ್ದರಿಂದ ಶ್ರೀಮತ್. ಶ್ರೀ ಅಂದರೆ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ ಅನ್ನೋ ನಿಜವಾದ ಶ್ರೀಮಾನ ಅಂದರೆ ದೇವರಿಗೊಂದೇ ಹೇಳಬೇಕು. ಕಂಡವಿಲ್ಲದ ಶ್ರೀಮಾನ ಅಂತ ಹೇಳ್ಬಿಡ್ತೀವಿ ನಾವು, ದೇವರಿಗೊಂದೇ ಶ್ರೀಮಾನ ಅಂತ ಹೇಳಬೇಕು. ಲಕ್ಷ್ಮೀಪತಿಯಾಗಿ ಇರತಕ್ಕಂಥ ಶ್ರೀಮಾನ ಅಂದರೆ ನಾರಾಯಣ ಒಬ್ಬನೇನೆ. ಅಂಥ ನಾರಾಯಣನಲ್ಲಿ ಅತ್ಯಂತ ನಿಷ್ಠರಾದವರು ಇವರು. ಅದಕ್ಕೇನೆ ಲಕ್ಷ್ಮಿ ಬಗ್ಗೆನೂ ಅಪಚಾರ ಇಲ್ಲ, ನಾರಾಯಣ ಬಗ್ಗೆ ಅಪಚಾರ ಇಲ್ಲ. ರಾಮದೇವರು ಅದಕ್ಕೆ ಏನು ಮಾಡ್ತಾರೆ, ಸೀತಾಕೃತಿ ಅಂತಲ್ಲ ನೀವೇ ಹೋಗಬೇಕು ನೋಡ್ಕೊಂಬರ್ಲೇಕೆ ಅಂತ ಕೊಟ್ಟಿರೋರ್ದು ಬೇರೆಯವರಲ್ಲ. ಅಂಥ ನಿಷ್ಠೆ ಇದ್ದಿದ್ದಕ್ಕೆ ಮಾತ್ರ ಸಾಧ್ಯವಾಯಿತು. ಶ್ರೀಮದ್ ವಿಷ್ಣು ಅಂಗ್ರಿ ನಿಷ್ಠ, ಶ್ರೀಮದ್ ವಿಷ್ಣು ಅವರ ಅಂಗ್ರಿಗಳಲ್ಲಿ ಅತ್ಯಂತ ನಿಷ್ಠರಾದವರು, ಅಂಗ್ರಿಗಳಲ್ಲಿ ನಿಷ್ಠರಾದವರು ಅಂತ ಹೇಳಿದ್ರಿಂದ ಪರಮಾತ್ಮನ ಪಾದಗಳಲ್ಲಿ ನಿಷ್ಠೆ ಎಂದರು ಒಂದೇ, ಸಂಪೂರ್ಣ ದಾಸ್ಯ ಅಂದರು ಒಂದೇ. ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣ. ಪಾದದಲ್ಲಿ ನಿಷ್ಠರಾಗೋದ್ರೆ ದಾಸರು ಅಂತ ಕರೀತಾರೆ, ಜೊತೆ ಜೊತೆಗಿದ್ದರೆ ಸ್ನೇಹಿತರಾಗಿ ಬಿಡ್ತಾರೆ. ಪಾದ ನಿಷ್ಠೆ ಎಂಬುದು ದಾಸ್ಯ ಭಕ್ತಿ. ಆದ್ದರಿಂದ ಶ್ರೀಮದ್ ವಿಷ್ಣು ಅಂದರೆ ನಿಷ್ಠ, ಅತಿ ಗುಣ ಗುರುತಮ, ಅತ್ಯಂತ ಹೆಚ್ಚಿನ ಗುಣಗಳಿಂದ ಕೂಡಿದಂಥವರು. ಗುರುತಮ, ಗುರು ಗುರುತರ ಗುರುತಮ. ಗುರು ಅಂದರೆ ಗುರು, ಗುರುತ ಅಂದರೆ ಉತ್ತಮ ಗುರು, ಗುರುತಮ ಅಂದರೆ ಅತ್ಯುತ್ತಮರಾದ ಗುರುಗಳು. ಗುರುತಮ ಶ್ರೀಮದ್ ಆನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲಗಲ ಸತ್ಪಾಂಸವ ಅಸ್ಮಾನ್ ಪುನಂತು. ಅಸ್ಮಾನ್ ನಮ್ಮನ್ನು ಪುನಂತು ಪಾವನರನ್ನಾಗಿ ಮಾಡಲಿ. ಆಚಾರ್ಯ ಬಗ್ಗೆ ಎಷ್ಟು ಮಾಹಿತಿ ಕೊಡ್ತಾರೋ, ಅತಿ ಗುಣ. ವಾಯುದೇವರ ಗುಣಗಳು ತುಂಬಿವೆ. ಎಷ್ಟು ಗುಣಗಳು? ಏ ಗುಣಾನಾಮ ಜಗತ್ ಪ್ರಸಿದ್ಧಾ ಯಮತೇಷು ತೇಷು ಸ್ವ ನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರವರ್ಹಂ ಶ್ರೀಮಂತಮೇನಂ ಹನುಮಂತ ಮಾಹು ಅನ್ನೋದಿದ್ರೆ ಅತಿ ಗುಣ ಎಂಬ ಪದಾರ್ಥ ಆಗುತ್ತೆ. ಶ್ರೀಮದ್ ವಿಷ್ಣುಂಗ್ರಿ ನಿಷ್ಠ, ಅತಿ ಗುಣ, ಗುರುತಮ, ಗುರುತಮ ಅತ್ಯಂತ ದೊಡ್ಡ ಗುರುಗಳು ಆಚಾರ್ಯ. ಅತ್ಯಂತ ದೊಡ್ಡ ಗುರುಗಳು ಯಾವಾಗ ಆಗ್ತಾರೆ ಅಂದರೆ ಭಾರಿ ದೊಡ್ಡವರಿಗೆ ಪಾಠ ಹೇಳಿದಾಗ ದೊಡ್ಡ ಗುರುಗಳಾಗ್ತಾರೆ. ಭಾರಿ ದೊಡ್ಡವರಿಗೆ ಪಾಠ ಹೇಳಬೇಕು. ಭಾರಿ ದೊಡ್ಡವರು ಯಾರು ಅಂದರೆ ರುದ್ರಾದಿ ದೇವತೆಗಳು, ಅವರಿಗೆ ಪಾಠ ಹೇಳ್ತಾರಾದ್ರಿಂದ ಗುರುತಮ. ಇವತ್ತು ವೈಸ್ ಚಾನ್ಸಲರ್ ಬೇರೆ, ಲೆಕ್ಚರರ್ ಬೇರೆ, ಟೀಚರ್ ಬೇರೆ, ಅವರ ನೀತಿ ಬೇರೆ. ಪೂರ್ತಿ ಒಂದು ಯೂನಿವರ್ಸಿಟಿಗೆ ಹೆಡ್ ಆದರೆ, ಇವತ್ತು ಲೋಕಕ್ಕೆ ಹೆಡ್ ಆದರೆ, ಮೂರು ಲೋಕಕ್ಕೆ ಹೆಡ್ ಆದ ಗುರುಗಳು ಮಧ್ವಾಚಾರ್ಯರು. ಹೆಡ್ ಗುರುಗಳು ಬೇಕಾದರೆ ಸಿಗ್ತಾರೆ, ಹೆಡ್ ಗುರುಗಳು ಸಿಗೋದು ದೊಡ್ಡದಲ್ಲ. ಮೂರು ಲೋಕಕ್ಕೂ ಕೂಡ ಪ್ರಸಾದರಾದ ಗುರುಗಳು ಆಚಾರ್ಯರು. ಗುರುತಮ ಸುಗ್ರೀವ ಸೂರ್ಯಾಂಶ ದಾರಿ ತಪ್ಪಿದ್ದ ಉಪದೇಶವನ್ನು ಮಾಡಿದ್ದ. ಅದೇ ರೀತಿ ಧರ್ಮರಾಜನಂತೂ ಹೆಸರಿಗೆ ಅಣ್ಣ, ಯಮದೇವರ ಅವತಾರ, ಅಧರ್ಮ ಮಾಡಿ ಜೂಜಾಟ ಮಾಡಿ ಬಂದಿರ್ತಾನೆ, ಆತನಿಗೆ ಉಪದೇಶ ಮಾಡಿಬಿಟ್ಟು ಯುದ್ಧ ಕಣಿ ಮಾಡಿದರು. ಅದಕ್ಕೆ ಗುರುತಮ, ಗುರುತಮ ಅಂತ ಹೆಸರು ಅವರಿಗೆ. ಎಂತೆಂಥವ್ರು ದಾರಿ ತಪ್ಪಿ ತಿರುಕೋ ಪಂಡಿತಾಚಾರ್ಯ ಇದ್ದರು, ಅವರಿಗೆ ಸನ್ಮಾರ್ಗದಲ್ಲಿ ತಂದರು. ಅದಕ್ಕೆ ಗುರುತಮ, ಗುರು ಗುರುತರ ಗುರುತಮ. ನಿಜವಾದ ಗುರುಗಳು ಅಂದರೆ ಏನಾಹಮಿಹ ದುರ್ಮಾರ್ಗ ಉದ್ಧೃತ್ಯ ಅಭಿನಿವೇಶಿತ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೇ ಪೂರ್ಣ ಪ್ರಜ್ಞಂ ನಮಾಮಿತಂ. ಎರಡು ಕೆಲಸ ಮಾಡಿದ್ರು, ದುರ್ಮಾರ್ಗದಿಂದ ಬಿಡಿಸಿ ಸನ್ಮಾರ್ಗಕ್ಕೆ ಹಾಕಿದರೆ ಗುರುಗಳು ಅಂತ ಕರಿಬೇಕು. ಅವರು ದುರ್ಮಾರ್ಗದಿಂದ ಬಿಡಿಸ್ಬೇಕು, ಸನ್ಮಾರ್ಗಕ್ಕೆ ಹಾಕಬೇಕು. ಸನ್ಮಾರ್ಗದ ಬಿಡಿಸೋ ಜನಗಳೇ ಸಿಗ್ತಾರೆ ಇವತ್ತು. ಎಷ್ಟು ಸನ್ಮಾರ್ಗ ದೇವ್ರ ಪೂಜೆ ಬಿಡಿಸಿಬಿಡೋದು, ಏಕಾದಶಿ ಉಪಾಸನೆ ಬಿಡಿಸಿಬಿಡೋದು, ಏನು ಬಂದಿರ್ತದೆ, ಎಷ್ಟು ದೊಡ್ಡ ಸಾಧನೆ ಮಾಡೋದಾಗಾಯ್ತು. ಅದರಿಂದ ಹಾಗಾಗಬಾರದು, ದುರ್ಮಾರ್ಗ ಬಿಡಿಸ್ಬೇಕು, ಸನ್ಮಾರ್ಗಕ್ಕೆ ಹಾಕಬೇಕು. ಆಚಾರ್ಯ ಅತಿಶ್ರೇಷ್ಠ ಗುರುಗಳು. ಸುಗ್ರೀವ ಎತ್ತು ದುರ್ಮಾರ್ಗನಾಗಿದ್ದ, ಸನ್ಮಾರ್ಗಕ್ಕೆ ತಂದರು. ಧರ್ಮರಾಜನ ಜೂಜಾಳಿ ದುರ್ಮಾರ್ಗನಾಗಿದ್ದ, ಸನ್ಮಾರ್ಗಕ್ಕೆ ತಂದರು. ಆದ್ದರಿಂದ ಗುರುತಮ ಅಂತಾಯಿತು. ಇನ್ನು ಆಚಾರ್ಯ ಪಾಠ ಹೇಳ್ತಿರಬೇಕಾದ್ರೆ ಶೇಷದೇವರು ಒಂದು ಪಾಠ ಕೇಳ್ತಿದ್ದಾರೆ. ಲೆಕ್ಕ ಇಟ್ಟುಕೊಳ್ಳಿ, ಶೇಷದೇವರು ಬಂದು ಪಾಠ ಕೇಳ್ತಾ ಇದ್ದಾರೆ. ಎಲ್ಲ ವೃದ್ಧ ಓದ್ದೆಲ್ಲ ಗೊತ್ತಿರುತ್ತೆ. ಪ್ರಚುರಾಂತರ ಪ್ರವಚನಂ ಪಣಿರಾಡ್ ಉಪಶುಶ್ರುವಾನ್ ಸನಕಾದಿ ಮುನಿ ಅಂತ ಹೇಳಬೇಕಾದ್ರೆ ಸನಕಾದಿಗಳ ಸಮೇತ ಶೇಷದೇವರು 1000 ಹೆಡೆ 2000 ನಾಲಿಗೆ ಅವರಿಗೆ. ಅಂಥವ್ರು ಒಂದು ಪಾಠ ಕೇಳಬೇಕಾದ್ರೆ ಗುರುತಮ ಗಟ್ಟಿಮುಟ್ಟಾಯ್ತ. ಇನ್ನು ವಿಜೇಂದ್ರ ಸ್ವಾಮಿಗಳು ಉಲ್ಲೇಖವನ್ನು ಮಾಡ್ತಾರೆ. ಆಚಾರ್ಯರು ಸುವರ್ಣ ಮುಖರಿ ತೀರ ತಿರುಪತಿ ಪದ್ಮ ಸರೋವರ ಹತ್ರ ಚಾತುರ್ಮಾಸ ಕೂತಿದ್ರಂತೆ. ಅಗಸ್ತ್ಯ ಶಿಲಾ ಅಂತ ಒಂದು ಸ್ಥಳ ಅಂತಾನೆ, ಅಗಸ್ತ್ಯ ಶಿಲಾ ಅಂತ ಪಿನ್ ಪಾಯಿಂಟ್ ಮಾಡ್ತಾರೆ, ಅಲ್ಲಿ ಚಾತುರ್ಮಾಸ ಕೂತಿದ್ರಂತೆ. ಆಗ ಶುಕಶ್ರೋಷ್ಯತಿ ಸಚ್ಛಾಸ್ತ್ರಂ ಪದ್ಮತೀರ್ಥಾದಿ ಆಗತಃ. ಪದ್ಮತೀರ್ಥ ಶುಕಾಚಾರ್ಯ ಇದ್ರಂತೆ, ಪ್ರತಿನಿತ್ಯ ಒಂದು ಆಚಾರ ಪಾಠ ಕೇಳಿ ಹೋಗ್ತಿದ್ದಾರೆ. ರುದ್ರದೇವರವರು, ರುದ್ರದೇವರು ಭಾಗವತ ಹೇಳಿದವರು, ಆಚಾರ ಪಾಠ ಕೇಳ್ತಾ ಇದ್ದಾರೆ. ಶೇಷದೇವರು ಆಚಾರ ಪಾಠ ಕೇಳ್ತಾ ಇದ್ದಾರೆ. ಅದಕ್ಕೆ ಗುರುತಮ, ಯಾರ್ಯಾರು ಪಾಠ ಕೇಳಿದ್ದಾರೆ ಅನ್ನೋದ್ರ ಮೇಲೆ ಶ್ರೀಮದ್ ಒಂದು ಮಧ್ವಜ ಪೂರ್ತಿ ಜ್ಞಾಪಕ ಆಗ್ಬೇಕು ನಮಗೆ. ಆಚಾರ ಒಂದು ಪದ ಕೇಳಿದಾಗ ಅವ್ರ ಸಮಸ್ತ ಇತಿಹಾಸ ನಮ್ಮ ಮುಂದೆ ನಿಲ್ಲಬೇಕು. ಶ್ರೀಮದ್ ವಿಷ್ಣು ಅಂದ್ರೆ ನಿಷ್ಠ, ಅತಿ ಗುಣ ಗುರುತಮ, ಶ್ರೀಮದ್ ಆನಂದ ತೀರ್ಥ, ಶ್ರೀಮದ್ ಆನಂದ ತೀರ್ಥ, ಆನಂದ ತೀರ್ಥ, ಶ್ರೀಮದ್ ಆನಂದ ತೀರ್ಥ. ಶ್ರೀಯಿಂದ ಕೂಡಿದಂತಹ ಆನಂದಕರವಾದ ತೀರ್ಥವನ್ನು ರಚನೆ ಮಾಡಿದವರು ಅಂತ. ಸ್ವ ಸ್ವಾನಂದ ಸಂದಾಯಿ ಸುಶಾಸ್ತ್ರಕೃತ್ಸಯತ್ ಆನಂದ ತೀರ್ಥೇತಿ ಪದಂ ಗುರುದಿತಂ ಬುಭೂವ ತಸ್ಯಾತ್ಯನುರೂಪ ರೂಪಕಂ. ಆನಂದ ರೂಪಸ್ಯ ಪರಸ್ಯ ಪಾತ್ರಧೀಹಿ ಆನಂದ ಸಂದಾಯಿ ಸುಶಾಸ್ತ್ರಕೃತ್ಸಯತ್ ಅಂತ ಹೇಳ್ತಾರೆ. ಶ್ರೀಯುಕ್ತವಾದಂತಹ ಆನಂದಕರವಾದ ಶಾಸ್ತ್ರ ಬರೆದಿದ್ದಕ್ಕೆ ಆನಂದ ತೀರ್ಥ ಅಂತ ಮಧ್ವಾಚಾರ್ಯ ಹೇಳ್ತಾರೆ. ಅವನ್ನೆಲ್ಲ ಗಂಭೀರವಾಗಿ ಯೋಚನೆ ಮಾಡಬೇಕು. ಆನಂದ ಕೊಡುವಂತಹ ಶಾಸ್ತ್ರ ಬರೆದವರು ಮಧ್ವಾಚಾರ್ಯರು. ಆನಂದ ಅಂದ್ರೆ ಮೋಕ್ಷ, ಮೋಕ್ಷಕ್ಕೆ ಸಾಧನವಾಗತಕ್ಕಂಥ ಶಾಸ್ತ್ರ ಬರೆದವರು ಮಧ್ವಾಚಾರ್ಯರು. ಮೋಕ್ಷದಲ್ಲಿ ಬರೀ ಮೋಕ್ಷ ಕೊಡುವ ಶಾಸ್ತ್ರ ಬರೆದರು ಅಂತ ಹೇಳಿಲ್ಲ, ಆನಂದವನ್ನು ಕೊಡುವ ಶಾಸ್ತ್ರ ಬರೆದರು ಅಂತ ಹೇಳಿದ್ರಿಂದ ಮೋಕ್ಷದಲ್ಲಿ ಆನಂದ ಇದೆ ಅಂತ ಹೇಳಿದ್ರು. ಈ ಜೈನ ಮತದಲ್ಲಿ ಮೋಕ್ಷ ಅಂದ್ರೆ ಆನಂದ ಇಲ್ಲ, ಸರ್ರದ ಮೇಲೆ ಹೋಗ್ತಿರ್ತಾರೆ ಅಂತ, ಹಾಗೆ ರಾಕೆಟ್ ಒಳಗೆ ಹೋಗ್ತಿರ್ತಾರೆ, ಅದು ಮೋಕ್ಷ ಅಂತೆ ಅವ್ರ ಕಾನ್ಸೆಪ್ಟ್. ಕೆಲವರಿಗೆ ಬ್ರಹ್ಮೈಕ್ಯನೇ ಮೋಕ್ಷ, ಕೆಲವರಿಗೆ ಸುಖ ಇಲ್ಲ ದುಃಖ ಇಲ್ಲ ಅದು ಮೋಕ್ಷ. ಸುಖ ಇಲ್ಲ ದುಃಖ ಇಲ್ಲ ನೈಯಾಯಿಕರ ಪ್ರಕಾರ ಸುಖ ದುಃಖ ಯಾವುದೂ ಇಲ್ಲ ಅವರಿಗೆ. ಕೆಲವರೆಲ್ಲ ಶೂನ್ಯ ಆಗಿಬಿಟ್ರೆ ಅದೇ ಮೋಕ್ಷ. ಆದರೆ ಆಚಾರ ಹೇಳುತ್ತಾರೆ ಮೋಕ್ಷದ ಪರಿಕಲ್ಪನೆ ಕೊಟ್ಟವರು ಮಧ್ವಾಚಾರ್ಯರೇ, ಮೋಕ್ಷದ ದಾರಿ ತೋರಿಸಿದವರು ಅಷ್ಟೇ ಅಲ್ಲ, ಮೋಕ್ಷ ಅಂದ್ರೆ ಏನು ಅಂತ ಹೇಳಿದವರು ಮಧ್ವಾಚಾರ್ಯರೇ. ದುಃಖ ಎಲ್ಲ ಬಿಡುಗಡೆಯಾಗಿ ಬರೀ ಆನಂದ ಮಾತ್ರ ಉಳಿತಕ್ಕಂಥ ಜಾಗ ಇದೆಯಲ್ಲ ಅದಕ್ಕೆ ಮೋಕ್ಷ ಅಂತ ಕರೀತಾರೆ. ದುಃಖ ಎಷ್ಟೋ ಇರಬಾರದು. ಇವತ್ತು ನಾವು ಏನೋ ಮಾಡಿದ್ರೆ ಗೊತ್ತು ಊಟ ಬಿಡ್ತದೆ, ಮೋಕ್ಷ ಅಲ್ಲ ಅದು. ಮತ್ತೆ ಹೆಚ್ಚಿಗೆ ಆಗ್ತದೆ ಚಟಿ ಆಗ್ಲೇನೆ, ಸ್ವಲ್ಪ ಗಾಲೆ ಕಾಫಿ ಶುರು, ಆರು ಸ್ಟವ್ ಹಚ್ಚಿ ಬಿಟ್ಟಿರ್ತಾರೆ ಆಗ್ಲೇನೆ. ಊಟ ಆಯ್ತು ಮತ್ತೆ ಶುರುವಾಯ್ತು, ತಾಂಬೂಲ ಬೇಕು ಮತ್ತೆ, ಮತ್ತೆ ರೆಸ್ಟ್ ಆಯ್ತು ಮತ್ತೆ ರಾತ್ರಿ ಅಡಿಗೆ ಶುರು ಮಾಡ್ತಾರೆ ಆಗ್ಲೇನೆ. ಇದು ನೆವರ್ ಎಂಡಿಂಗ್, ಇದು ಒಂದು ಒನ್ಸ್ ಫಾರ್ ಆಲ್. ದುಃಖ ಹೋಯ್ತು ಅಂದ್ರೆ ಅದು ಮೋಕ್ಷ, ಒನ್ಸ್ ಫಾರ್ ಆಲ್ ಹೋಗ್ಬೇಕು. ಸ್ವಲ್ಪ ಕೂಡ ಇರಬಾರ್ದು ಮತ್ತೆ, ಜೊತೆಗೆ ಆನಂದ ತುಂಬಿ ತುಳುಕಬೇಕು. ಆನಂದದಲ್ಲಿ ಸ್ವಲ್ಪ ಕೂಡ ಕಡಿಮೆ ಇರಬಾರ್ದು. ಅದಕ್ಕೆ ಪೂರ್ಣಾನಂದವನ್ನ ಯೋಗ್ಯತೆಗೆ ತಕ್ಕಂತೆ ಅನುಭವಿಸ್ತಾರಲ್ಲ ಅದು ಮೋಕ್ಷ ಅಂತ ಹೇಳ್ತಾರೆ. ಇಂಥ ಮೋಕ್ಷದ ಕಲ್ಪನೆ ನಮ್ಮ ಜನಕ್ಕೆ ಮೊದಲೇ ಗೊತ್ತಿಲ್ಲ. ಆಚಾರ ಅವತಾರ ಮಾಡೋದಕ್ಕಿಂತ ಮುಂಚಿತವಾಗಿ ವೇದಾದಿ ಗ್ರಂಥಗಳಲ್ಲಿ ಬಂದಿದ್ದ ಮೋಕ್ಷದ ಕಲ್ಪನೆ ಮನೆ ಮಾಡಿಬಿಟ್ಟಿದ್ರು ಜನಗಳು. ಮೋಕ್ಷದ ಕಲ್ಪನೆ ಒಂದು ಗೊತ್ತಾದ್ರೆ ಯಾರು ಶಾಸ್ತ್ರ ಬೇಡ ಅಂತ ಹೇಳೋದಿಲ್ಲ. ಆಗ ನಮ್ಮ ಪ್ರಕಾರ ಮೋಕ್ಷ ಅಂದ್ರೆ ಏನಾಗಿದೆ ಗೊತ್ತಾ, ಇವತ್ತು ವೃತ್ತಾಶ್ರಮ ಇದ್ದಾಗೆ ಕಂಟೆಂಪ್ಡ್ ಪೀಪಲ್ ಎಲ್ಲ ಡಂಪ್ ಆಗಿಬಿಡ್ತಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಈ ಕೆಲಸಕ್ಕೆ ಬಾರದಲ್ಲಿ ಸೇರ್ಕೊಂಡ್ಬಿಡ್ತಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ. ನಿಮ್ಮ ಮೋಕ್ಷ ನೀವೇ ಇಟ್ಕೊಂಡ್ರೆ ಬೇಡ ಅಂತ ಮಕ್ಕಳು ಹೇಳ್ಬಿಡ್ತಾರೆ. ನಿಮ್ಮ ಮೋಕ್ಷ ನೀವೇ ಇರಲಿ, ನಮಗೆ ಮೋಕ್ಷ ಆದ್ರೆ ಬೇರೆ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಅಂತ ಹೇಳುತ್ತಾರೆ. ನಿಜವಾದ ಮೋಕ್ಷ ಅಂದ್ರೆ ಮಧ್ವಾಚಾರ್ಯದ ಮೋಕ್ಷ ಕೇಳಿದ ಮೇಲೆ ಮೋಕ್ಷಕ್ಕೆ ಹೋಗಲೇಬೇಕು ಅಂತಕ್ಕಂಥ ದೀಕ್ಷೆ ಬರ್ತದೆ. ಅದಕ್ಕೆ ಶ್ರೀಮದ್ ಆನಂದ ತೀರ್ಥ, ಆನಂದ ಇರತಕ್ಕಂಥ ಮೋಕ್ಷವನ್ನು ಹೇಳಿ ಸುಮ್ಮನಾಗಲಿಲ್ಲ, ಹೋಗ್ಲಿಕ್ಕೆ ದಾರಿ ತೋರಿಸ್ತಾರೆ. ಮತ್ತೆ ಮೋಕ್ಷ ಇದೆ, ಹೋಗೋದಕ್ಕೆ ದಾರಿ ಇದೆ, ಅದೇ ಅವರ ಶಾಸ್ತ್ರ ತೀರ್ಥ ಅಂತ ಮಧ್ವಾಚಾರ್ಯರೇ. ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲಧರ ಸತ್ ಪಾಂಸವೋಸ್ಮಾನ್ ಪುನಂತು. ತ್ರೈಲೋಕ್ಯಾಚಾರ್ಯ ಆಚಾರ್ಯ ಬಗ್ಗೆ ಬಿರುದದು, ಮೂರು ಲೋಕಗಳಿಗೂ ಆಚಾರ್ಯರು, ಏನರ್ಥ ಅದಕ್ಕೆ ಅಂತ ಪ್ರಶ್ನೆ. ಈಗ ಮೊದಲು ನಮ್ಮ ದೊಡ್ಡ ಗಾಬರಿಯಾಗೋ ಅಂಶ, ಆಚಾರ್ಯರು ಅಂದ್ರೆ ಗೃಹಸ್ಥರು ಅಂತ ನಾವು ತಿಳ್ಕೊಂಡಿರೋದು ಫಸ್ಟ್. ಆಚಾರ್ಯ ಬೇರೆ, ಸ್ವಾಮಿಗಳು ಬೇರೆ ಅಂತ ಕರಿತೇವಲ್ಲ, ಆಚಾರ್ಯ ಗೃಹಸ್ಥರು. ಮೊದಲಾಚಾರ್ಯ ಗೃಹಸ್ಥರ ಆಗಿದ್ರೆ ಅಂದ್ರೆ ಆಚಾರ್ಯ ಶಬ್ದ ಗೃಹಸ್ಥ ಅಂತ ಅರ್ಥ ಅಲ್ವೇ ಅಲ್ಲ ಫಸ್ಟ್. ಆಚಾರ್ಯ ಶಬ್ದ ಗೃಹಸ್ಥ ಅಂತ ಅರ್ಥ ಅಲ್ಲ. ಆಚಿನೋತಿ ಆಚಾರಾನ್, ಆಚಾರಾನ್ ಗ್ರಹಯತ್ಯಪಿ ಸ್ವಯಂ ಆಚರತೆ ಯಸ್ತು ತಮ್ಮ ಆಚಾರ್ಯಂ ಪ್ರತ್ಯಕ್ಷತೆ. ಆಚಾರ್ಯ ಶಬ್ದ ಡೆಫಿನೇಷನ್ ಅದು. ಆಚಾರ್ಯ ಅಂದ್ರೆ ಏನು ಗೊತ್ತೇನೋ, ಮೊದಲನೇದಾಗಿ ಆಚಿನೋತಿ ಆಚಾರಾನ್, ಆಚಾರಗಳ ಸ್ವರೂಪವನ್ನು ಹೇಳಿಕೊಡಬೇಕು ಫಸ್ಟ್, ಮೊದಲನೇ ಲಕ್ಷಣ. ಆಚಾರಾನ್ ಗ್ರಾಹಯತ್ಯಪಿ, ತನ್ನ ಬರ್ತಕ್ಕಂಥ ಜನಗಳಿಗೆ ಆಚಾರವನ್ನು ಮಾಡೋದನ್ನು ಹೇಳಿಕೊಡಬೇಕು. ಆಚಾರ ಏನು ತಿಳಿಸ್ಬೇಕು, ಆ ಪ್ರಾಕ್ಟಿಕಲಿ ಆಚಾರವನ್ನು ಮಾಡಿಸ್ಬೇಕು. ಜೊತೆಗೆ ಸ್ವಯಂ ಆಚಾರತೆ ಎಷ್ಟು ತಾನು ಆಚಾರ ಮಾಡಬೇಕು, ನಿಮಗೆ ನಾವು ಆಚಾರ ನಿಮಗೆ ನಮಗಲ್ಲ ಅಂತಾಗಬಾರದು. ಮತ್ತೆ ತಾನು ಆಚಾರ ಮಾಡಬೇಕು, ಆಚಾರ ತಿಳಿಸ್ಬೇಕು, ಆಚಾರವಂತರನ್ನಾಗಿ ಮಾಡಬೇಕು. ಅಂಥವ್ರನ್ನ ಆಚಾರ್ಯಂ ಪ್ರತ್ಯಕ್ಷತೆ. ಮಧ್ವಾಚಾರ್ಯ ಇಷ್ಟೆಲ್ಲ ಮಾಡಿದ್ದಕ್ಕೆ ಅವರಿಗೆ ಮಧ್ವಾಚಾರ್ಯ ಅಂತ ಹೆಸರಾಯಿತು. ಸೊ ಆಚಾರ್ಯ ಅನ್ನೋ ಪದ ನಿಜವಾದ ಅರ್ಥದಲ್ಲಿ ಬಹಳ ದೊಡ್ಡ ಪದ ಅದು. ಒಂದು ಅಂತ ಅರ್ಹತೆ ಇವತ್ತು ಹೆಸರಿಟ್ಕೊಂಡು ಮಾತ್ರ ಬರೋದಿಲ್ಲ. ಮಧ್ವಾಚಾರ್ಯ ಆಚಾರ್ಯ ಶ್ರೀಮದ್ ಆಚಾರ್ಯ, ನಿಜವಾದ ಆಚಾರ್ಯ ಆದ್ರೆ ಮಧ್ವಾಚಾರ್ಯರೇ. ಆಚಾರ ಮಾಡೋ ಆಚಾರ್ಯ ಇರಬಹುದು, ಆಚಾರ ಸ್ವರೂಪ ಹೇಳಿಕೊಟ್ಟ ಆಚಾರ ಮಧ್ವಾಚಾರ್ಯ ಇರ್ತಾನೆ. ಸದಾಚಾರ ಸ್ಮೃತಿ ಓದಿದ್ರೆ ಆಚಾರ ಸ್ವರೂಪ ಗೊತ್ತಾಗುತ್ತೆ. ಕೃಷ್ಣಾಮೃತ ಮಹಾರಣವ ಸದಾಚಾರ ಸ್ಮೃತಿ ಎಲ್ಲ ಓದಿಬಿಟ್ರೆ ಆಚಾರ ಏನು ಅಂತ ಗೊತ್ತಾಗ್ತದೆ. ಆಚಾರನ್ ಗ್ರಹಯತ್ಯಪಿ, ತಿರುಗುಪಟ್ಟಿದ್ರು ಮೊದಲಾದವರು ಆಚಾರ ಹೇಳಿಕೊಟ್ರು, ಅವ್ರ ಕೈಯಲ್ಲಿ ಮಾಡಿಸಿದ್ರು. ಸ್ವಯಂ ಆಚಾರತೆ ಎಷ್ಟು ಸದಾ ಆಚರಣೆ ಮಾಡಿ ತೋರಿಸ್ತಾರೆ ಆಚಾರ್ಯರು. 14ನೇ ಸರ್ಗ ಮಧ್ವಜ ಓದಿದವರಿಗೆ ಆಚಾರ್ಯ ಎಷ್ಟೊತ್ತಿ ಹೇಳುತ್ತಿದ್ರು, ಯಾವ ಕೆಲಸ ಯಾವ್ದೇ ಮಾಡ್ತಿದ್ರು, ದೇವ್ರ ಪೂಜೆ ಕ್ರಮ ಸ್ನಾನದ ಕ್ರಮ ಎಲ್ಲ ಹೇಳ್ತಾ ಬರ್ತಾರೆ ಆಚಾರ್ಯರು. ಅದನ್ನು ಪೂರ್ತಿಯ ಸರ್ಗ ಓದಿಬಿಟ್ರೆ ಸದಾಚಾರ ಸ್ಮೃತಿಯ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಇದ್ದಾಗೆ ಮಧ್ವವಿಜಯದ 14ನೇ ಸರ್ಗವು ಸ್ವಯಂ ಆಚಾರತೆ ಎಷ್ಟು ತಮ್ಮ ಆಚಾರ್ಯಂ ಪ್ರತ್ಯಕ್ಷತೆ. ಅದಕ್ಕೆ ತ್ರೈಲೋಕ್ಯಾಚಾರ್ಯರು ಮಧ್ವಾಚಾರ್ಯರು. ತ್ರೈಲೋಕ್ಯ ಅಂದ್ರೆ ಏನು ಮುಂದಿನ ಪ್ರಶ್ನೆ, ಮೂರು ಲೋಕಕ್ಕೊಂದ್ರೆ ಯಾವ ಲೋಕಕ್ಕೆ? ಇವತ್ತು ಒಂದು ಕಡೆ ಆಚಾರ್ಯ ಆಗೋದೇ ಕಷ್ಟ, ಒಂದು ಕಡೆ ಬೀದಿಯಲ್ಲಿರೋದೇ ಕಷ್ಟ, ಊರಲ್ಲಿರೋದು ಕಷ್ಟ, ಒಂದು ನಗರದಲ್ಲಿರೋದು ಕಷ್ಟ, ರಾಜ್ಯದಲ್ಲಿರೋದು ಕಷ್ಟ, ದೇಶದಲ್ಲಿರೋದು ಕಷ್ಟ. ಮೂರು ಲೋಕದಲ್ಲಿ ಆಚಾರ್ಯರಂದ್ರೆ ಮಧ್ವಾಚಾರ್ಯರಂತೆ. ಅಂದ್ರೆ ಮೂರು ಲೋಕದಲ್ಲೂ ಆಚಾರ್ಯರು ಆಚಾರ್ಯರೇ, ಮೂರು ಲೋಕಕ್ಕೂ ಆಚಾರ್ಯರು, ಮೂರು ಲೋಕದಲ್ಲೂ ನಂಬರ್ ಒನ್ ಆಚಾರ್ಯರು, ಮತ್ತೆ ಮೂರು ಲೋಕದಲ್ಲೂ ಆಚಾರ್ಯರಾಗಿದ್ದಾರೆ. ಇನ್ನೂ ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಮೂರು ಲೋಕಗಳು ಯಾವುದು? ಒಂದೇ ರೀತಿ ಭೂಹು ಭೂಹ ಸ್ವಹ, ಒಂದೇ ರೀತಿ ಮೂರು ಲೋಕಗಳು. ಒಂದು ಈ ಲೋಕ, ಕೆಳಗಿನ ಲೋಕ, ಮೇಲಿನ ಲೋಕ, ರಫ್ಫಾಗಿ ಸ್ವರ್ಗ ಮರ್ತ್ಯ ಪಾತಾಳ. ಭೂಹು ಭೂಹ ಸ್ವಹ ಅಥವಾ ನಾಮ ಲೋಕ, ಮೇಲಿನ ಲೋಕ, ಕೆಳಗಿನ ಲೋಕ, ಇದು ಒಂದು ರೀತಿ. ಇನ್ನೊಂದು ರೀತಿ ತಗೊಂಡ್ರೆ ಮೂರು ಲೋಕ ಅಂದ್ರೂ ಸರಿ, ಹದಿನಾಲ್ಕು ಲೋಕ ಅಂದ್ರೂ ಸರಿ. ಕೆಲವರೆಲ್ಲ ಹದಿನಾಲ್ಕೋ ಮೂರು ಅಂತ ಅಲ್ಲೊಂದು ವಾಕ್ಯಾರ್ಥ ಮಾಡ್ತಾರೆ. ಹರಿಕಥಾಮೃತ ಸಾರದೊಳಗೆ ಜಗನ್ನಾಥದಾಸ ಹೇಳಬೇಕಾದ್ರೆ ಒಂದು ಮಾತು ಹೇಳುತ್ತಾರೆ. ಕ್ಷಿತಿಯೊಳಗೆ ಮಣಿಮಂತ ಮೊದಲಾದ ಅತಿ ದುರಾತ್ಮರು ಒಂದಧಿಕ ವಿಂಶತಿ ಕುಭಾಷ್ಯವ ರಚಿಸೆ ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದೊಳಗೆ ಅವತರಿಸಿ ಭಾರತೀ ರಮಣ ಮಧ್ವಾಭಿಧಾನದಲ್ಲಿ ಚತುರ್ದಶ ಲೋಕದಲ್ಲಿ ಮೆರೆದ ಅಪ್ರತಿಮೆ ಹೊಂದಿಸುವೆ. ಚತುರ್ದಶ ಲೋಕದಲ್ಲಿ ಮೆರೆದ, ಹದಿನಾಲ್ಕು ಲೋಕದಲ್ಲಿ ಮೆರೆದವರು ಅಂತ ಅಲ್ಲಿ ಹೇಳ್ತಾರೆ. ತ್ರೈಲೋಕ್ಯಾಚಾರ್ಯ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ಮೂರು ಅಂದ್ರೆ ಕಡಿಮೆ ಮಾಡಿದಾಗಾಯ್ತು, ಹದಿನಾಲ್ಕು ಜಾಸ್ತಿ ಮಾಡಿದಾಗಾಯ್ತು. ಏನಿದು ಅಂತ ಕೇಳಿದರೆ ಏನೂ ಇಲ್ಲ, ಮೂರು ಅಂದ್ರೆ ಒಂದು, ಹದಿನಾಲ್ಕು ಅಂದ್ರೆ ಒಂದೇನೆ. ಹದಿನಾಲ್ಕು ಯಾವುದು ಗೊತ್ತಾ? ಅದು ಗೊತ್ತಿರಬೇಕು. ಕೆಳಗಿಂದ ಏಳು, ನಮ್ಮ ಸೇರಿ ಮೇಲಕ್ಕೆ ಏಳು. ಭೂಹು ಭುವಃ ಸ್ವಃ ಮಹಃ ಜನಃ ತಪಃ ಸತ್ಯಂ, ಇವಿಷ್ಟು ಭೂಮಿಯಿಂದ ಪ್ರಾರಂಭ ಮಾಡಿ ಏಳು ಲೋಕಗಳು. ಅತಳ ವಿತಳ ಸುತಳ ತಳಾತಳ ರಸಾತಳ ಮಹಾತಳ ಪಾತಾಳ, ಇದು ಕೆಳಗಿನ ಲೋಕಗಳು. ಚತುರದ ಚಮೂಹರಗಳು ಅಂದ್ರೆ ಇಷ್ಟ ಆಯ್ತು. ಅದು ಮೂರು ಹೇಗಾಯ್ತು ಅಂದ್ರೆ, ಮೇಲಿಂದೆಲ್ಲ ಸೇರಿತ್ತು, ಕೆಳಗಿಂದೆಲ್ಲ ಒಂದು ಗುಂಪು, ಮೇಲಿಂದೆಲ್ಲ ಒಂದು ಗುಂಪು, ಮಧ್ಯದ್ದೊಂದು, ಮೂರು ಆಯ್ತಲ್ಲ. ಸೊ ಮೂರು ಅಂದ್ರೆ ಹದಿನಾಲ್ಕು ಆಯ್ತಾ? ಅದು ಈ ರೀತಿ ತ್ರೀ ಇಟ್ಕೊಂಡು ಫೋರ್ ಅಂತ ಅರ್ಥ ಮಾಡಬಾರದು. ಇಲ್ಲಿ ಮೂರು ಲೋಕದ ಆಚಾರ್ಯರು ಅಂದ್ರೆ ಒಂದು, ಹದಿನಾಲ್ಕು ಲೋಕದ ಆಚಾರ್ಯರು ಅಂದ್ರೆ ಒಂದೇನೆ. ಇದು ಒಂದರ್ಥ, ಇನ್ನೂ ಬಹಳ ಅರ್ಥಗಳುಂಟು ಅದಕ್ಕೆ. ಲೋಕ ಅಂದ್ರೆ ಕಣ್ಣು ಅಂತ ಒಂದು ಅರ್ಥ. ಲೋಕ ಶಬ್ದ ಕಣ್ಣು ಅಂತ ಕರೀತಾರೆ. ತ್ರಿಲೋಕ, ಮೂರು ಕಣ್ಣಿರೋದು ಯಾರು? ರುದ್ರದೇವರು. ತ್ರೈಲೋಕ್ಯ ಅಂದ್ರೆ ರುದ್ರದೇವರು, ಮೂರು ಕಣ್ಣಿರು ಅವರಿಗೆ ಆಚಾರ್ಯ. ಕಿಂಕರ ಶಂಕರಾಧ್ಯಾಹ, ರುದ್ರಾದಿ ದೇವತೆಗಳಿಗೆ ಆಚಾರ್ಯರು ಅಂತ ಇನ್ನೊಂದು ಅರ್ಥ ಅದಕ್ಕೆ. ರುದ್ರಾದಿ ದೇವತೆಗಳಿಗೆ ಆಚಾರ್ಯರು. ಮತ್ತಿನ್ನೊಂದು ಅರ್ಥ, ಲೋಕ ಅಂದ್ರೆ ರೂಪ ಅಂತ ಅರ್ಥ. ತ್ರೈಲೋಕ್ಯ ಅಂದ್ರೆ ಮೂರು ರೂಪಗಳು, ಮೂರು ರೂಪದಲ್ಲೂ ಆಚಾರ್ಯರು. ಹನುಮದ್ ರೂಪದಲ್ಲೂ ಹನುಮಂತಾಚಾರ್ಯರು, ವಿಭದಲ್ಲಿ ಭೀಮಸೇನ ಆಚಾರ್ಯರು, ಇಲ್ಲಿ ಭದ್ರಾಚಾರ್ಯರು. ಮೂರು ರೂಪದಲ್ಲೂ ಆಚಾರ್ಯರಾಗಿದ್ದಕ್ಕೆ ತ್ರೈಲೋಕ್ಯ ಆಚಾರ್ಯರು ಅಂತ ಕರೀತಾರೆ. ಹನುಮದ್ ರೂಪದೊಳಗೆ ಸುಗ್ರೀವಾದಿಗಳಿಗೆ ಆಚಾರ್ಯರು, ಪಾಠ ಹೇಳಿದವರು. ಭೀಮರೂಪದಲ್ಲಿ ಧರ್ಮರಾಜ ಇಲ್ಲಿ ಪಾಠ ಹೇಳಿದವರು. ಮಧ್ವ ರೂಪದಲ್ಲಿ ಭದ್ರಾವತೀರ್ಥರು ಪಾಠ ಹೇಳಿದವರು. ಮೂರರಲ್ಲೂ ಆಚಾರ್ಯರಾಗಿದ್ದವರು. ಕರ್ಣ ಅನಾಚಾರರಾಗಿಬಿಟ್ಟ. ಅಲ್ಲಿ ಸುಗ್ರೀವ ಆಚಾರರಾಗಿದ್ದ, ಕರ್ಣನಾಗಿದ್ದಾಗ ಮಾಡಬಾರದನ್ನು ಮಾಡಿ ಕೆಡಿಸಿಕೊಂಡು ಬಿಟ್ಟ. ವಾಣಿಯಾಗಿದ್ದಾಗ ಆಚಾರ ಆಗಲಿಲ್ಲ ಅರ್ಜುನ, ಅರ್ಜುನ ಆಗಿದ್ದಾಗ ಗೀತಾ ಕೇಳಿಬಿಟ್ಟ ಆಚಾರ್ಯನಾದ. ಅದು ಮೂರು ಅವತಾರಗಳಲ್ಲೂ ಆಗಿದ್ದವರು ಮಧ್ವಾಚಾರ್ಯ ಒಬ್ಬರೇನೆ, ತ್ರೈಲೋಕ್ಯಾಚಾರ್ಯ ಅಂತ ಹೆಸರಾಯ್ತ. ಆ ದೃಷ್ಟಿಯಲ್ಲಿ ಇನ್ನೊಂದು ಅರ್ಥ, ಮತ್ತೊಂದು ಅರ್ಥ ಅಂದ್ರೆ ಮೂರು ರೂಪಗಳು, ರಾಮ ಕೃಷ್ಣ ವೇದವ್ಯಾಸ. ಆ ಪರಮಾತ್ಮರ ಮೂರು ರೂಪಗಳನ್ನ ತನ್ನ ಆಚಾರ್ಯರನ್ನಾಗಿ ಹೊಂದಿದವರು. ಅಲ್ಲಿ ರಾಮಾಚಾರ್ಯರು, ಇಲ್ಲಿ ವೇದವ್ಯಾಸ ಕೃಷ್ಣಾಚಾರ್ಯರು, ವೇದವ್ಯಾಸಾಚಾರ್ಯರು. ಮೂರು ರೂಪಗಳು ಉಂಟು ಪರಮಾತ್ಮನಿಗೆ. ರಾಮದೇವರು ಹನುಮಂತನಿಗೆ ಬೇರೆ ಯಾರು ಗುರುಗಳಲ್ಲ, ರಾಮದೇವರೇ ಗುರುಗಳು. ಇಲ್ಲಿ ಕೃಷ್ಣನೇ ಗುರುಗಳೇ ಹೊರತು ಬೇರೆಯವರಲ್ಲ. ಇಲ್ಲಿ ವೇದವ್ಯಾಸರ ಗುರುಗಳು ಬೇರೆಯವರು. ತಶೈವ ಶಿಷ್ಯೋ ಜಗದೇಕ ಭರ್ತು, ಮುಂದೆ ಬರುತ್ತೆ ಅಸ್ತವ್ಯಸ್ತಂ ಸಮಸ್ತ ಅಂತ ಹೇಳಬೇಕಾದ್ರೆ ಅರ್ಥ ಬರುತ್ತೆ. ಅಂದ್ರೆ ಮೂರು ರೂಪಗಳಲ್ಲೂ ಕೂಡ ಸಾಕ್ಷಾತ್ ದೇವರತ್ರನೇ ಓದಿದವರು, ಮೂರು ರೂಪದಲ್ಲೂ ಕೂಡ ಆಚಾರ್ಯರೇ ಆಗಿದ್ದವರು, ಮತ್ತು ಮೂರು ಕಣ್ಣಿನ ರುದ್ರಾದಿ ದೇವತೆಗಳಿಗೆ ಸ್ವತಃ ಅವರು ಪಾಠ ಹೇಳಿದ ಆಚಾರ್ಯರು. ಮೂರು ಅರ್ಥ ಆಯ್ತು. ಮತ್ತು ಮೂರು ಲೋಕದಲ್ಲೂ ಅಂತ ಆಚಾರ್ಯರೇ ಇಲ್ಲ, ಇನ್ನೊಂದು ಅರ್ಥ, ಮತ್ತೊಂದು ಅರ್ಥ ಹೇಳುತ್ತಾರೆ. ಲೋಕಗಳು ಅಂದ್ರೆ ಈ ಪ್ರಸ್ಥಾನಗಳು ಅಂತ ಅರ್ಥ. ತ್ರಿಲೋಕಗಳು ಅಂದ್ರೆ ಮೂರು ಪ್ರಸ್ಥಾನಗಳು, ಗೀತಾ ಪ್ರಸ್ಥಾನ, ಉಪನಿಷತ್ ಪ್ರಸ್ಥಾನ, ಸೂತ್ರ ಪ್ರಸ್ಥಾನ ಅಂತ ಮೂರು ಪ್ರಸ್ಥಾನಗಳು. ಮೂರು ಪ್ರಸ್ಥಾನಕ್ಕೂ ಭಾಷ್ಯ ಬರೆದ ಆಚಾರ್ಯರು ತ್ರೈಲೋಕ್ಯ ಆಚಾರ್ಯರು. ಎಷ್ಟು ಅರ್ಥಗಳು ಒಂದೇ ಪದದಲ್ಲಿ ಇರ್ತಾರೆ ತಿಳ್ಕೊಬಿಟ್ಟಿದ್ದ ಆಚಾರ್ಯರು ಅಂದ್ರೆ ನೋಡೋದಕ್ಕೆ ಸಣ್ಣ ಅರ್ಥ ಪದ ಕಂಡ ಕಾಣದು. ತ್ರೈಲೋಕ್ಯ ಆಚಾರ್ಯರು ಇದೇನು ಹಸ್ತು ಅಂದ್ರೆ ಹೊಸ್ತೇ ಅದು ಒಂದು. ಶಂಕರಾಚಾರ್ಯರು ಮೂರಕ್ಕೂ ಅರ್ಥ ಬರೀತಾರೆ, ರಾಮಾನುಜಾಚಾರ್ಯರು ಮೂರಕ್ಕೂ ಬರೆದಿಲ್ಲ. ಅವರು ಉಪನಿಷತ್ ಪ್ರಸ್ಥಾನಕ್ಕೆ ಬರಲೇ ಇಲ್ಲ, ವೇದಾರ್ಥ ಸಂಗ್ರಹ ಅಂತ ಬರೆದ್ಬಿಟ್ರಷ್ಟೇ. ಗೀತೆಗೆ ಬರೀತಾರೆ ಮತ್ತು ಬ್ರಹ್ಮಸೂತ್ರಕ್ಕೆ ಬರೀತಾರೆ, ಉಪನಿಷತ್ರಿಗೆ ಬರೆದಿಲ್ಲ. ಸೊ ಮೂರಕ್ಕೂ ಬರೆದವರಲ್ಲ ಅವರು. ಅದ್ವೈತ ಮತದಲ್ಲಿ ಮೂರಕ್ಕೂ ಇದೆ, ಆದರೆ ಮೂರುಕರ ಯಥಾರ್ಥ ಅಂತ ಒಪ್ಪೋದಿಲ್ಲ. ಆದ್ರಿಂದಾಗಿನೇ ಮೂರಕ್ಕೂ ಯಥಾರ್ಥ ಭಾಷೆಗಳಾಗಲಿಲ್ಲ. ಮೂರು ಪ್ರಸ್ಥಾನಕ್ಕೂ ಸೇರಿ ವ್ಯಾಖ್ಯಾನ ಬರೆದಿದ್ದಾರೆ ಭದ್ರಾಚಾರ್ಯ ಒಬ್ಬರೇ. ಆದ್ರಿಂದಾಗಿ ತ್ರೈಲೋಕ್ಯಾಚಾರ್ಯರು ಈ ರೀತಿ ಯೋಚನೆ ಮಾಡ್ತಾ ಹೋದ್ರೆ ಭದ್ರಾಚಾರ್ಯ ವೈಶಿಷ್ಟ್ಯ ಸರಳವಾಗಿ ತಿಳಿಬೇಕು. ಆ ರೀತಿ ಮಾಡ್ತಾರೆ. ಮೂರು ಲೋಕಕ್ಕೆ ಗುರುಗಳು, ಮೂರು ಅವತಾರದಲ್ಲೂ ಗುರುಗಳು, ಮೂರು ರೂಪದ ಪರಮಾತ್ಮನನ್ನೇ ಗುರುಗಳನ್ನಾಗಿ ಹೊಂದಿದವರು, ರುದ್ರಾದೇವತೆಗಳಿಗೆ ಗುರುಗಳು, ಮೂರು ಪ್ರಸ್ಥಾನಕ್ಕೂ ವ್ಯಾಖ್ಯಾನ ಬರೆದ ಗುರುಗಳು. ಇದು ಅರ್ಥ ಮಾಡ್ತಾ ಹೋದ್ರೆ ತ್ರೈಲೋಕ್ಯಾಚಾರ್ಯ ನಿಮ್ಮ ಪಾದೋಜ್ವಲ ಜಲಜಲ ಸತ್ಪಾಂಸವಹ, ಪಾದದಲ್ಲಿ ಉಜ್ವಲವಾಗಿ ಹೊಡಿತಕ್ಕಂತಹ ಧೂಳಿಗಳಿವೆಯಲ್ಲ, ನಿಮ್ಮ ಪಾದ ಕಮಲದಲ್ಲಿ ಉಜ್ವಲವಾಗಿ ಹೊಡಿತಕ್ಕಂಥ ಧೂಳಿಗಳು ನಮ್ಮನ್ನು ಪಾವನರನ್ನಾಗಿ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ಸ್ವಾರಸ್ಯ ಅಂದರೆ ಆಚಾರ್ಯರು ಪವನ, ಅವರ ಕಾಲಿಗೆ ಬಿದ್ದರೆ ನಾವು ಪಾವನ. ಬಹಳ ಸುಲಭ, ಪವನನ ಕಾಲಿಗೆ ಬಿದ್ದರೆ ಪಾವನರಾಗಲೇಬೇಕಲ್ಲ. ಪುನಂತು ಅನ್ನೋ ಮಾತಿನೊಳಗೆ ಒಳ್ಳೆ ಅರ್ಥವನ್ನು ತುಂಬಿಸ್ತಾರೆ. ಇದು ಅವರ ಪರಿವರ್ತನೆ. ಇದು ಒಂದು ಜಯಸಿಂಹರಾಜ ನಿನ್ನನ್ನು ಪಾವನ ಮಾಡಲಿ ಅಂತ ಹೇಳಿದ್ರಲ್ಲ, ಈಗ ನನ್ನನ್ನು ಪಾವನ ಮಾಡಲಿ ಅಂತ ಹೇಳುತ್ತಾ ಚೇಂಜ್ ಆಗಿದ್ದನ್ನು ತೋರಿಸ್ತಾರೆ. ನನ್ನನ್ನು ಪಾವನ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ಕೋತಾರೆ. ಇನ್ನೂ ಭಾರಿ ವರ್ಣನೆ ಮಾಡ್ತಾರೆ. ಆ ಶ್ಲೋಕ ಮುಗುದಿಲ್ಲ, ಅದನ್ನು ಮುಗಿಸೋಣ. ನಾಳೆ ದಿವಸ ಅದು ಮುಗಿಸಿ 41 ಶ್ಲೋಕ ಇರೋದು. ದಿವಸಕ್ಕೆ ಒಂದು ಶ್ಲೋಕ ಕೂಡ ಸರಿಯಾಗಿ ಮುಗಿಯೋದಿಲ್ಲ ಎಷ್ಟೋ ಸರ್ತಿ ಹೇಳಿದರೆ. ಇದೇ ಬಾಯಸ್ಥಿತಿ ಸರಿಯಾಗಿ ಹೇಳಬೇಕಾದ್ರೆ ರಾಮಾಯಣ ಪೂರ್ತಿ ಹೇಳಬೇಕು, ಮಹಾಭಾರತ ಹೇಳಬೇಕು, ಮಧ್ವ ವಿಜಯ ಹೇಳಬೇಕು, ಅವೆಲ್ಲ ಹೇಳಿದ್ರೆ ವಾಯುಸ್ತುತಿ ಮುಗಿಯೋದು. ಅಷ್ಟೆಲ್ಲ ಹೇಳಬೇಕು 7 ದಿವಸದಲ್ಲಿ ಆಗೋದಿಲ್ಲ. ಆದ್ದರಿಂದ ನಾಳೆಯಿಂದ ಅತ್ಯಂತ ಮುಖ್ಯವಾಗಿ ಪ್ರತಿಯೊಂದು ಶ್ಲೋಕದಲ್ಲಿ ಅನುಸಂಧಾನ ಹೇಗೆ ಮಾಡಲಿಕ್ಕೆ ಬರುತ್ತೆ, ನಮಗೆ ವಾಯುದೇವರು ಯಾವ್ಯಾವ ಗುಣಗಳನ್ನು ಹೈಲೈಟ್ ಮಾಡ್ತಾ ಹೋಗ್ತಾರೆ, ಅವರ ಅವತಾರದ ಉಪಾಸನೆ ಏನೇನು ಲಾಭ ಸಿಗುತ್ತೆ ಎಂಬುದನ್ನು ಶ್ರೀ ಶ್ರೀಕೃಷ್ಣ ಪಂಡಿತಾಚಾರ್ಯರು ಕಣ್ಣಾರೆ ಕಣ್ಣೇನು ವರ್ಣನೆ ಮಾಡ್ತಾರಲ್ಲ, ಅದನ್ನು ಸರಿಯಾಗಿ ಇವತ್ತು ಶುರುವಾಗ ಸ್ವಲ್ಪ 5 ಲೇಟ್ ಆಗಿದೆ. ನಾಳೆ 6:30 ಸರಿಯಾಗಿ 8 ಗಂಟೆವರೆಗೂ ಕೂಡ 1.25 ಗಂಟೆ ಪ್ರತಿನಿತ್ಯ ಅವಧಿಯಲ್ಲಿ ಮುಂದಿನ ದಿವಸಗಳಲ್ಲಿ ವಾಯುಸ್ತುತಿ ಅನೇಕ ಮುಖಗಳನ್ನು ಇವರು ಹೆಂಗಸರು ಹೇಳು ಕೇಳಬಾರದು ಅಂತ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಹೆಂಗಸರು ವಾಯುಸ್ತುತಿ ಹೇಳಬಾರದು ಅಂತ ಹೇಳಿದ್ದಾರೆ ಹೊರತು ಕೇಳಬಾರದು ಅಂತೇಳಿ ಹೇಳಿಲ್ಲ. ಆದ್ದರಿಂದ ಅವಶ್ಯ ವಾಯುಸ್ಥಿತಿನ ಕೇಳಬೇಕು. ಉಪಯೋಗ ಏನಾಗುತ್ತೆ ಅಂದರೆ ಮಧ್ವರಾಮಕ್ಕೆ ಉಪಯೋಗ ಆಗುತ್ತೆ. ವಾಯುಸ್ಥಿತಿಯಲ್ಲಿ ಏನೇನು ಕೇಳಿರ್ತಾರೆ ಮಧ್ವರಾಮನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ವಾಯುಸ್ಥಿತಿಯ ಮೂಲ ಗ್ರಂಥ ಅದಕ್ಕೆ. ಆ ದೃಷ್ಟಿಯಿಂದ ಅವಶ್ಯ ಕೇಳಬೇಕು. ಮತ್ತೆ ಇನ್ನೊಂದು ಕಾರಣಕ್ಕೂ ಕೇಳಬೇಕು, ಮಕ್ಕಳಿಗೆ ಹೇಳಿಸ್ಬೇಕಲ್ಲ, ಅದಕ್ಕಾಗಿ ವಾಯುಸ್ಥಿತಿ ಕೇಳಬೇಕು. ವಾಯುಸ್ಥಿತಿನ ಹೇಳಿಸ್ಬೇಕು ಅಂತ ಕೇಳಬೇಕು, ತಿಳ್ಕೊಳ್ಳಕ್ಕೆ ಕೇಳಬೇಕು. ಮುಖ್ಯವಾಗಿ ಅದರ ಅನುಸಂಧಾನ ಮಾಡಿದಾಗ ಮಧ್ವರಾಮವನ್ನು ಹೇಳೋದ್ರಿಂದ ಮಕ್ಕಳ ಕೈಯಲ್ಲಿ ಮಧ್ವಶಾಸ್ತ್ರ ಓದಿಸ್ಬೇಕು ಅನ್ನೋ ದೀಕ್ಷೆ ಬರಬೇಕಾದ್ರೆ ವಾಯುಸ್ಥಿತಿ ಕೇಳಬೇಕು. ನಾವು ಇಂಥ ಆಚಾರ್ಯರಿಗಂತ ನಾವು ನಮ್ಮ ಮಕ್ಕಳು ಓದಲಿ ಅಂತ ಒಂದು ನಾವು ಅಸಾಧಾರಣವಾದ ಭಾವನೆ ಮೇಲೆ ಬರಬೇಕಾದ್ರೆ ಈ ವಾಯುಸ್ಥಿತಿ ಕೇಳಿದಾಗ ಅವ್ರ ಮಹಾತ್ಮ ಜ್ಞಾನ ಬರೋದ್ರಿಂದ ಖಂಡಿತ ಸಾಧ್ಯ ಆಗ. ಆ ದೃಷ್ಟಿಯಲ್ಲಿ ನಾಳೆ ಅದನ್ನು ಮುಂದುವರಿಸೋಣ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದ್ದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾ.